ಒಂದು ಮಾತಿದೆ, ರೋಗಿಕ್ಕಿಂತ ಡಾಕ್ಟ್ರೇ ಡೇಂಜರಸ್ ಅಂತ ಒಂದು ಮಾತಿದೆ, ರೋಗಿಗಿಂತ ವೈದ್ಯ ಭಯಂಕರ ಅಂತ ಒಂದು ಮಾತಿದೆ. ಎಲ್ಲರಿಗೂ ಅಲ್ಲ, ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ, ಯಮಸ್ತು ಹರತೆ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನೀಚ. ಈ ಸುಭಾಷಿತದಲ್ಲಿ ಎಲ್ಲ ಕಾಲಕ್ಕೂ ವೈದ್ಯರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಎಲ್ಲ ಕಾಲಕ್ಕೂ ಕೂಡ ವೈದ್ಯರಾಜ ನಮಸ್ತುಭ್ಯಂ ಅಂತ ಹೇಳಿದರೆ ನಿಮ್ಮ ಹತ್ರ ಬರೋದಿಲ್ಲ ಸ್ವಾಮಿ ಅಂತ ಅರ್ಥ, ನೀವು ನಮಸ್ಕಾರ ಅಂದರೆ ಬರೋದಿಲ್ಲ ಅಂತ ಅರ್ಥ. ದೊಡ್ಡ ನಮಸ್ಕಾರ, ಯಮದೇವರು ಪ್ರಾಣ ತಗೊಂಡ್ರೆ ನೀವು ಹಣ ಪ್ರಾಣ ಎರಡೂ ತಗೊಂಡು ಬಿಡ್ತೀರಿ. ಈ ಮಾತು ನೋಡಿದರೆ ಇಷ್ಟಕ್ಕೆಲ್ಲ ನಾವು ಇಷ್ಟಾದ್ರೂ ಕ್ಯೂ ನಿಲ್ಲದು ಬಿಡ್ತೇವೆ, ನಾವು ನಿಲ್ತೇ ನಿಲ್ತೇವೆ ಯಾತಕ್ಕೆ, ಏನಾದರೂ ಒಳ್ಳೆಯದಾದ್ರಾಗಲಿ ಈ ಭಾವನೆ ನಮಗೆ. ಆದರೆ ದೇವರು ಎಲ್ಲವನ್ನೂ ನಮಗೆ ಮಾಡಿ ಏನನ್ನೂ ಕೇಳೋದಿಲ್ಲ ಅಂದರೆ ಎಂಥ ಭಗವಂತ. ಮಹಾಬ್ರಹ್ಮಸೂತ್ರಗಳಲ್ಲಿ ದೇವರ ಬಗ್ಗೆ ಹೇಳ್ತಾರೆ, ನ ಪ್ರಯೋಜನ ವತ್ವಾತ್ ಓಂ. ಪ್ರಯೋಜನ ಇಷ್ಟೆಲ್ಲ ಜಗತ್ತನ್ನು ಒಬ್ಬಿಬ್ಬರಿ ಮಾಡೋದಲ್ಲ, ವಿಶ್ವಕ್ಕೆ ಇಷ್ಟು ಪರಮಾತ್ಮ ಮಾಡ್ತಾನೆ, ತನ್ನ ವೈಯಕ್ತಿಕ ಸುಖಕ್ಕೋಸ್ಕರ ಏನನ್ನೂ ಪರಮಾತ್ಮ ನಿರೀಕ್ಷೆ ಮಾಡೋದಿಲ್ಲ. 100% ಪರಮಾತ್ಮ ಪೂರ್ಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇಷ್ಟಾಗಿ ಎಲ್ಲ ಮಾಡ್ತಾನಲ್ಲ, ಏನು ಕರುಣಾಳು, ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಅದಕ್ಕೆ ಸುಹೃತ್ ಅಂದರೆ ಪರಮಾತ್ಮ, ಅದು ಯಾವ ನಿಮಿತ್ತವನ್ನು ಇಟ್ಟುಕೊಳ್ಳದೆ ಉಪಕಾರ ಮಾಡ್ತಾನೆ. ಮಿತ್ರ ನಮ್ಮ ಅಪಾಯ, ನಮಗಿರೋ ಅಪಾಯವನ್ನು ತೋರಿಸಿ ಉದ್ಧಾರ ಮಾಡ್ತಾನೆ. ಅಂದರೆ ದೇವರು ಸುಹೃತ್ತು ಹೌದು, ಮಿತ್ರ ಹೌದು. ಇವತ್ತು ಸಾಮಾನ್ಯ ಅರ್ಥದಲ್ಲಿ ಸ್ನೇಹಿತ ಅನ್ನೋದು ಬೇರೆ, ಈ ಅರ್ಥದಲ್ಲಿ ಬೇರೆ ಅಂತ ವ್ಯತ್ಯಾಸ ತೋರಿಸಿದ್ರು. ಅದೇ ರೀತಿಯೇ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು. ಅರಿ ದ್ವೇಷ್ಯ, ಅರಿ ದ್ವೇಷ್ಯ. ಅರಿ ಅಂದರೆ ಏನು, ದ್ವೇಷ್ಯ ಅಂದ್ರೆ ಏನು, ಎರಡಕ್ಕೂ ಒಂದೇ ಅರ್ಥ, ಆದರೆ ಅಲ್ಲ, ಸೂಕ್ಷ್ಮ ವ್ಯತ್ಯಾಸ ಇದೆ. ಅರಿ ಅಂದರೆ ವಧಾಧಿಕೃತ್ ಅರಿಹಿ, ದ್ವೇಷ್ಯ ಅವಾಸಿತ ಕೃತ್ ಅಂತ ಆಚಾರ ಅರ್ಥ ಬರೀತಾರೆ. ವಧಾಧಿಕೃತ್ ಅರಿಹಿ, ಯಾವನು ಕೊಲ್ತಾನಲ್ಲ, ಕೊಲೆ ಮಾಡೋಕ್ಕೂ ಕಾಯ್ತಾನಲ್ಲ, ಅವನ ಅರಿಯವನು, ಅವನು ಅರಿ ಅಂತ ಅವನು ಕರಿಬೇಕಾದ. ಯಾವನು ಅವಾಸಿತ ಕೃತ, ಮನೆ ಮಠ ಹಾಳು ಮಾಡ್ತಾನಲ್ಲ, ಅವನನ್ನು ದ್ವೇಷ್ಯ ಅಂತ ಕರಿಬೇಕಾದ. ಎಷ್ಟು ವ್ಯತ್ಯಾಸ, ಪ್ರಾಣ ತೆಗೆದರೆ ಅರಿ, ಮನೆ ಮಠ ಹಾಳು ಮಾಡಿದರೆ ದ್ವೇಷ್ಯ. ಸೂಕ್ಷ್ಮ ವ್ಯತ್ಯಾಸ. ಮೂಲತಃ ಪುರಾಣಗಳಿಂದ ಆಚಾರ ಉಲ್ಲೇಖ ಮಾಡ್ತಾ ಮೂಲ ಡಿಕ್ಷನರಿಗಳನ್ನು ಕೊಡ್ತಾ ಎಷ್ಟು ಮೂಲಭೂತ ವ್ಯತ್ಯಾಸ ಇದೆ. ಮನೆ ಹಾಳ ಅಂತ ಕರೀತಾರಲ್ಲ, ಅವನು ದ್ವೇಷ್ಯ. ಅವರು ಪ್ರಾಣ ತೆಗಿತಾರೆ ಅಂದರೆ ಅರಿ. ಲಫ್ ನಾವು ಕಾವು ಡೇಟದ ವಿಷಯದಲ್ಲಿ ಎರಡು ಈಕ್ವಲೆಂಟ್ ಅಂತ ಉಪಯೋಗಿಸ್ತೇವೆ, ಸಿರಾನಿಯಮ್ಸ್ ಅಂತ ಹೇಳ್ತೇವೆ, ಹಾಗಲ್ಲ ಅಂತೇಳಿ. ಮಧ್ಯಸ್ಥ ಉದಾಸೀನ, ಇನ್ನೆರಡು ಪದ ಇದೆ. ಮಧ್ಯಸ್ಥ ಉದಾಸೀನ, ಮಧ್ಯಸ್ಥ ಅಂದ್ರೇನು, ಉದಾಸೀನ ಅಂದ್ರೇನು, ಮಧ್ಯಸ್ಥ ಅಂದರೆ ಎರಡಕ್ಕೂ ನಮ್ಮರ್ಥ ಏನು ಅಂದರೆ ಅವರು ನ್ಯೂಟ್ರಲ್ ಅಂತ, ನ್ಯೂಟ್ರಲ್ ಆಗಿರ್ತಾರೆ. ಹಾಗಿದ್ರೆ ಆಯಾತ್ರೆ ಮುಂದೆ ಉದಾಸೀನ ಅಂತ ಪದ ಇದೆ, ಅದಕ್ಕೇನು ಮುಂದೆ ಉದಾಸೀನ ಅಂತ ಪದ ಇದೆ, ಅದಕ್ಕೇನು ಮಾಡ್ತೇನೆ ಮಾಡ್ತೀರಿ ಸರಿ ಮಾಡ್ತೇವೆ, ಹಾಗಲ್ಲ ಅಂತೇಳಿ. ಮಧ್ಯಸ್ಥ ಉದಾಸೀನ, ಇನ್ನೆರಡು ಪದ ಇದೆ. ಮಧ್ಯಸ್ಥ ಉದಾಸೀನ, ಮಧ್ಯಸ್ಥ ಅಂದ್ರೇನು, ಉದಾಸೀನ ಅಂದ್ರೇನು, ಮಧ್ಯಸ್ಥ ಅಂದರೆ ಎರಡಕ್ಕೂ ನಮ್ಮರ್ಥ ಏನು ಅಂದರೆ ಅವರು ನ್ಯೂಟ್ರಲ್ ಅಂತ, ನ್ಯೂಟ್ರಲ್ ಆಗಿರ್ತಾರೆ. ಹಾಗಿದ್ರೆ ಆಯಾತ್ರೆ ಲಫ್ ನಾವು ಕಾವು ಡೇಟದ ವಿಷಯದಲ್ಲಿ ಎರಡು ಈಕ್ವಲೆಂಟ್ ಅಂತ ಉಪಯೋಗಿಸ್ತೇವೆ, ಸಿರಾನಿಯಮ್ಸ್ ಅಂತ ಹೇಳ್ತೇವೆ, ಹಾಗಲ್ಲ ಅಂತೇಳಿ. ಮಧ್ಯಸ್ಥ ಉದಾಸೀನ, ಇನ್ನೆರಡು ಪದ ಇದೆ. ಮಧ್ಯಸ್ಥ ಉದಾಸೀನ, ಮಧ್ಯಸ್ಥ ಅಂದ್ರೇನು, ಉದಾಸೀನ ಅಂದ್ರೇನು, ಮಧ್ಯಸ್ಥ ಅಂದರೆ ಎರಡಕ್ಕೂ ನಮ್ಮರ್ಥ ಏನು ಅಂದರೆ ಅವರು ನ್ಯೂಟ್ರಲ್ ಅಂತ, ನ್ಯೂಟ್ರಲ್ ಆಗಿರ್ತಾರೆ. ಹಾಗಿದ್ರೆ ಆಯಾತ್ರೆ ಮುಂದೆ ಉದಾಸೀನ ಅಂತ ಪದ ಇದೆ, ಅದಕ್ಕೇನು ಮಾಡ್ತಾರೆ, ಅದಕ್ಕೇನು ಮಠ ಅಂತ ಪದ ಇದೆ, ಅದಕ್ಕೇನು ಮಾಡ್ತೇನೆ ಮಾಡ್ತೀನಿ ಅಂತ ಪದ ಇದೆ, ಅದಕ್ಕೇನು ಮಾಡ್ತೇವೆ, ಹಾಗಲ್ಲ ಅಂತೇಳಿ. ಮಧ್ಯಸ್ಥ ಉದಾಸೀನ, ಇನ್ನೆರಡು ಪದ ಇದೆ. ಉದಾಸೀನ ಅಂದ್ರೇನು, ಉದಾಸೀನ ಅಂದರೆ ಒಳ್ಳೇದು ಮಾಡೋ ಪ್ರಸಂಗ ಬಂತು ಅದನ್ನು ಮಾಡೋದಿಲ್ಲ, ಕೆಟ್ಟದ್ದು ಮಾಡೋ ಪ್ರಸಂಗ ಬಂತು ಅದನ್ನು ಮಾಡೋದಿಲ್ಲ, ಎರಡರ ಬಗ್ಗೆ ಇಂಡಿಫರೆಂಟ್ ಅವನು. ಅವನು ಉದಾಸೀನ. ಎಷ್ಟು ಸೂಕ್ಷ್ಮ ವ್ಯತ್ಯಾಸ ಇರೋ ಪದಗಳು. ಇಷ್ಟೆಲ್ಲ ವಿವೇಚನೆ ಮಾಡಲಿಕ್ಕೆ ಹೋಗದೇನೆ ಗೀತೆಯಲ್ಲಿ ನಾನು ರಿಪೀಟ್ ಆಗಿಬಿಟ್ಟಿದೆ ಅಂತ ಏನರ್ಥ ಅದಕ್ಕೆ? ಏನೂ ಅಲ್ಲ. ನಾವು ಎಷ್ಟೊತ್ತ ನಾವು ಹೇಳ್ತೇವೆ, ಅವರು ಏನು ಮಾಡೋದಿಲ್ಲ ಬಿಡಿ, ಮಾಡೋ ಕೆಲಸ ಮಾಡೋದೇ ಇಲ್ಲ ಅವರು, ಮಾಡೋ ಕೆಲಸ ಮಾಡೋದೇ ಇಲ್ಲ ಅವರು, ಅದೇ ಇಲ್ಲ ಅವರು. ನಮಗೆ ಗೊತ್ತಿದ್ದು ಅದು ಗೀತೆಯ ಅರ್ಥ ನಮ್ಗೆ ಗೊತ್ತಾಗುತ್ತೆ. ಎರಡೂ ಮಾಡೋದಿಲ್ಲ, ಉಪಕಾರನೂ ಮಾಡೋದಿಲ್ಲ, ಅಪಕಾರನೂ ಮಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ಫೈಲ್ ಬಿದ್ದಿರಬೇಕು, ರಿಟೈರ್ ಆಗೋರು ಫೈಲ್ ಮುಂದೆ ಹೋಗೋದಿಲ್ಲ. ಅಂತ ಜಪ್ತ ಅಂದ್ರೆ ಏನು? ಒಳ್ಳೇದು ಮಾಡೋ ಪ್ರಸಂಗ ಬಂದ್ರೆ ಒಳ್ಳೆ, ಅವ್ರು ನೋಡ್ರಿ ಆಫೀಸರ್ ಇದ್ದಾರೆ, ನೀವು ಬನ್ನಿ ಸಹಾಯ ಮಾಡಿ ಅಂದ್ರೆ ನಾನು ಬರೋದಿಲ್ಲ. ಅವ್ರ ನೇಚರ್ ಎಂಥದ್ದು ಗೊತ್ತಾ? ನಿನ್ನ ಕೇಸ್ ಕರೆಕ್ಟ್ ಇತ್ತು, ನಾನು ಬರದೇ ಹೋದ್ರೆ ಕೆಲಸ ಮಾಡಿಕೊಟ್ಬಿಡ್ತಾರೆ, ಅದು ತಪ್ಪಿತ್ತು ನಾನು ಬಂದರೂ ಮಾಡಿಕೊಡೋದಿಲ್ಲ. ಅವನು ಮಧ್ಯಸ್ಥ, ಯಾರಿಂದ ಸೆನ್ಸು ಬೇಕಾಗಿಲ್ಲ ಅವರಿಗೆ, ಬರೀ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ನೀವು ಹೊಸ್ತಾಗಿ ಹೋಗಿ ನೀವು ನಿಂತ್ಕೊಳ್ಳಿ, ನಿಮ್ಮ ವಿಷಯ ಕೇಳಿ, ನ್ಯಾಯಬದ್ಧವಾಗಿದ್ದರೆ ತಕ್ಷಣ ಮಾಡಿಕೊಡ್ತಾರೆ, ಅದು ಮಾಡೋಕ್ಕಾಗೋದಿಲ್ಲ ಏನು ಮಾಡಿದ್ರು ಮಾಡೋದಿಲ್ಲ. ಅವನು ಮಧ್ಯಸ್ಥ, ಅದು ಯಾವ ಕಾಲಕ್ಕೂ ಅವನು ಟೆಂಪ್ಟ್ ಆಗೋನಲ್ಲ, ಅವನು ಮಧ್ಯಸ್ಥ. ಎರಡನ್ನೂ ಮಾಡೋದಿಲ್ಲ, ಉದಾಸೀನ. ಅಂದರೆ ಸೂಕ್ಷ್ಮ ವಿವೇಚನೆಗೋಸ್ಕರ ಆದರೂ ಮಧ್ಯ ಭಾಷೆ ಓದಬೇಕು. ಇಷ್ಟು ಸೂಕ್ಷ್ಮ ವ್ಯತ್ಯಾಸವನ್ನು ತೋರಿಸಿ ಭಗವದ್ಗೀತೆಗೆ ಎಷ್ಟು ನ್ಯಾಯ ಸಲ್ಲಿಸಿದ್ದಾರೆ ಆಚಾರ್ಯರು ನೋಡಿದ್ರೆ. ನಮ್ಮ ಮನಸ್ಸಿಗೆ ಏನು ಕಳಂಕ ಬರ್ತಿತ್ತು, ಗೀತೆ ಬಗ್ಗೆ ಸಂಶಯ ಬರ್ತಿತ್ತು, ಅದನ್ನು ತೆಗೆದುಹಾಕ್ತಾರೆ. ಗೀತೆ ಬಗ್ಗೆ ಸಂಶಯ ಬಂತು ಅಂದರೂ ಒಂದೇ, ಅದನ್ನು ಹೇಳಿದ ಭಗವಂತನ ಬಗ್ಗೆ ಸಂಶಯ ಬಂತು ಅಂದರೂ ಒಂದೇ. ಹಾರ್ಟ್ ಸರಿ ಇಲ್ಲ ಅಂದ್ರೆ ಆರ್ಟಿಟ್ ಸರಿ ಇಲ್ಲ ಅಂತ ಆಗುತ್ತ. ಹಾರ್ಟ್ ಸರಿ ಇಲ್ಲ, ಆರ್ಟಿಟ್ ಸರಿ ಇಲ್ಲ, ಭಗವದ್ಗೀತೆಯಲ್ಲಿ ತಪ್ಪಿದೆ ಅಂದ್ರೆ ದೇವರಲ್ಲೇ ತಪ್ಪಿದೆ ಅಂತ ಆಗುತ್ತಾನೆ. ಅದು ಎಷ್ಟು ಶ್ರೇಷ್ಠವಾದ ಕೃತಿ ಎಂಬುದನ್ನ ಪದ ವಿಶ್ಲೇಷಣೆಯನ್ನು ಮಾಡಿ ಮಧ್ವಾಚಾರ್ಯರು ತಮ್ಮ ಭಾಷ್ಯ ತಾತ್ಪರ್ಯಗಳಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ದೇವರ ನಿರ್ದೋಷ ನಿರ್ದೋಷ ಅಂತ ತಿಳ್ಕೊಂಡ್ರೆ ಮಾತ್ರ ನಮಗೆ ಸದ್ಗತಿ. ಗುಣಪೂರ್ಣ ದೋಷ ದೂರ ಅಂತ ತಿಳ್ಕೊಳ್ಳದೆ ಹೋದರೆ ದೇವರ ಬಗ್ಗೆ ಏನು ಹೇಳಿದ್ರು ಅದು ತಪ್ಪು ತಪ್ಪ ಹೇಳ್ತಾರೆ ಅಂತಾನೆ ಅರ್ಥ. ಇನ್ನು ಮುಂದೆ ಇನ್ನೂ ಎರಡು ಪದ ಉಂಟು. ಸಾಧುಷ್ವಪಿಚ ಪಾಪೇಶು, ಸಾಧುಷು ಒಳ್ಳೆಯ ಜನಗಳು, ಪಾಪಿಗಳು ಕೆಟ್ಟವರು, ಇವರೆಲ್ಲರ ಬಗ್ಗೆ ಒಂದೇ ರೀತಿ ನಡ್ಕೊಳ್ತಾನಲ್ಲ ಅವನು ಸಮಬುದ್ಧಿ, ಅವನು ಭಾರಿ ದೊಡ್ಡ ಯೋಗಿ ಅಂತ ಕರೆದ್ಬಿಟ್ರು. ಇಷ್ಟೊತ್ತು ಶಬ್ದದ ಗೊಂದಲ ಆಯ್ತು ನಮಗೀಗ, ಈ ಅರ್ಥದ ಗೊಂದಲ ಶುರುವಾಗುತ್ತೆ. ಏನು ಅರ್ಥದ ಗೊಂದಲ ಅಂದರೆ, ಸ್ನೇಹಿತ ಒಬ್ಬನೇ ಅವನಿಗೆ, ಸುಹೃತ್ತು ಒಂದೇ ರೀತಿ, ಸುಹೃತ್ತನ್ನು ಹಾಗೆ ನೋಡ್ತಾನೆ, ಮಿತ್ರನೂ ಹಾಗೆ ನೋಡ್ತಾನೆ, ದ್ವೇಷನ್ನು ಹಾಗೆ ನೋಡ್ತಾನೆ, ಅರಿಯನೂ ಹಾಗೆ, ಸಜ್ಜನನ್ನು ಹಾಗೆ, ಪಾಪಿನೂ ಹಾಗೆ, ಮಧ್ಯಸ್ಥನ ಹಾಗೆ, ಉದಾಸೀನನೂ ಹಾಗೆ. ಇವನು ಸಮಬುದ್ಧಿ. ಈ ರೀತಿ ಡಿಫೈನ್ ಮಾಡಿ ಅರ್ಥ ಬರೆದ್ಬಿಟ್ರೆ ಗತಿ ಏನಾಗುತ್ತಾಗ, ಅವನು ಒಬ್ಬ ಪಶು ಅಂತ ಆಗ್ತಾನಷ್ಟೇ. ಹಸು ಮುಂದೆ ಯಾರೋದು ಒಂದೇ ರಿಫ್ಲೆಕ್ಟ್, ಅಧಿಕಾರಿ ಹೋದರೂ ಅಷ್ಟೇ, ಅಟೆಂಡರ್ ಹೋದರೂ ಅಷ್ಟೇ, ಯಾರೋದ್ರೂ ಅಷ್ಟೇ, ಅವನ ಮುಂದೆ ಹಣ ಇಟ್ಟರು ಅಷ್ಟೇ, ಅವನು ನೀರಿಟ್ಟರು ಅಷ್ಟೇ, ಏನಿಟ್ಟರು ಅಷ್ಟೇ, ಕಾಲಕ್ಕೇನು ಗೊತ್ತೇ ಆಗೋದಿಲ್ಲ. ಆದರೆ ಯೋಗಿ ಅಂದರೆ ಬುದ್ಧಿ ಕೆಟ್ಟವರು ಅಂತ ಆಗತ್ತಷ್ಟೆ, ಯೋಗಿ ಅಂದರೆ ಕೋಮಾ ಸ್ಟೇಜ್ ಹೋದವರು ಅಂತ ಆಗಿಬಿಡುತ್ತೆ. ಈ ಯಾರು ಪ್ರಶ್ನೆ ಇಟ್ಕೊಂಡು ನೋಡಿ ಗೀತೆಗೆ ಬರ್ತಾ ಈ ರೀತಿ ಯೋಚನೆ ಮಾಡಿದವರೇ ಇಲ್ಲ. ಈ ಸಂಶಯ ಬರುತ್ತೆ, ಏನು ಮಾಡಬೇಕು ಅದಕ್ಕೆ? ಸಜ್ಜನೂ ಒಂದೇ, ಪಾಪಿನೂ ಒಂದೇ, ಮಿತ್ರನೂ ಒಂದೇ, ಶತ್ರುನೂ ಒಂದೇ ತಿಳ್ಕೊಳ್ಳೋದಾದರೆ ಇವನು ಎಂಥ ಯೋಗಿ ಆಗ್ತಾನೆ? ಏನೋ ಮೆಂಟಲ್ ರೋಗಿ ಆಗ್ತಾನೆ ಹೊರತು ಅವನು ಯೋಗಿ ಆಗೋದಿಲ್ಲ. ತಿಳುವಳಿಕೆನೆ ಇಲ್ಲ ಅವನಿಗೇನು ಯೋಗಿ ಆಗ್ತಾನೆ. ಈ ಶ್ಲೋಕದ ಅರ್ಥ ಅಂಗಡಿಯಲ್ಲಿ ಸಿಗೋ ಯಾವ್ದಾರ ಪುಸ್ತಕ ನೋಡಿದ್ದೇನೆ, ಇಷ್ಟೇ ಇರೋದು. ಇಷ್ಟು ನೋಡಿಬಿಟ್ರೆ ಎಲ್ಲೋ ಇಲ್ಲಿ ರಿಟೈರ್ಡ್ ಆದ ಪರ್ಸನ್ಗೆ ಅನ್ನ ಸಿಕ್ಕರು ಸಾಕು ಅಂತ ಕೂತಿರ್ತಾನಲ್ಲ, ಅಂಥವ್ನು ಯಾರು ಬಂದರು ಸಾಕಯ್ಯ ಮಹಾರಾಯ ಹಾಕು ಅಂತಾನಲ್ಲ, ಹಾಗಾಗಿಬಿಡುತ್ತೆ ಅಷ್ಟೆ. ಅಂದರೆ ಯೋಗಿ ಅಂದರೆ ಮೋಸ್ಟ್ ಕಂಡೆಮ್ಡ್ ಫೆಲೋ ಆಗ್ತಾನೆ. ಇದು ಅರ್ಥನ? ಅದಕ್ಕೆ ಆಚಾರ್ಯ ಹೇಳ್ತಾರೆ ಹಾಗಲ್ಲ, ಇಲ್ಲಿ ಸಮಬುದ್ಧಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸಮಬುದ್ಧಿ ಅಂದರೆ ಏನು? ಎಲ್ಲರಲ್ಲೂ ಸಮಬುದ್ಧಿ ಅವರು ಅಂದರೆ ಎಲ್ಲ ಸುಹೃತ್ ಇಜಿಕೊಟ್ಟು, ಮಿತ್ರ ಇಜಿಕೊಟ್ಟು, ಅರಿ ಇಜಿಕೊಟ್ಟು ತಿಳ್ಕೊಂಡ ಸಮಬುದ್ಧಿ ಅಲ್ಲ. ಅಂದರೆ ಸಮಬುದ್ಧಿ, ಸಮಬುದ್ಧಿ ಅಂದರೆ ಎಷ್ಟು ಅರ್ಥ ಹೇಳ್ತಾರೆ ಗೊತ್ತಾ ಆಚಾರ್ಯರು? ಯಥಾ ಸುಹೃತ್ಸು ಕರ್ತವ್ಯಂ ಪಿತೃ ಮಾತೃ ಸುತೆ ಶುಚ ತಥಾ ಕರೋತಿ. ಸಮಬುದ್ಧಿ ಅಂದರೆ ಹೀಗೆ, ಸುಹೃತ್ ಬರ್ತಾನೆ, ಮಿತ್ರ ಬರ್ತಾನೆ, ಸಜ್ಜನ ಬರ್ತಾನೆ, ಪಾಪಿ ಬರ್ತಾನೆ. ಇವನೇನು ಮಾಡ್ತಾನೆ ಗೊತ್ತಾ? ಸಮವಾಗಿ ನೋಡ್ತಾನೆ. ಅರ್ಥ ಏನು ಗೊತ್ತೇನು? ಸಜ್ಜನಲ್ಲಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಳ್ತಾನೆ, ದುರ್ಜನಲ್ಲಿ ಹೇಗೆ ನಡ್ಕೊಳ್ಬೇಕೋ ಹಾಗೆ ನಡ್ಕೊಳ್ತಾನೆ, ಸೇಜ್ನಲ್ಲಿ ಹೇಗೆ ನಡ್ಕೋಬೇಕೋ ಹಾಗೆ ನೋಡ್ಕೊಳ್ತಾನೆ, ದ್ವೇಷಗಳಲ್ಲಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಳ್ತಾನೆ. ಈ ರೀತಿ ನಡ್ಕೊಳ್ತಾನಲ್ಲ ಅವನನ್ನ ಸಮಬುದ್ಧಿ ಅಂತ ಕರೀಬೇಕು. ನಮಗೆ ಅರ್ಥ ಗೊತ್ತಾಯ್ತು. ನಾವೇನು ಮಾಡ್ತೇವೆ ಗೊತ್ತೇನು? ನಾವು ಬ್ಯಾಲೆನ್ಸ್ ಆಫ್ ಮೈಂಡ್ ಇರೋದಿಲ್ಲ. ಯಾರೋ ಬೈದಿರ್ತಾರೆ, ಆ ಊರಿನವ್ರು ಬಂದು ಸಾಕು ಬೈದುಬಿಡ್ತೇವೆ ನಾವು. ಮತ್ತೆ ನಾವು ಆ ಊರಿನವ್ರು ಬಂದು ಮದ್ರಾಸ್ಗೆ ಪಿಕ್ ಪಾಕೆಟ್ ಮಾಡ್ಕೊಂಡು ಬಂದಿರ್ತಾನೆ. ಯಾರೋ ಬಸ್ಸಲ್ಲಿ ಹೋಗ್ತಿರ್ತಾರೆ, ಯಾವುದು ಆಯ್ತು ಅಂತಾನೆ, ಮದ್ರಾಸು ಅಂತಾನೆ. ಅಯ್ಯೋ ಮರ, ಎಲ್ಲ ಪಿಕ್ ಪಾಕೆಟ್ ಜನ ಅಂದ್ಬಿಡ್ತಾನೆ. ಮುಗಿದು ಕದ್ದಿದ್ದು ಒಬ್ಬ ಮದ್ರಾಸಿನ ಜನಗಳೇ ಬೈದು ಹಾಕ್ಬಿಡ್ತಾನೆ. ಅವನೇನು ಮದ್ರಾಸ್ ಆಗಿದ್ರೆ ಕತೆ ಮುಗೀತು ಅಂತಾನೆ ಅರ್ಥ. ಅದೇ ಅವನೇನು ಅಲ್ಲಿಯವನಾಗಿದ್ರೆ ತಿರುಗಿ ಬಾರಿಸೇ ಬಿಡ್ತಾನೆ, ಬಿಡೋದಿಲ್ಲ ಅವನನ್ನು. ಯಾಕೆ? ಅಷ್ಟು ಹೇಟ್ ಮಾಡ್ತಾರೆ. ಒಬ್ಬನು ತಪ್ಪು ಮಾಡಿದ್ದಕ್ಕೆ ಆ ಊರನ್ನೇ ಹೇಟ್ ಮಾಡಿಬಿಡ್ತಾನೆ. ಆದರೆ ಜ್ಞಾನಿಯಾದವನು ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಜ್ಞಾನಿಯಾದವನು ಹಾಗೆ ಮಾಡೋದಿಲ್ಲ. ಮದ್ರಾಸ್ಗೆ ಹೋಗಿ ಪೇಪರ್ ಕಳ್ಕೊಂಡಿರಬಹುದು, ಆದರೆ ಎಲ್ಲರೂ ಹಾಗೆ ಅಂತ ಯಾಕೆ ಹೇಳಬೇಕು? ಎಷ್ಟು ಒಳ್ಳೆಯ ಎಚ್ಚರ ಇಲ್ಲ ಅದರೊಳಗೆ. ಒಳ್ಳೆಯದಾಗಿ ನನಗೆ ಒಳ್ಳೆಯದಾಗಿದೆ, ಇನ್ನೊಬ್ಬರು ಹೇಳ್ತಾರೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಹಾಗೆಲ್ಲ ನೋಡಬಾರದು. ಒಳ್ಳೆಯದಾಗಿದ್ದರೆ ಒಳ್ಳೆಯದು, ಕೆಟ್ಟದಾಗಿದ್ದರೆ ಕೆಟ್ಟದ್ದು, ಹೊರತು ಜನರಲೈಸ್ ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯೋಚನೆ ಮಾಡಬೇಕು. ನಾವು ಎಷ್ಟೋ ಜನ ಇರ್ತಾರೆ, ತಾನಿಬ್ಬರು ಜಗಳ ಆಡಿರ್ತಾರೆ ಜೋಶಿಗಳು, ಅವ್ನ ಮಗನ ಪೇಪರ್ ಪ್ರೊಫೆಸರ್ ಇವನು ಪಾಪ, ಮಗನ ಪೇಪರ್ ವ್ಯಾಲ್ಯೇಷನ್ ಬರುತ್ತೆ, ಅಲ್ಲಿ ಪೇಪರ್ ನೋಡೋದಿಲ್ಲ, ಅವ್ನು ಯಾರು ಅಂತ ನೋಡ್ತಾನೆ ಫಸ್ಟ್. ಓಹೋ, ಅವನ ಮಗ ಇವನು, ಇವನ್ ಜನ್ಮದಲ್ಲೇ ಪಾಸ್ ಆಗಬಾರ್ದು ಮಾಡಿಬಿಡ್ತೇನೆ ಯೋಚನೆ ಮಾಡ್ತಾನೆ. ಯಾತಕ್ಕೆ ನನ್ನ ಕೈಯಲ್ಲಿ ಪೇಪರ್ ಇದೆ, ಈಗ ಪೇಪರ್ ಹುಡುಗ ಚೆನ್ನಾಗಿ ಬರೆದಾನೆ ಪಾಪ, ಅದು ಬೇಕಿಲ್ಲ ಅವನಿಗೆ, ನನ್ನ ಶತ್ರುವಿನ ಮಗ, ಇವ್ರು ಫೇಲ್ ಆಗಲೇಬೇಕು. ಇನ್ನೊಬ್ಬನು ಬರೀ ಪೇಪರ್ ಕೊಟ್ಟವನು, ಅಯ್ಯೋ ನನ್ನ ದುಡ್ಡು ಕೊಟ್ಟವನ ಮಗ, ಸಮ ಪಾಠಕ್ಕೆ ಬಂದವನ ಮಗ, ಮೇಲೆ ಎತ್ತಿಬಿಡಬೇಕು, ರಿಕಾಬಟ್ಟೆ ಎತ್ತಿಬಿಡಬೇಕು, ಇಲ್ಲ ಪಾರ್ಶಿಯಾಲಿಟಿ ಮಾಡ್ತಾರೆ. ಆದರೆ ಯೋಗಿ ಆದನು ಯಾವುದೂ ಮಾಡೋದಿಲ್ಲ. ಯೋಗಿ ಆದನು ಪೇಪರ್ ಇಟ್ಟರೆ ಮಾರ್ಕ್ಸ್ ಅಷ್ಟೇ ನೋಡ್ತಾನೆ, ಬರವಣಿಗೆ ಅಷ್ಟೇ ನೋಡ್ತಾನೆ ಹೊರತು ಉಳಿದು ನೋಡೋದೇ ಇಲ್ಲ. ಇವನು ಫೈನ್ ಎಕ್ಸಾಮಿನರ್ ಅಂತ ಕರಿತೇವಲ್ಲ, ಹಾಗೆ ಅತಿ ಶ್ರೇಷ್ಠ ಎಕ್ಸಾಮಿನರ್. ಅವನ ಹತ್ರ ಒಂದು ಮಾರ್ಕ್ ಹೆಚ್ಚು ಕಡಿಮೆ ಆಗಬಾರ್ದು. ಅವನಿಗೆ ಗೊತ್ತು, ನನ್ನ ಮಗನಿಗೆ ಇವತ್ತು ಅನ್ಯಾಯ ಬಾರಿ ಎಷ್ಟು ಸಂಕಟವಾಗುತ್ತಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು. ಒಂದು ಮಾರ್ಕ್ನಿಂದ ಎಷ್ಟೆಷ್ಟು ಅನ್ಯಾಯ ಆಗುತ್ತೆ ಗೊತ್ತಾ? ಪಾಪ ಅವನಿಗೆ 59 ಹಾಕಿದ, ಫಸ್ಟ್ ಕ್ಲಾಸ್ ತಪ್ಪಿ ಹೋಯ್ತು ಅವನಿಗೆ, ಪಾಪ 69 ಹಾಕಿದ, ಡಿಸ್ಟಿಂಕ್ಷನ್ನೇ ಹೋಗಿಬಿಡುತ್ತೆ. ಹಾಗಾಗಬಾರ್ದು ಅಂತ ಸರಿಯಾಗಿ ನೋಡ್ತಾನಲ್ಲ ಅವನು ಯೋಗಿಯು. ಮತ್ತೆ ಅಯೋಗ್ಯನಿಗೆ ಒಂದು ಮಾರ್ಕ್ ಹೆಚ್ಚು ಬರಬಾರ್ದು ಸುಮ್ಮನೆ, ಇನ್ನು ಯೋಗ್ಯನೇ ಇವನು ಹಿಂದಕ್ಕೆ ಹಾಕಿಬಿಡ್ತಾನೆ. ಆಮೇಲೆ ಇಷ್ಟೆಲ್ಲ ಯಾರು ವ್ಯಾಲ್ಯೂ ಮಾಡ್ತಾರೆ, ಬಿಸಾಕಿ ಡೋಲ್ ಹೊಗಳು ಬಿಡ್ತಾರೆ ಅಷ್ಟೇ ಹೊರತು 99% ಜನ ಅವ್ರ ಟೈಮ್ ನೋಡ್ತಾರೆ, ಏನೋ ನೋಡ್ತಾರೆ ಹೊರತು ಅದು ನೋಡೋಕೆ ಹೋಗೋದಿಲ್ಲ. ಒಳ್ಳೆಯವರು ಇರ್ತಾರೆ, ತುಂಬ ಸಂಖ್ಯೆ ಕಡಿಮೆ. ಯೋಗಿ ಹೇಗಿರ್ತಾನೆ ಗೊತ್ತಾ? ತನ್ನಿಂದ ಅನ್ಯಾಯವಾಯಿತು ಅಂತ ಆಗಲೇಬಾರದು, ಹಾಗೆ ನೋಡ್ತಾರೆ. ಸುಹೃತ್ತು, ಮಿತ್ರ, ಅರಿ, ಉದಾಸೀನ ಎಲ್ಲ ಸೆಕೆಂಡರಿ, ಅವನ ಯೋಗ್ಯತೆ ಅಷ್ಟೇ ಪ್ರೈಮರಿ. ಇದನ್ನು ನೋಡ್ಕೊಂಡು ಮಾಡೋನು ಯೋಗಿ ಅಂತ ಕರೀತಾರೆ. ಇವತ್ತು ಇದನ್ನು ಎಲ್ಲಿ ಹುಡುಕ್ಬೇಕು ಗೊತ್ತೇ. ನರಸಿಂಹದೇವರನ್ನ ನೋಡಿ, ಹಿರಣ್ಯಕಶಿಪು ಇದ್ದಾನೆ, ಪ್ರಹ್ಲಾದ ಇದ್ದಾನೆ. ಹಿರಣ್ಯಕಶಿಪು ನರಸಿಂಹದೇವರ ಬದ್ಧ ದ್ವೇಷಿ, ಪ್ರಹ್ಲಾದ ಭಕ್ತ. ನರಸಿಂಹದೇವರು ಮಾಡಿದ್ದೇನು, ಪ್ರಹ್ಲಾದ ಎಷ್ಟು ಸ್ತೋತ್ರ ಮಾಡಿದ್ರು ನನಗೆ ಕೇರ್ ಮಾಡೋದಿಲ್ಲ, ನನ್ನ ದ್ವೇಷಿಯ ಮಗ ನೀನು, ಜಟೋಟದಲ್ಲಿ ಏನ್ ಮಾಡಬೇಕಾಗಿತ್ತಾಗ, ನನ್ನ ದ್ವೇಷಿಯ ಮಗ ನೀನು, ನಿನ್ನ ಕಡೆ ಕಣ್ಣು ಹಾಕೋದಿಲ್ಲ ಅಂತ ದೇವ್ರ ಕೇಳ್ಕೊತು ಏನ್ ಮಾಡಬೇಕಾಗಿತ್ತು. ದೇವರು ಏನ್ ಮಾಡ್ತಾನೆ ಅಂತ, ದ್ವೇಷಿಯ ಮಗನ ಉದ್ಧಾರಕ್ಕೆ ಕಂಬದಿಂದ ಪ್ರಾದುರ್ಭೂತನಾಗಿ ಬರ್ತಾನೆ. ಎಂಥ ಕರುಣ! ಹಿರಣ್ಯಕಶಿಪು ತನ್ನ ದ್ವೇಷಿ ಅವನ ಮಗ ಅಂತ ನೋಡೋದೇ ಇಲ್ಲ, ಪ್ರಹ್ಲಾದ ಗುಣವಂತ, ನನ್ನ ಭಕ್ತ, ಅವನು ಉದ್ಧಾರ ಮಾಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ಈಗ ಯೋಗಿ ಅತಿ ದೊಡ್ಡ ಯೋಗಿ ಯಾರು ಅಂದ್ರೆ ಭಗವಂತನೇ ಅತಿ ದೊಡ್ಡ ಯೋಗಿ. ಅದಕ್ಕೆ ಭಗವದ್ಗೀತೆ ಕೊನೆಯ ಶ್ಲೋಕ ಹೇಳುತ್ತೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಯೋಗಿಗಳ ಒಡೆಯ ಕೃಷ್ಣ ಆತ ಯಾರನ್ನು ಹೇಗೆ ನೋಡಬೇಕು ಹಾಗೆ ನೋಡಿದ್ದಾನೆ ಹೊರತು ಬೇರೆ ರೀತಿ ನೋಡಿಲ್ಲ. ಇದು ಭಗವಂತನ ವೈಶಿಷ್ಟ್ಯ. ಇನ್ನೂ ನೋಡಿ, ಶಿಶುಪಾಲನ ಕೃಷ್ಣ ಕೊಂದು ಬಿಡ್ತಾನೆ, ಕೃಷ್ಣ ಶಿಶುಪಾಲನ ಕೊಲ್ತಾನೆ. ಅವನ ಮಗ ಯಾರು ಗೊತ್ತಾ? ಶಿಶುಪಾಲನ ಮಗ ಧೃಷ್ಟಕೇತು ಅಂತ ಹೆಸರು, ತುಂಬಾ ಒಳ್ಳೆಯವನು. ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಕೃಷ್ಣ. ನೋಡಿದ್ರಾ, ಆ ಫ್ಯಾಮಿಲಿ ಫ್ಯಾಮಿಲಿ ಡಿಸ್ಪ್ಲೇಸ್ ಮಾಡಬೇಕಾಗಿತ್ತು, ಮಾಡೋದಿಲ್ಲ. ತಂದೆ ಕೆಟ್ಟವನು ಕೊಂದ, ಮಗ ಒಳ್ಳೆಯವನು ರಾಜ್ಯ ಕೊಟ್ಟ. ಸ್ವಲ್ಪ ವ್ಯತ್ಯಾಸ ಮಾಡ್ತಾನ, ಸಮಬುದ್ಧಿ ವಿಶಿಷ್ಯತೆ. ಅದೇ ರೀತಿ ಜರಾಸಂದನ್ನು ಕೊಲ್ಲಿಸ್ತಾನೆ ಭೀಮನಿಂದ. ಜರಾಸಂದನ ಮಗನೇ ಸಹದೇ, ಜರಾಸಂದನಿಗೆ ಸಹದೇವಂತ ಮಗ ಇರ್ತಾನೆ, ಅವನು ಪಟ್ಟ ಕಟ್ಟಿಸ್ತಾನೆ. ಎಂಥ ಕೃಷ್ಣ, ಎಂಥ ಯೋಗಿ ಅಂತ ಗೊತ್ತಾಗುತ್ತೆ. ಕಂಸ ಸೋದರ ಮಾವ ನೋಡೋದೇ ಇಲ್ಲ, ಕೊಂದು ಹಾಕಿಬಿಡ್ತಾನೆ. ಅವನು ಬಂಧು ಇರಬಹುದು, ಅವನ ಅಯೋಗ್ಯ, ಕೊಂದು ಹಾಕಿಬಿಡ್ತಾನೆ. ಆದರೆ ಕುಚೇರಿ ಸುಧಾಮ ಏನೇನೂ ಅಲ್ಲ, ಮನೆ ಕರೆದ ಎಲ್ಲ ಐಶ್ವರ್ಯ ಕೊಟ್ಟು ಬಿಡ್ತಾನೆ. ಯಾಕೆ ಅವನು ಡಿಸರ್ವಿಂಗ್. ಅವನು ಕಂಸ ಸೋದರ ಮಾವ ಕೆಲಸಕ್ಕೆ ಬಾರದವನು. ಸೋದರ ಮಾವನ ಮಧುರೆಯಲ್ಲಿ ಮಡುಹಿದ ಯಶೋದ ಕಂದೇನೆ ನೀ ಬಾರೋ. ದಾಸರು ಯಾಕೆ ಸ್ತೋತ್ರ ಮಾಡ್ತಾರೆ ಗೊತ್ತೇನು ನಮಗೆ, ಸುಮ್ಮನೆ ಓದಿಬಿಟ್ರೆ. ಅಂತೂ ಕೃಷ್ಣ ಸೋದರ ಮಾವನ್ನು ಕೊಂದ, ಸೋದರ ಮಾವನನ್ನು ಕೊಲ್ಲ್ರಿ ಅಂತ ನಮಗೆ ಪಾಠ ಹೇಳಿಕೊಟ್ಟಿದ್ದಾರೆ ಅಂತ ಕೂಡ ಏನು ಮಾಡಬೇಕಾಗ. ಕೃಷ್ಣ ಕೊಂದಿದ್ದಾನೆ ಏನು ಅರ್ಥ ಅದಕ್ಕೇನು? ಗೀತೆ ನೋಡಿದಾಗ ಗೊತ್ತಾಗ, ಸೋದರ ಮಾವ ಅಂಬುದನ್ನು ನೋಡದೇನೆ ಕೊಂದು ಬಿಟ್ಟೆಯಲ್ಲ, ಎಂಥ ಇಂಪಾರ್ಷಿಯಲ್ ಆಗಿರೋ ನೀನು, ಅದಕ್ಕೆ ನನ್ನ ಹತ್ರ ಬಾ ಅಂತ ದೇವರು ಕರೀತಾನೆ. ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಅಂದರೆ ದೇವರು ನಿಷ್ಪಕ್ಷಪಾತಿ, ಆದ್ದರಿಂದ ನನ್ನ ಹಿಂದಿನವ್ರು ಏನ್ ಮಾಡಿದ್ದರು ಬಿಟ್ಟಿದ್ದಾರೆ ನೋಡ್ಬೇಡ ಪರಮಾತ್ಮ, ನಾನಂತೂ ಇವತ್ತಿನ ಭಕ್ತನಾಗಿದ್ದೇನೆ, ನನ್ನನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ಇವರ ಸ್ಫೂರ್ತಿ ಕೊಡ್ತಕ್ಕಂಥ ಮಾತುಗಳು. ಆ ದೃಷ್ಟಿಯಲ್ಲಿ ಪರಮಾತ್ಮ ಸಮ. ಇನ್ನೊಂದು ಘಟ್ಟ ನೋಡಿ, ಎಲ್ಲರನ್ನು ಪರಮಾತ್ಮ ಒಂದೇ ರೀತಿ ನೋಡ್ತಾನೆ ಅಂತ ಹೇಳೋದಕ್ಕೆ ಕೃಷ್ಣ ದ್ವಾರಕೆಯಲ್ಲಿದ್ದಾನೆ, ಯುದ್ಧ ಇನ್ನೇನು ಶುರು ಆಗಬೇಕು. ಆ ತತ್ರ ಇಬ್ಬರು ಬಂದುಬಿಟ್ರು, ಕೌರವರ ಕಡೆಯಿಂದ ದುರ್ಯೋಧನ ಬಂದ, ಪಾಂಡವ ಅರ್ಜುನ ಬಂದ. ಕೃಷ್ಣ ಮಲಿದಾಗ ಮಾಡ್ತಾ ಇದ್ದಾನೆ, ಇಬ್ಬರು ಬಂದರಲ್ಲ, ಕೃಷ್ಣ ಏನು ಮಾಡಬೇಕಾಗಿತ್ತು ನೋಡಿದರೆ? ದುರ್ಯೋಧನ ಗೆಟೌಟ್ ಅಂತ ಕಳಿಸ್ಬೇಕಾಗಿತ್ತು ಇಮಿಡಿಯೇಟ್ ಆಗಿ. ಹೋಗ ಕಡೆಗೆ ಬರಬೇಡ, ಮುಖ ತೋರಿಸ್ಬೇಡ, ಬುದೋಗ್ತಿತ್ತು ಅಲ್ಲಿಗೆ. ಅರ್ಜುನ ಇಲ್ಲಿ ಕೂತ್ಕೋಬಾ, ಅವನು ಒದ್ದು ಹೋಗ್ತಾ ಹೊರಗಾಗ್ತಾ ಅಂತ ಹೇಳಬೇಕಾಗಿತ್ತು. ಕೃಷ್ಣ ಅನ್ನೋದೇ ಇಲ್ಲ, ಓ ದುರ್ಯೋಧನ ಬಾ ಯಾವಾಗ ಬಂದಿ ಅಂತ ಮಾತಾಡಿಸ್ತಾನೆ. ಕೃಷ್ಣನಿಗೆ ಏನು ದ್ವೇಷ ಆಸು ಏನೂ ಇಲ್ಲೇ ಇಲ್ಲ. ಅರ್ಜುನ ಬಾ ಬಂದಿದ್ದು, ಇಬ್ಬರು ಬಂದಿದ್ದೀರಾ, ಭಾರಿ ಸಂತೋಷ. ನಿಮಗೇನಾಗಬೇಕೀಗ ಹೇಳಿ, ನಿಮಗೇನಾಗಬೇಕು? ಇಬ್ಬರಿಗೂ ಒಂದೇ ರೀತಿ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಮಹಾಭಾರತ ಓದಬೇಕು. ಸಮಂ ಕರಿಷ್ಯೆ ಯುವಯೋಹೋ ಸಹಾಯಂ. ಇಬ್ಬರು ಬಂದಿದ್ದೀರಿ ಆದ್ದರಿಂದ ಇಬ್ಬರಿಗೂ ಸಮವಾಗಿ ಸಹಾಯ ಮಾಡ್ತೇನೆ ಅಂತ ಹೇಳುತ್ತೆ. ದೇವರು ಗುಡಿಗೆ ಹೋದ್ರೆ ಯಾರನ್ನು ಪರಮಾತ್ಮ ಕೈ ಬಿಡೋದೇ ಇಲ್ಲ. ಕುಡುಕ ಹೋದರೂ ಉದ್ಧಾರ ಮಾಡ್ತಾನೆ, ಜ್ಞಾನಿ ಹೋದರೂ ಉದ್ಧಾರ ಮಾಡ್ತಾನೆ. ಆದರೆ ಯಾವ ರೀತಿ ಮಾಡ್ತಾನೆ ಅಂತ ಅಲ್ಲೇ ಉತ್ತರ ಕೊಡ್ತಾನೆ. ದುರ್ಯೋಧನ ನೀನು ಬಂದಿದ್ದಿ, ನಿನಗೂ ನೀನು ಕೇಳಿದ್ದನ್ನು ಕೊಡ್ತೇನೆ. ಅರ್ಜುನ ನೀನು ಬಂದಿದ್ದಿ, ನಿನಗೂ ನೀನು ಕೇಳಿದ್ದನ್ನು ಕೊಡ್ತೇನೆ, ಬೇಕಾದ ಕೇಳಿ. ಎಂಥ ಯೋಗಿ ಕೃಷ್ಣ ಯೋಚನೆ ಮಾಡಬೇಕು. ಇಡೀ ರಾಮಾಯಣ ಓದಿ, ಮಹಾಭಾರತ ಓದಿ, ಎಲ್ಲಿಯಾದರೂ ಕೃಷ್ಣ ರಾಮರಲ್ಲಿ ದೋಷವನ್ನು ಕಾಣ್ತೇವೆ? ನಾವು ಕಾಣೋದೇ ಇಲ್ಲ. ರಾಮಾಯಣದಲ್ಲಿ ಬರುತ್ತೆ, ಒಂದು ಹಂತ ಕೇಳಿರಬಹುದು, ವಿಭೀಷಣ ರಾಮನ ಭಕ್ತನಾಗಿ ಸೇರ್ಕೊಂಡಾಗಿರುತ್ತೆ. ಇದನ್ನು ಯುದ್ಧ ಶುರುವಾಗ ಸ್ವಲ್ಪ ಕ್ಷಣಗಳು ಉಳಿದಿರುತ್ತೆ. ಆಗ ರಾಮನ ಸೈನ್ಯದೊಳಗೆ ಇಬ್ಬರು ರಾವಣನ ಮಂತ್ರಿಗಳು ಪ್ರವೇಶ ಮಾಡಿಬಿಡ್ತಾರೆ, ಶುಕ ಮತ್ತು ಸಾರಣ ಅಂತ ಹೆಸರು. ಅವರು ಕಪಿಗಳು ವೇಷ ಹಾಕೊಂಡ್ಬಿಡ್ತಾರೆ, ಮಾಯಾವಿಗಳು. ಕಪಿಗಳು ವೇಷ ಹಾಕ್ಕೊಂಡು ರಾಮನ ಸೈನ್ಯ ಓಡಾಡ್ತಾ ಇರ್ತಾರೆ. ಕಪಿ ಸೈನ್ಯದೊಳಗೆ ರಾವಣ ಕಳಿಸಿಕೊಟ್ಟಿರ್ತಾನೆ, ರಾಮನ ಸೈನ್ಯ ಎಷ್ಟಿದೆ ನೋಡ್ಕೊಂಡು ಬಂದು ಹೇಳಿ ಅಂತ ರಿಪೋರ್ಟ್ ಕೊಂಡ ಗೂಢಚಾರಿಗಳು. ಮಂತ್ರಿಗಳು ಕಮ್ ಈ ಗೂಢಚಾರಿಗಳ ಕೆಲಸ ಮಾಡಬೇಕು. ಇದೆಲ್ಲ ದೇಶಗಳು ನಡೀತಿರೋದೇ ಇವತ್ತು. ನಾವು ಪಾಕಿಸ್ತಾನ ಇರ್ತಾರೆ, ಪಾಕಿಸ್ತಾನ ನಮ್ಮಲ್ಲಿರ್ತಾರೆ, ವರದಿ ಒಪ್ಪಿಸ್ತಾನೆ ಇರ್ತಾರೆ. ರಾವಣನ ಆ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದ. ರಾಮ ಹಾಗೆ ಮಾಡಿದ್ದಿಲ್ಲ, ರಾಮ ಕೇರೆ ಮಾಡಲಿಲ್ಲ. ನನ್ನ ಯಾವ ಲೆಕ್ಕ ರಾವಣ ನನಗೆ, ರಾವಣನ ಮಾತ್ರ ಇಂಥದ್ದೆಲ್ಲ ಬೇಕಿತ್ತು. ನೋಡ್ಕೊಂಬನ್ನಿ ಅಂತ ಕಳಿಸಿ ಎಲ್ಲ ನೋಡ್ತಾ ಇದ್ರು, ಎಲ್ಲ ಕೂಲಂಕಷ ನೋಡ್ತಾ ಇದ್ದಾರೆ ರಾವಣನಿಗೆ ಕೊಡಬೇಕು ಅಂತ ಹೇಳಿ. ವಿಭೀಷಣ ನೋಡ್ತಾನೆ ಅದನ್ನ, ಕಷ್ಟ ಗೊತ್ತಾಗಿಬಿಡುತ್ತೆ. ಓಹೋ ಇವರೆಲ್ಲ ನಮ್ಮ ಕಡೆ ವಿರುದ್ಧ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಅವ್ರು ಓಡಾಡೋ ಸ್ಟೈಲ್ ನೋಡಿದ ತಕ್ಷಣ ಮೋಸಗಾರ ಅಂತ ಗೊತ್ತಾಗ್ಬಿಟ್ಟು ಹಿಡಿದು ನೋಡ್ತಾರೆ. ಶುಕ ಸಾರಣರು ಕಷ್ಟ ಕರ್ಕೊಂಡು ಬರ್ತಾನೆ, ರಾವಣ ಮುಂದೆ ನಿಲ್ಲಿಸ್ತಾನೆ. ರಾಮ ಎಂಥ ಅಪಾಯ ಆಗ್ತಾ ಇತ್ತು, ದೇವರ ದಯ. ರಾಮನೇ ದೇವರು ಅಂತ ಗೊತ್ತಿಲ್ಲ, ಆ ಕ್ಷಣಕ್ಕೆ ಮರೆತುಬಿಟ್ಟಿದ್ದಾನೆ. ದೇವರ ದಯ, ನಾನು ಸಿಕ್ಕಿಬಿಟ್ರಿ ಇವರು, ಏನಾಯ್ತು ವಿಭೀಷಣ ಅಂತ ರಾಮ ಕೇಳುತ್ತಾನೆ. ಇವರಿಬ್ಬರು ಕೂಡ ಸೈನ್ಯದಲ್ಲಿ ಸೇರ್ಕೊಂಡು ಬಿಟ್ಟು ಎಲ್ಲ ನೋಡ್ಕೋತಾ ಇದ್ರು, ರಾಣ ಮುಂದೆ ಹೇಳ್ಬಿಡ್ತಾ ಇದ್ರು. ನಮ್ಮ ಪುಣ್ಯ, ನಾ ಹಿಡಿದು ಬಿಟ್ಟೆ, ಸಿಕ್ಕಿಬಿಟ್ಟ, ಕರ್ಕೊಂಡ್ಬಂದಿದ್ದೆ ನೋಡು, ಶಿಕ್ಷೆ ಕೊಡೋ ತಿಳಿಸಿದ್ರೆ. ರಾಮಾಯಣ ಓದ್ಬೇಕಂದ್ರೆ ರಾಮದೇವ್ ಹೇಳ್ತಾರಾಗ, ಹೌದಾ ವಿಭೀಷಣ ಹಿಡ್ಕೊಂಡ್ ಬಂದ್ಬಿಟ್ಟಿಯ ಇವರನ್ನ, ಭಾರಿ ಸಂತೋಷ. ಈ ಮಾತಾಡ್ತಾರೆ ರಾಮದೇವ್ರು, ಉಳಿದವರಾಗಿದ್ದರೆ ತುಣ್ ತುಣ್ ಮಾಡಿ ಹಾಕ್ತಿರ್ಬೇಕು ಅಂತವ್ರನ್ನ, ಅಂತ ಸಮಯದೊಳಗೆ ಈ ರೀತಿ ಮಾಡಿದ್ರೆ ಬಿಡ್ತಿದ್ರ? ರಾಮದೇವ್ರು ಕೇಳ್ತಾರೆ, ಶುಕ ಸಾರಣ ನನ್ನ ಸೈನ್ಯ ನೋಡಕ್ ಬಂದಿದ್ರ ಅಂತ ಕೇಳ್ತಾರೆ. ಅವ್ರೇನು ಮಾತಾಡಾಗಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದಾರೆ ಪಾಪ. ಹೌದು ರಾಮ ಹೌದು ಅಂತ ಹೇಳ್ತಾರೆ. ರಾವಣ ಹೇಳಕ್ ಬಂದಿದ್ರ? ಹೌದು. ನೋಡಿದಿರಾ? ಮತ್ತೆ ಏನು ಉತ್ತರ ಕೊಡ್ಬೇಕು? ನೋಡಿದಿರಾ? ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ರಾಮದೇವ್ ಹೇಳ್ತಾರೆ, ನೋಡು ಶುಕ ಸಾರಣ, ನಮ್ಮ ಸೈನ್ಯ ನೋಡ್ಲಿಕ್ಕೆ ಬರೀ ನೋಡ್ಲಿಕ್ಕೆ ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂತ ರಾಮದೇವ್ ಹೇಳ್ತಾರೆ. ಎಷ್ಟು ದೊಡ್ಡ ಸೈನ್ಯ ಗೊತ್ತಾ, ಹೀಗೆಲ್ಲ ನೀವು ವೇಷ ಬರ್ಸ್ಕೊಂಡು ನೋಡಿದ್ರೆ ನೋಡ್ಲಿಕ್ಕಾಗೋದಿಲ್ಲ, ಸರಿಯಾಗಿ ನೋಡಿರಲ್ಲ ಸಾಧ್ಯ ಇಲ್ಲ. ನೀವೀಗ ಒಂದು ಕೆಲಸ ಮಾಡ್ತೀನಿ, ವಿಭೀಷಣ ಬಾ ಇಲ್ಲಿ, ಇವ್ರು ಕರ್ಕೊಂಡು ಸರಿಯಾಗಿ ತೋರಿಸ್ಕೊಂಡು ಬಾ ಅಂತ ಹೇಳಿದ್ರೆ. ಈ ಮಾತನ್ನು ಯಾರು ಆಡ್ತಾರ? ಎಲ್ಲ ಸರಿಯಾಗಿ ತೋರಿಸ್ಕೊಂಡು ಬಾ, ಪಾಪ ಗಡಿಬಿಡಿಲಿ ಏನೋ ನೋಡ್ಬಿಟ್ಟಿರ್ತಾರೆ ಪಾಪ, ಸರಿಯಾಗಿ ತೋರಿಸ್ಕೊಂಡು ಬಂದು ಸುರಕ್ಷಿತ ವಾಪಸ್ ಕಳಿಸು ಅಂತ ಹೇಳ್ತಾರೆ ರಾಮದೇವ್. ಎಂಥ ಬ್ಯಾಲೆನ್ಸ್ ಆಫ್ ಮೈಂಡ್ ರಾಮದೇವ್ ಲೆಕ್ಕ ಹಾಕಬೇಕು. ಅಸೂಯೆ ದ್ವೇಷ ಏನೇನೂ ಇಲ್ಲ. ಅದೇ ರಾವಣ ಹನುಮಂತ ಬಂದಾಗ ಕೊಂದು ಬಿಡ್ತೇನೆ ಅಂತ ಹೋಗ್ತಾನೆ, ಬಾಳಿಗೆ ಬೆಂಕಿ ಇಡ್ತೇನೆ ಏನೇನೋ ಮಾಡ್ತಾರೆ. ರಾಮದೇವರು ಏನು ಮಾಡೋದಿಲ್ಲ, ಕೊಲ್ಲೋದು ಬೆಂಕಿ ಯಾತಾದ್ರೆ ಗೌರವದಿಂದ ಹೊರಗೆ ಬಿಟ್ಟು ಬಾ, ಅವರನ್ನು ಅವರನ್ನು ಕರ್ಕೊಂಡು ಬಾ. ಈ ಮಾತಿಗೆ ವಿಭೀಷಣೆಗೆ ಶಾಕ್ ಆಗಿಬಿಡುತ್ತೆ. ಆಗ ನೋಡು ಶುಕಸಾರಣರೇ, ನೀವು ರಾವಣನಿಗೆ ಹೇಳಿ, ಸೈನ್ಯ ನೋಡ್ಬಿಟ್ಟು ಹೇಳಿ, ಆದರೆ ಕೊನೆಗೆ ಹೇಳಿ, ರಾಮನ ಶಕ್ತಿ ಸೈನ್ಯದಲ್ಲಿ ಇಲ್ಲ, ಅವನೊಳಗೇ ಇದೆ ಅಂತ ಕೊನೆಗೆ ಹೇಳಿ ಅಂತ ಹೇಳಿದ್ರೆ, ಸೈನ್ಯ ಇರೋ ನನ್ನ ಜೊತೆಗಿರೋದು ಅದು ಬದುಕೊಳ್ಳಕ್ಕೆ ನಾನು ಅವರಿಂದ ಬದುಕಲಿಕ್ಕೆ ಬಂದಿಲ್ಲ, ರಾಮನ ಶಕ್ತಿ ರಾಮನಲ್ಲೇ ಇದೆ ಅಂತ ಹೇಳಿ ಮುಂದಿನ ಗೊತ್ತಾಗುತ್ತೆ ಅಂತ ಹೇಳಿ ಕಳಿಸ್ಕೊಟ್ಬಿಟ್ರೆ. ಒಂಚೂರು ಹೊಡೆಯೋದು ಬೈಯೋದು ಕೂಡ ಮಾಡೋದಿಲ್ಲ ರಾಮದೇವರು, ಎಂಥ ಕರುಣೆ. ಸಮಬುದ್ಧಿ ವಿಶಿಷ್ಯತೆ ಅಂತ ಆಯ್ತಾ, ಸಮಬುದ್ಧಿ ವಿಶಿಷ್ಯತೆ. ಮತ್ತೆ ಹೇಳ್ತಾರೆ, ವಿಭೀಷಣ ಇಷ್ಟಕ್ಕೆಲ್ಲ ಯೋಚನೆ ಮಾಡ್ತೀಯಲ್ಲ, ನಾನು ಇವರನ್ನ ಕ್ಷಮಿಸಿದ್ದೇನೆ ಯಾಕೆ ಅಂತ ಯೋಚನೆ ಮಾಡಬೇಡ. ಮತ್ತೆ ಹೇಳಿರ್ತಾರೆ ರಾಮದೇವರು, ವಿಭೀಷಣ ನಿನ್ನ ಕಾಪಾಡೋದಲ್ಲ, ನಾನು ಭಕ್ತನಾಗಿ ಬಂದಿದ್ದೀನಿ, ನಿನ್ನ ಕಾಪಾಡ್ತೇನೆ, ನಿನ್ನನ್ನು ಕಾಪಾಡೋದಲ್ಲಯ್ಯ. ಆನಯ್ಯನಂ ಹರಿ ಶ್ರೇಷ್ಠ ದತ್ತಮಶ್ಯಭಯಮ್ಮಯ ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ. ಈಗ ರಾವಣ ಏನಾದರೂ ಬಂದು ತಪ್ಪಾಯ್ತು ರಾಮ ಅಂದ್ರೆ ಅವನ್ನ ಕ್ಷಮಿಸಿಬಿಡ್ತಾನೆ ಗೊತ್ತಾ ನಾನು ಅಂತ ಹೇಳಿದ್ದಾನೆ. ರಾಮದೇವರ ಔದಾರ್ಯದ ಪರಾಕಾಷ್ಠ ಇದವನು. ಹೆಂಡತಿಯನ್ನು ಕದ್ದವನು ಅನ್ನೋ ವ್ಯಕ್ತಿ ಎದುರಿ ಕಂಡ್ರೆ ಸಾಕು ಹೊಡಿಲಕ್ಕೆ ಹೋಗ್ತಾನೆ ಮನುಷ್ಯ. ಅಂತ ಹೊತ್ತಲ್ಲಿ ಅವನು ಬಂದು ಕ್ಷಮೆ ಕೇಳಿ ಬಿಟ್ಬಿಡ್ತೇನೆ ನಾನು, ಆಯ್ತಾ ಈಗ ರಕ್ಷಣೆ ಮಾಡ್ತೇನೆ. ಈ ಮಾತೆಲ್ಲ ಆಡ್ಬೇಕಾದ್ರೆ ಯಾರಿಗೆ ಸಾಧ್ಯ? ಇದು ಯೋಗಿ ರಾಜನಿಗೆ ಸಾಧ್ಯ. ಈ ಶ್ಲೋಕ ಓದಿ ರಾಮಾಯಣ ಓದಿದವರಿಗೆ ಆ ಹಿಮ್ಮ ಎಷ್ಟು ಮಹತ್ವ ಇದೆ ಅಂತೇಳಿ. ಸುಹೃನ್ಮಿತ್ರ ಉದಾಸೀನ ಮಧ್ಯಸ್ಥ ದೇಶ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಸಮಬುದ್ಧಿಯಾಗಿರ್ತಾನೆ. ನಮಗೆ ಸಂಶಯ ಬಂತು ಹಾಗಿದ್ರೆ, ನಮಗೆ ಕೆಟ್ಟದ್ದು ಮಾಡೋದನ್ನೆಲ್ಲ ಬಿಟ್ಬಿಡ್ಬೇಕಾಗಿದ್ರೆ, ಒಳ್ಳೇದನ್ನ ಮಾಡಿ ಅಡಿಕೆ ನೋಡ್ಬೇಕಾ? ರಾಮದೇವರು ತೋರಿಸ್ತಾರೆ, ಹಾಗೆಲ್ಲ ಯೋಚನೆ ಮಾಡಬೇಡಿ. ನೋಡಿ, ದುರ್ಯೋಧನ ಕೇಳಿದ, ಅರ್ಜುನ ಕೇಳಿದ, ಸಮವಾಯ ಕೊಡ್ತೇನೆ ಅಂತ ಪರಮಾತ್ಮ ಹೇಳಿದ, ಏನು ಬೇಕು ಕೇಳಿ ಅಂತಲೂ ಹೇಳಿದ. ಒಂದು ಕಡೆಗೆ ನಾನು ಶಸ್ತ್ರ ಹಿಡಿಯೋದಿಲ್ಲ, ಬರೀ ಕೈಲಿ ಬಂದು ಕೊಡ್ತೇನೆ. ಇನ್ನೊಂದು ಕಡೆಗೆ ನನ್ನ ಸೈನ್ಯ 1,000,000 ನನ್ನ ಮಕ್ಕಳ ಸೈನ್ಯ, ನಾರಾಯಣಿ ಸೇನ, ಅದನ್ನು ಕಳಿಸ್ತೇನೆ. ನಿಮ್ಮಲ್ಲಿ ಯಾರು ಬೇಕು ಆರಿಸ್ಕೊಳ್ಳಿ ಅಂತ ಹೇಳ್ತಾರೆ ರಾಮ ಕೃಷ್ಣ ಹೇಳ್ತಾನೆ. ತಕ್ಷಣ ನಮಗೆ ಮುಂದಿನ ಕಥೆ ಗೊತ್ತಿದೆ. ಅರ್ಜುನ ನೀನು ಆರಿಸ್ಕೋ, ಅರ್ಜುನ ಆರಿಸ್ಕೋತಾನೆ. ಕೃಷ್ಣ ನೀನು ನನಗೆ ಬೇಕು ಅಷ್ಟೇ ಸಾಕು, ಇನ್ನೇ ನನಗೆ ಬೇಡ. ಎರಡೂ ಆರಿಸ್ಕೊಳ್ಳಿ ಅಂತ ಕೃಷ್ಣ ಹೇಳೋದಿಲ್ಲ, ಒಂದು ಮಾತ್ರ ಆರಿಸ್ಕೋಬೇಕು ನೀವೀಗ, ಎರಡರಲ್ಲಿ ಒಂದು ಮಾತ್ರ. ನಾನು ಬೇಕೋ ಸೈನ್ಯ ಬೇಕೋ? ಕೃಷ್ಣ ನೀನು ಬೇಕು. ಇದು ಅರ್ಜುನ ಆರಿಸ್ಕೊಂಡ. ದುರ್ಯೋಧನ ಕೃಷ್ಣ ಅಂತಾನೆ ಸೈನ್ಯ ಬೇಕು. ಇಬ್ಬರು ಫುಲ್ಲಿ ಸ್ಯಾಟಿಸ್ಫೈಡ್. ಆಶ್ಚರ್ಯ ಅಂದರೆ ಅರ್ಜುನನು ಸ್ಯಾಟಿಸ್ಫೈಡು, ದುರ್ಯೋಧನೂ ಸ್ಯಾಟಿಸ್ಫೈಡ್. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ ಏನು ಕೆಲಸ ಮಾಡಿಬಿಟ್ಟಿಯಲ್ಲಯ್ಯ, ನಾನು ಸೈನ್ಯ ಬಿಟ್ಟು ನಾನು ಯಾಕೆ ಆರಿಸ್ಕೊಂಡಿ ಅಂತ ಕೇಳಿದರೆ, ಕೃಷ್ಣ ಹಾಗೆಲ್ಲ ಮಾತಾಡಬೇಡ, ನೀನು ಯಾರು ಅಂತ ನನಗೆ ಗೊತ್ತು. ನೀನು ಒಬ್ಬರು ಸುಮ್ಮನೆ ಕೂತು ಸಾಕು, ನಿನ್ನ ಹೆಸರು ಸಾಕಯ್ಯ, ನೀನು ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತಾರಲ್ಲ, ನಿನ್ನ ಹೆಸರು ಸಾಕು ನಮ್ಮನ್ನು ಕಾಪಾಡಲಿಕ್ಕೆ. ನೀನು ಕೂತ ಮೇಲೆ ಕೇಳಬೇಕಾ ದುರ್ಯೋಧನನಿಗೆ? ಅದು ಗೊತ್ತಿಲ್ಲ. ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಉಪಯೋಗ ಇಲ್ಲ, ಬರಿಕೆಯಲ್ಲಿ ಬೇರೆ ಕೊಡ್ತಾನಂತ. ನಾನು ಕ್ರಿಕೆಟ್ ಆಡುವ ಅಂತ ಬ್ಯಾಟ್ ಇಲ್ಲದೆ ಬರಿಕೆಯಲ್ಲಿ ಬರ್ತೀರಿ ಅಂತ ಯಾರು ಸೇರಿಸ್ತಾರ? ನಾನು ಬರ್ತೀನಿ, ಯಾರು ಸೇರಿಸ್ತಾರೆ? ಕೃಷ್ಣ ತಗೊಂಡು ನಾನೇನು ಮಾಡಲಿ, ಸೈನ್ಯ ರಕ್ಷಾಸ ಯುದ್ಧ ಮಾಡ್ತೇನೆ ಅಂತ ಆರಿಸ್ಕೊಂಡು ಹೋದ. ಮುಂದಿನ ಗತಿ ನಮಗೆ ಗೊತ್ತು. ಕೃಷ್ಣನ ಆರಿಸ್ಕೊಂಡು ಅರ್ಜುನ ಗೆದ್ದ, ಸೈನ್ಯ ಆರಿಸ್ಕೊಂಡು ದುರ್ಯೋಧನ ಬಿದ್ದ. ಯಾಕೆ ಹೀಗಾಯಿತು? ಕೃಷ್ಣ ಹೇಳಿರ್ತಾನೆ, ಕೃಷ್ಣ ಕೊಡ್ಬೇಕಾದ್ರೆ ಹೇಳ್ತಾನೆ, ನಾನು ಸಮವಾಗಿ ಕೊಡ್ತೇನೆ ಅಂತ ಹೇಳಿದೆ. ಸಮವಾಗಿ ಕೊಡ್ತೇನೆ ಏನು ಅರ್ಥ ಅದಕ್ಕೆ? ಅದೇ ಅರ್ಜುನ ಭಕ್ತ, ಪ್ರಾಮಾಣಿಕ, ಅವನಿಗೆ ಏನು ಕೊಡಬೇಕು ಅವನಿಗೆ ಕೊಡ್ತೇನೆ. ದುರ್ಯೋಧನ ಮೋಸಗಾರ, ಕಪಟಿ, ಅವನಿಗೆ ಕೊಡೋದು ಅವನಿಗೆ ಕೊಡ್ತೇನೆ ಹೊರತು ಬೇರೆ ಅಲ್ಲ. ಪ್ರಾವಿಡೆನ್ಸ್ ಸ್ಟೋರ್ಸ್ ಇರುತ್ತೆ, ಎಲ್ರಿಗೂ ಅಕ್ಕಿ ಕೊಡ್ತಾರೆ, ಎಲ್ರಿಗೂ ಬೆಳೆ ಕೊಡ್ತಾರೆ, ಯಾರು ಏನು ಕೇಳ್ತಾರೋ ಕೊಡ್ತಾರೆ, ಎಲ್ಲ ಒಂದೇ ವೇಟ್ ಕೊಡೋದಿಲ್ಲ, ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ಕೊಡ್ತಾರೆ ಅಷ್ಟೇ. ವ್ಯಾಪಾರದಲ್ಲಿ ಹೇಗೆ ಮಾಡ್ತಾನೋ ಭಗವಂತ ಭಕ್ತರನ್ನ ಹಾಗೆ ಮಾಡ್ತಾನೆ, ಆ ಯೋಗ್ಯತೆ ತಕ್ಕಂಥ ಅನುಗ್ರಹ ಮಾಡ್ತಾನಾದ್ರಿಂದ ದ್ವೇಷಿಗಳಿಗೆ ಆ ರೀತಿ ದುಃಖ, ಯೋಗ್ಯರಿಗೆ ಸುಖ ಭಗವಂತ ಹೀಗೆ ಕೊಡೋದ್ರಿಂದ ನಾವೇನು ಯೋಚನೆ ಮಾಡೋ ಕಾರಣ ಇಲ್ಲ, ಆ ರೀತಿ ನಡ್ಕೋಬೇಕು. ಅದಕ್ಕೆ ಆಚಾರ್ಯ ಹೇಳಿದ್ದು, ಸ್ನೇಹಿತರನ್ನ ಸ್ನೇಹಿತರಂತೆ ನೋಡಿ, ಶತ್ರುಗಳನ್ನ ಶತ್ರುಗಳಂತೆ ನೋಡಿ, ತಂದೆಯನ್ನ ತಂದೆಯನ್ನಾಗಿ ನೋಡಿ, ತಾಯನ್ನ ತಾಯಿಯನ್ನಾಗಿ ನೋಡಿ, ಸಜ್ಜನ ಸಜ್ಜನರನ್ನಾಗಿ ನೋಡಿ, ದುಷ್ಟ ದುಷ್ಟರನ್ನಾಗಿ ನೋಡಿ. ಈ ರೀತಿ ನೋಡೋ ಶಕ್ತಿ ಯಾರಿಗೆ ಬರುತ್ತೆ ಅಂದರೆ ಯೋಗಿಗಳಿಗೆ ಬರುತ್ತೆ. ನಮಗೆ ಯಾತಕ್ಕೆ ಬರೋದಿಲ್ಲ ಅಂದರೆ, ನಾವು ಅಭಿಮಾನದಿಂದಾಗಿ ಹೆಚ್ಚು ಕಡೆ ಮಾಡ್ಕೊಂಡ್ಬಿಡ್ತೇವೆ. ಅಭಿಮಾನದಿಂದಾಗಿ ಶತ್ರುಗಳನ್ನ ಮಿತ್ರರಂತೆ ಕಾಣುತ್ತೇವೆ, ಮಿತ್ರರನ್ನ ಶತ್ರುಗಳಂತೆ ಕಾಣುತ್ತೇವೆ. ಅದನ್ನ ದೇವರು ಮಾಡೋದಿಲ್ಲ, ದೇವರ ಭಕ್ತರು ಮಾಡೋದಿಲ್ಲ. ಆ ರೀತಿ ಇರ್ತಕ್ಕಂಥ ಭಕ್ತರು ವಿಶಿಷ್ಯತೆ, ದೊಡ್ಡ ಯೋಗಿಗಳು ಅಂತ ಅದಕ್ಕೆ ತಾಕ್ತಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಯಾವ ರೀತಿ ಬದುಕಬೇಕು ನಮಗೆ ಗೊತ್ತಾಗುತ್ತೆ. ಸಣ್ಣತನ ತೋರಿಸ್ತೇವೆ, ಸಾಮಾನ್ಯವಾಗಿ ಸಣ್ಣತನ ತೋರಿಸ್ತಾರೆ. ಆ ಸಣ್ಣತನವನ್ನು ಬಿಟ್ಟು ಬಿಡಬೇಕು. ಎಷ್ಟೋ ಫ್ಯಾಮಿಲಿಗಳು ಯಾತಕ್ಕೋತಾ ಎರಡಾಗೋದು, ಯಾರೋ ಒಂದು ಮಾತು ಬೈತಾರೆ ಅದಕ್ಕೋಸ್ಕರ ಫ್ಯಾಮಿಲಿ ಎರಡಾಗುತ್ತೆ. ಅವರು ಕಡೆಯವರು ಬಂದು ಮನೆ ಬಾಗಿಲು ತೆಗೆದಿಲ್ಲ, ಆ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಕಡೆ ಸಂಪೂರ್ಣ ಆಜೀವ ಬದ್ಧ ವೈರ ಬೆಳೆಸ್ಕೊಂಡ್ಬಿಡ್ತಾರೆ. ಯಾವುದೋ ಕಾಲಕ್ಕೆ ಬಂದ ಒಂದು ಮಾತನ್ನ ಅಷ್ಟು ಗಂಭೀರ ತಗೊಳ್ಳೋ ಕಾರಣ ಏನಿರುತ್ತೆ? ಏನಿರೋದಿಲ್ಲ. ಅದು ವಂಶವಂಶ ದ್ವೇಷ ಮಾಡಬೇಕಾ? ಸಾಧ್ಯನೇ ಇಲ್ಲ, ತಿಳುವಳಿಕೆ ಇಲ್ಲ ಅಂತ ಅಷ್ಟೇ. ಅದಕ್ಕೆ ಕೃಷ್ಣ ಹಿರಣ್ಯಕಶಿಪವನ್ನು ಕೊಂದು ಪ್ರಹ್ಲಾದನ ಬದುಕಿಸಿದ, ತನ್ನ ಭಕ್ತರಾದವರನ್ನ ಉದ್ಧಾರ ಮಾಡಿದ, ದ್ವೇಷಿಗಳನ್ನ ನಾಶ ಮಾಡಿದ. ಆಗಲ್ಲ, ಯಾವ ಮಾಡಬೇಕು ಆಗಲೇ ಮಾಡ್ತಾನೆ ಹೊರತು ಅವಸರ ಪಟ್ಟೆಲ್ಲ ಮಾಡಕ್ಕೂ. ಅದಕ್ಕೆ ಸಮಬುದ್ಧಿ ಅಂತ ಕರೆಯೋ. ಸಮಬುದ್ಧಿ ಅಂದ್ರೆ ಇದು ಸಮಬುದ್ಧಿ ಅಲ್ಲ ಸರ್. ಎಕ್ಸಾಮ್ ಇರೋ ಸಮಬುದ್ಧಿ ಅಂತ ಹೇಳ್ತೀರಿ, ಎಲ್ಲರಿಗೂ ಒಂದೇ ಮಾರ್ಕ್ಸ್ ಹಾಕಿಬಿಟ್ರೆ, ಎಲ್ಲರಿಗೂ 100 ಕ್ಕೆ 100, 50 ಕ್ಕೆ 50 ಹಾಕ್ಬಿಡಿ, ಎಲ್ಲ ಒಂದೇ ರೀತಿ. ಯಾವ ಆಕ್ಷೇಪಣೆ ಮಾಡಲೇಬಾರ್ದು ನನ್ನನ್ನು, ಜನ ಬೈಬಾರ್ದು ನನ್ನನ್ನು. ಓಪನ್ ಮೈಂಡೆಡ್ ಎಲ್ರಿಗೂ 100 ಹಾಕಿಬಿಟ್ರೆ ಸಮಬುದ್ಧಿ ಅಲ್ಲ, ಅವ್ರ ವ್ಯಾಲ್ಯೂಯೇಷನ್ನೇ ಬರೋದಿಲ್ಲ ಅವನಿಗೆ ಅಂತ ಹೇಳ್ತಾರೆ. ಅವನ ದಡ್ಡ ಎಕ್ಸಾಮಿನರೇ ದಡ್ಡ ಕಳಿಸಿಬಿಡ್ತಾರೆ ಅವರು. ಆದರೆ ಒಬ್ಬರಿಗೆ 0, ಒಬ್ಬನಿಗೆ 100, ಒಬ್ಬನಿಗೆ 50 ಎಲ್ಲ ಹಾಕಿಬಿಟ್ಟಿದ್ದಾರೆ. ನೋಡ್ತಾರೆ, ಹಬ್ಬ ಗುಡ್ ಎಕ್ಸಾಮಿನರ್, ಸಮಬುದ್ಧಿ. ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿದ್ದಾನೆ, ಅದಕ್ಕೆ ಅವನು ಸಮಬುದ್ಧಿಯೇ ಎಕ್ಸಾಮಿನರ್ ಅಂತ ಕರೀತಾನೆ. ಹಾಗಿರಬೇಕೆ ಹೊರತು ಎಲ್ಲರಿಗೆ ಒಂದೇ ಮಾಡಿದರೆ ಸಮ ಅಲ್ಲ, ಎಲ್ಲರಿಗೂ ಒಂದೇ ಮಾಡಿದರೆ ಸಮ ಅಲ್ಲ. ಯಾರು ಏನು ಮಾಡಬೇಕು ಅದನ್ನು ಮಾಡಿದರೆ ಸಮ. ಇಂಥದ್ದೇ ಶೋಕ 5ನೇ ಅಧ್ಯಾಯದಲ್ಲಿ ಬಂದಿತ್ತು. ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ಶ್ಲೋಕದಲ್ಲಿ ಈ ಶ್ಲೋಕ ಒಂದೇ ರೀತಿ ಕಾಣುತ್ತೆ, ಸ್ವಲ್ಪ ವ್ಯತ್ಯಾಸ ಉಂಟು. ಅಲ್ಲಿ ಬಂದಿದ್ದು ದೇವರು ಎಲ್ಲ ಕಡೆಯೂ ಇದ್ದಾರೆ, ದೊಡ್ಡವರೇ ಇದ್ದಾನೆ, ಸಣ್ಣವರು ಇದ್ದಾನೆ, ಪ್ರಾಣಿಗಳಲ್ಲಿ ಇದ್ದಾನೆ, ಮನುಷ್ಯರಲ್ಲಿ ಇದ್ದಾನೆ, ಪಾಪಿಗಳಲ್ಲಿ ಇದ್ದಾನೆ, ಹಸುಗಳಲ್ಲಿ ಇದ್ದಾನೆ, ನಾಯಿಗಳಲ್ಲಿ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ದೇವರು ಎಲ್ಲೇ ಇದ್ರೂ ಕೂಡ ಅವನ ದೇವತ್ವಕ್ಕೆ ಕುಂದಿಲ್ಲ, ಚ್ಯುತಿ ಇಲ್ಲ. ಹಾಗೆ ನೋಡಬೇಕು ಅಂತ ಭಗವಂತ ಅಲ್ಲಿ ಹೇಳಿ. ದೇವರು ಎಲ್ಲಿದ್ರೂ ದೇವರೇ ಹೊರತು, ಇವತ್ತು ಆಕಾಶ ಇದೆ, ಯಾರೋ ಓಡಾಡ್ಬಿಟ್ಟಿರ್ತಾರೆ, ಅವನ ನೀರು ತಂದು ಆಕಾಶ ಘೋಷಣೆ ಮಾಡ್ತಾ ಕೊಟ್ಟರೆ ಏನು ಮಾಡ್ಬೇಕು? ಅದಕ್ಕೆ ಯಾವನ ಪಾಪಿಷ್ಟ ಓಡಾಡ್ಬಿಟ್ಟಿದ್ದಾನೆ ಅಂತ ಆಕಾಶ ತೊಡಿತಾ ಕೊಡೋದು, ಅದು ಬಿಟ್ಟರೆ ಹೊರಸ್ತಾ ಕೂತು ಬಿಡೋದು. ಆಕಾಶಕ್ಕೆ ಏನಿಲ್ಲ, ಲೇಪನೇ ಇಲ್ಲ. ಆಕಾಶಕ್ಕೆ ಏನು ಮಾಡಿದ್ರು ಕೂಡ ಪ್ಯೂರ್ ಅಂದ್ರೆ ಪ್ಯೂರ್. ಭಗವದ್ಗೀತೆಯ ಮುಂದೆ ಬರುತ್ತೆ, ಆಕಾಶ ಎಷ್ಟು ಪ್ಯೂರ್ ಅಲ್ಲ ಭಗವಂತ ಅಷ್ಟು ಪ್ಯೂರ್ ಆಗಿದ್ದಾನೆ, ಇನ್ನೂ ಜಾಸ್ತಿ ಪ್ಯೂರ್ ಆಗಿದ್ದಾನೆ. ಪವಿತ್ರಾಣಾಂ ಪವಿತ್ರಂ ಅಂತ ಪರಮಾತ್ಮನ ಹೆಸರು. ದೇವರಿಗೆ ಲೇಪನೇ ಇಲ್ಲ, ಇದನ್ನು ಅಲ್ಲಿ ಹೇಳಿದರು. ಇಲ್ಲಿ ಹೇಳ್ತಾರೆ ಭಗವದ್ಭಕ್ತ, ಭಗವದ್ಭಕ್ತ ಜನಗಳನ್ನು ನೋಡಬೇಕಾದ್ರೆ ಅವ್ರ ಮಧ್ಯೆ ಬದುಕ್ತಾನೆ, ಆದರೆ ಎಂದೂ ಕೂಡ ನ್ಯಾಯದ ಮಾರ್ಗವನ್ನು ಬಿಡೋದಿಲ್ಲ. ಅವರನ್ನು ಹೇಗೆ ಕಾಣಬೇಕು ಹಾಗೆ ಕಾಣ್ತಾನೆ, ಆ ಮೂಲಕ ಸಾಧನೆ ಮಾಡ್ತಾನೆ ಅಂತ ತಿಳಿಸಿ. ಇದಕ್ಕೊಂದು ಕಥೆ ಬರುತ್ತೆ, ಹಿಂದೆ ಹೇಳಿದ್ದೆ ಒಂದು ಕಥೆನ, ಮಹಾಭಾರತದಲ್ಲೇ ಬರುತ್ತೆ. ಜಾಜಲಿ ತುಲಾಧಾರ ಕಥೆ ಅಂತೆ. ತುಲಾಧಾರ ಅಂದ್ರೆ ವೈಶ್ಯ, ತುಲಾಧಾರ ಒಬ್ಬ ವೈಶ್ಯ, ಅವನ ಕಥೆ ಹೇಳ್ತಾರೆ. ಇಂಥದ್ದೇ ಕಥೆ ಆ ಕಥೆ ಮುಂದೆ ವಿಸ್ತಾರ ಹೇಳಿದ್ರೆ ಹೆಚ್ಚು ಜ್ಞಾಪಕ ಮಾಡಕ್ಕೂ ಸ್ವಲ್ಪ ಜ್ಞಾಪಿಸ್ಕೋಬೇಕಷ್ಟೇ. ಜಾಜಲಿ ಮುನಿಗಳು ಸಮುದ್ರದಲ್ಲಿ ತಪಸ್ ಮಾಡ್ತಾ ಇದ್ರು, ನೋಡಿದ್ರು ಆಶ್ಚರ್ಯ ಆಯ್ತು. ಹಾರ್ತಾ ಇದ್ದಾರೆ ಸಮುದ್ರ, ಏನು ಆಗ್ತಾನೆ ಇಲ್ಲ ಅವ್ರಿಗೆ, ಹಾರ್ತಾ ಇದ್ದಾರೆ. ತುಂಬ ಖುಷಿ ಆಯ್ತು ಅವರಿಗೆ, ಅಬ್ಬ ಎಂಥ ಸಿದ್ಧಿ ಬಂದಿದೆ ಅನ್ಕೊಂಡ್ಬಿಟ್ರೆ, ಎಂಥ ಸಿದ್ಧ ಪುರುಷ ನಾನು ಅಂದ್ಕೊಂಡು ಸ್ವಲ್ಪ ಅಹಂಕಾರ ಪಡ್ತಾ ಇದ್ದಾರೆ. ಆ ಸಿದ್ಧಿ ಸುಮ್ಮನೆ ಬಂದಿದ್ದಿಲ್ಲ, ಪಾಪ ಅವರಿಗೆ ತುಂಬ ಕಷ್ಟಪಟ್ಟಿದ್ರು. ಅವರು ತಪಸ್ ಮಾಡ್ತಾ ಕೂತಿದ್ದ ಕಾಲಕ್ಕೆ ಒಂದು ಸಲ ತುಂಬ ವರ್ಷದ ಕಣ್ಣು ತೆಗೆದು ನೋಡಿದ್ರಂತೆ, ತಲೆಯಲ್ಲಿ ಹಕ್ಕಿಗಳು ಗೂಡು ಕಟ್ಟಿದ್ದು. ಪಾಪ ಅವರ ತಲೆಯಲ್ಲಿ ಹಕ್ಕಿಗಳು ಗೂಡು ಕಟ್ಟಿದ್ವಂತೆ. ತಲೆಯೊಳಗೆ ಎಷ್ಟು ತಪಸ್ ಆಡಿದ್ರು ಲೆಕ್ಕ ಹಾಕಿ, ಕೆಲವು ತಲೆ ಒಳಗೆ ಕಟ್ಟುತ್ತೆ ಅದು ಭಾರಿ ಪದ್ಧತಿ ಆಗುತ್ತೆ. ತಲೆ ಮೇಲೆ ಕಟ್ಟಿತ್ತು, ಒಳಗೆ ಕಟ್ಟಿತ್ತು, ಎಲ್ಲ ಮೇಲೆ ಕಟ್ಟಿತ್ತು. ನೋಡಿದ್ರಂತೆ ಪಾಪ ಕಣ್ಣು ತೆಗೆದು ನೋಡ್ತಾರೆ ಹಕ್ಕಿಗಳು ಸಂಸಾರ ಮಾಡ್ತಾ ಇವೆ. ತಕ್ಷಣ ಯೋಚನೆ ಮಾಡ್ತಾರೆ, ನಾನು ಎದ್ದು ಈಗ ತಪಸ್ ಬಿಟ್ಟು ಹೊರಟು ಬಿಟ್ಟೆ ಅಂದರೆ ಆ ಸಂಸಾರ ಹಾಳಾಗಿ ಹೋಗುತ್ತೆ, ಪಾಪ ಮನೆ ಕಟ್ಕೊಂಡು ವಾಸ ಮಾಡಿವೆ ಪಾಪ, ಅದಕ್ಕೋಸ್ಕರ ಸಂಸಾರ ಹಾಳಾಗೋದು ಬೇಡ ಅಂತೇಳಿ ಅವರು ತಪಸ್ ಮುಂದುವರಿಸ್ಬಿಟ್ರಂತೆ. ಮತ್ತೆ ಹಾಗೆ ಮತ್ತೆ ಕಣ್ಣು ಮುಚ್ಕೊಂಡ್ಬಿಟ್ರೆ ತಪಸ್ ಮುಂದುವರೆದು ಹೋಯ್ತು. ಎಷ್ಟೋ ದಿವಸ ಆಯಿತು, ಮತ್ತೆ ಕಣ್ಣು ತೆಗೆತಾರೆ, ಮರಿ ಹಾಕಿರುತ್ತಾರೆ, ಮರಿಗಳು ಹಾಕಿರುತ್ತೆ. ನೋಡ್ತಾರೆ ಪಾಪ ಈಗ ಎದ್ರೆ ಭಾಳ ಕಷ್ಟ ಆಗುತ್ತೆ, ಮೊದಲು ಗಂಡ ಹೆಂಡತಿ ಹಾಳಾಗ್ತಿದ್ರು, ಸಂಸಾರನೇ ಹಾಳಾಗುತ್ತೆ ಅಂತ ಮತ್ತೆ ತಪಸ್ ಮುಂದುವರಿಸ್ಬಿಟ್ರೆ. ಮನೆ ಕಣ್ಣು ತೆಗೆದು ನೋಡ್ತಾರೆ, ಯಾರು ಕಾಣಲಿಲ್ಲ, ಖಾಲಿಯಾಗಿತ್ತು ಮನೆ. ತಕ್ಷಣ ಹೇಳಲಿಲ್ಲ, ಎಲ್ಲರೂ ಹೋಗಿರ್ಬೋದು, ಸಾಯಂಕಾಲ ಬಂದರೆ ಪಾಪ ಡಿಸಪಾಯಿಂಟ್ ಆಗಬಾರ್ದು ಅಂತ ಮತ್ತೆ ಕಣ್ಣು ಮುಚ್ಕೊಂಡ್ಬಿಟ್ರೆ. ಎಂಥ ವ್ಯವಸ್ಥೆ, ಓದ ಬೀಗ ಹಾಕೊಂಡು ಒಳಗೆ ಪ್ರವೇಶ ಮಾಡೋ ಮನುಷ್ಯ ಅಂಥ ಹೊತ್ತಿನೊಳಗೆ ಎಂಥ ಯೋಗಿ ಪುಣ್ಯಾತ್ಮ, ಅವ್ರು ಬಂದು ನನ್ನ ಮನೆ ಹಾಳಾಯ್ತು ಅಂತ ತಿಳ್ಕೊಳ್ಬಾರ್ದು ಅಂತ ಕಾಯ್ತಾ ಕೂತ್ರದು. ಮತ್ತೆ ಬಂದೇ ಬಿಟ್ಟು ಒಂದು ನಾಕ್ತಿಸಕ್ಕೆ, ಅಬ್ಬ ನಾನು ಕಾದಿದ್ದು ಒಳ್ಳೇದಾಯ್ತು ಅಂತ ಮತ್ತೆ ಕಂಟಿನ್ಯೂ ಮಾಡಿಬಿಡ್ತಾರೆ. ತಮ್ಮ ತಪಸ್ಸು ಮುಂದುವರಿಬೇಕು, ಅವ್ರ ಸಂಸಾರ ಹಾಳಾಗಬಾರ್ದು. ಕೊನೆಗೆ ಒಂದು ದಿವಸ ನೋಡ್ತಾರೆ ಖಾಲಿಯಾಗಿತ್ತು, ಕಾಯ್ತಾರೆ, ಎಷ್ಟು ದಿವಸಕ್ಕಾದ್ರೂ ಬರೋದಿಲ್ಲ. ಓಹ್, ಇನ್ನವರು ಸುಖ ಬೇರೆ ಕಡೆ ಹೋಗಿರ್ಬೇಕು ಅನ್ಕೊಂಡ್ಬಿಟ್ಟು ಎದ್ದು ತಮ್ಮ ಜೊತೆ ತೊಡ್ಕೊಂಡು ಸ್ನಾನಕ್ಕೆ ಹೋಗಿ ಆಮೇಲೆ ಮಾಡಿದರು ಮುಂದೆ ಪುಣ್ಯಾತ್ಮ. ಎಂಥ ಯೋಗಿಗಳವರು, ಆ ರೀತಿ ಮಾಡಿದ್ದಕ್ಕೆ ಎಂಥ ಸಿದ್ಧಿ ಬಂದಿತ್ತು ಅಂದರೆ, ಅವ್ರಿಗೆ ವೆಹಿಕಲ್ಲೇ ಬೇಡ, ಏನೂ ಬೇಡ, ಅಂದ್ಕೊಂಡಷ್ಟು ಹಾರಿ ಹೋಗ್ಬಿಡ್ತಾರೆ, ಎಲ್ಲಿ ಬೇಕಾದ್ರೆ ಹಾರಿ ಹೋಗ್ತಾ ಇದ್ರು. ಪಕ್ಷಿಗಳನ್ನು ಕಾಪಾಡಿದರು, ಪಕ್ಷಿಗಳಂತೆ ಹಾರಾಡೋ ಶಕ್ತಿನೂ ಅವ್ರಿಗೆ ಬಂದೋಯ್ತು ಕೊನೆ. ಹೀಗಿದ್ದಾಗ ಒಂದು ಸಲ ಅವರಿಗೆ ಬಹಳ ಖುಷಿಯಾಯಿತು. ಅಬ್ಬಾ, ನಾನು ಸಿದ್ಧ ಪುರುಷನಾಗಿಬಿಟ್ಟೆ ಅಂದ್ಕೊಂಡ್ರಂತ. ತಕ್ಷಣ ಒಂದು ಮಾತು ಕೇಳಿಸ್ತೇನೆ, ಜಾಜಲಿ ನೀನು ಸಿದ್ಧ ಪುರುಷನಲ್ಲ, ನಿನಗಿಂತ ಸಿದ್ಧ ಪುರುಷ ಒಬ್ಬನಿದ್ದಾನೆ ಅಂತ ಹೇಳಿಬಿಡ್ತ. ನಿನಗಿಂತ ಸಿದ್ಧ ಪುರುಷ ಒಬ್ಬ ಇದ್ದಾನೆ, ಯಾರು ಅಂತ ಕೇಳಿದ. ಕಾಶಿಗೆ ಹೋಗು, ಕಾಶಿಯಲ್ಲಿ ಒಬ್ಬ ವೈಶ್ಯ ಇದ್ದಾನೆ, ಅವನು ಋಷಿಯಲ್ಲ ಮುನಿಯಲ್ಲ, ವೈಶ್ಯ ವ್ಯಾಪಾರಿ ಅವನು, ಅವನ ಹತ್ರ ಹೋಗು, ಅವನು ನಿನಗಿಂತ ದೊಡ್ಡ ಸಿದ್ಧ ಪುರುಷ ಅಂತ ಹೇಳಿಬಿಡುತ್ತ. ಇವನಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ನಾನು ಎಷ್ಟು ತಪಸ್ಸು ಮಾಡಿದ್ದೇನೆ, ಏನಗತಿ, ಎಷ್ಟೆಷ್ಟು ತ್ಯಾಗ ಮಾಡಿದ್ದೇನೆ, ಅವನು ವೈಶ್ಯ ಅಂತೆ ಪಟ್ಟಣದಲ್ಲಿದ್ದಾನೆ, ವ್ಯಾಪಾರ ಬೇರೆ ಮಾಡ್ತಾನಂತೆ, ಅವನೇ ನನಗೆ ದೊಡ್ಡವನು ಹೇಗಾಗ್ತಾನೆ ಅಂತ ಯೋಚನೆ ಬಂತು. ಆಯಿತು, ಅದು ಸೀದಲ್ಲಿ ಹೋಗ್ತಾನೆ, ಕಾಶಿಗೆ ಹೋಗ್ತಾನೆ, ಅವನು ಮನೆ ಹುಡುಕೊಂಡು ಹೋಗ್ತಾನೆ. ಅವನ ಹತ್ರ ಹೋದ ತಕ್ಷಣ ಅವನು ಕೇಳಿದನಂತೆ, ಓಹೋ, ನೀವು ಜಾಜರಗಳಲ್ಲವೇ ಅಂತ ಕೇಳ್ತಾರೆ. ಇವನ ಅಡ್ರೆಸ್ಸೇ ಯಾರಿಗೂ ಗೊತ್ತಿದ್ದಿಲ್ಲ ಪಾಪ, ಅಷ್ಟು ಹಳೆ ಮನುಷ್ಯ, ಜಾಜರಗಳಲ್ಲವೇ ನೀವು ಅಂತ ಕೇಳ್ತಾರೆ. ಅರೆ, ಹೆಸರು ಯಾಕೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಬರೀ ಹೆಸರಲ್ಲ, ನಿಮ್ಮ ವಿಷಯ ಎಲ್ಲ ಗೊತ್ತು ಅಂತ ಹೇಳಿಬಿಡ್ತಾರೆ. ವಿಷಯ ಎಲ್ಲ ಗೊತ್ತು, ನೀವೆಲ್ಲ ಈಗ ತಪಸ್ಸು ಮಾಡಿದಿರಿ, ಪಕ್ಷಿಗಳ ಸಂಸಾರ ಕಾಪಾಡಿದಿರಿ, ದೊಡ್ಡ ಯೋಗಿಗಳು ನೀವು, ಸಮುದ್ರ ಮೇಲೆ ಹಾಗೆ ಹಾರಾಡ್ತಾ ಇದ್ದೀರಿ, ಸಿದ್ಧಿ ನಿಮಗೆ ಬಂದಿದೆ ಅಂದಾಗ ಆಶ್ಚರ್ಯ ಆಗೋಯ್ತು. ಯಾಕೆ ಗೊತ್ತೇನು, ಆ ತುಲಾಧಾರ ಯಾರೋ ಇವನಿಗೆ ಇನ್ನೂ ಗೊತ್ತಾಗಿಲ್ಲ ಪಾಪ, ಅವನ ವಿಷಯ ಆಗಲು ಗೊತ್ತಾಗೋಗ್ಬಿಟ್ಟಿದೆ. ತುಲಾಧಾರನ ಬಗ್ಗೆ ಹುಡುಕೊಂಡು ಬಂದಿದ್ದಾನಷ್ಟೇನೆ, ಅದು ಯಾರೋ ಅಂತ ಹೇಳಿದ ಮಾತು ಕೇಳ್ಕೊಂಡು ಬಂದಿದ್ದಾನೆ ಹೊರತು ಆ ವಿಷಯ ಏನೂ ಗೊತ್ತಾಗಿಲ್ಲ ಈತನಿಗೆ. ಇಷ್ಟು ತಪಸ್ಸು ಮಾಡಿದ್ದಾನೆ ಏನೂ ಗೊತ್ತಿಲ್ಲ, ಅವನು ಇದ್ದಲ್ಲೇ ಇದ್ದಾನೆ, ಇವನು ಕಥೆಯೆಲ್ಲ ಹೇಳ್ತಾ ಇದ್ದ. ಒಪ್ಕೊಂಡ್ಬಿಟ್ಟ, ನನಗೆ ದೊಡ್ಡವನು ಒಪ್ಕೊಂಡೇ ಬಿಟ್ಟ, ನಿನ್ನ ವಿಷಯ ನನಗೆ ಗೊತ್ತಾಗ್ತಾ ಇಲ್ಲ, ನನ್ನ ವಿಷಯ ನಿನಗೆ ಗೊತ್ತಾಗ್ತಾ ಇದೆ, ನನಗೆ ದೊಡ್ಡ ಯೋಗಿ ನೀನು. ಅಲ್ಲಯ್ಯ ತುಲಾಧಾರ, ನನಗೆ ಆಶ್ಚರ್ಯ ಆಗ್ತಾ ಇದೆ, ನೀನು ನೋಡಿದರೆ ವೈಶ್ಯ, ಬರೀ ವ್ಯಾಪಾರ ಮಾಡ್ತಾ ಇದ್ದೀಯಾ, ನನಗಿಂತ ಮೇಲೆ ಹೋಗಿಬಿಟ್ಟಿದ್ದೀಯಲ್ಲ, ಏನಯ್ಯ ತಪಸ್ಸು ಮಾಡಿದೆ ಅಂತ ಕೇಳಿದ್ದಾನೆ. ಹಾಗೆ ಹೇಳ್ತಾನೆ, ನೋಡು ನನ್ನ ಇಲ್ಲಿ ಇದೆಯಲ್ಲ, ನಾನು ಕಾಡಿಗೆ ಹೋಗಲಿಲ್ಲ, ನನ್ನ ತಕ್ಕಡಿ ಇದೆ ನೋಡು, ಇದೇ ನನ್ನ ಧ್ಯಾನದ ಕೇಂದ್ರ ಅಂತ ಹೇಳಿಬಿಡ್ತೆ, ಇದೇ ನನ್ನ ತಪಸ್ಸು. ಅಲ್ಲ, ತಕ್ಕಡಿ ಇಟ್ಕೊಂಡು ತಪಸ್ಸು ಮಾಡ್ತಾರೆ ಹಾಗಿದ್ರೆ? ಅಲ್ಲ, ತಕ್ಕಡಿ ನೋಡು, ನಾನು ಜನ ನೋಡೋದಿಲ್ಲ, ತಕ್ಕಡಿ ನೋಡ್ತೇನೆ, ಅವನು ಯಾವ ಪದಾರ್ಥ ಕೇಳ್ತಾನೆ, ಎಷ್ಟು ಕೇಳ್ತಾನೆ, ಅಷ್ಟು ಪ್ರಾಮಾಣಿಕವಾಗಿ ಕೊಡ್ತೇನೆ, ಅದೇ ನನ್ನ ತಪಸ್ಸು ಅಂತ ಹೇಳಿಬಿಟ್ಟೆ. ಈ ಕಥೆ ಕೇಳಿದರೆ ನಮ್ಮ ತಪಸ್ಸು ಅಂದರೆ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತೇವೆ. ನನ್ನ ವ್ಯಾಪಾರಕ್ಕೆ ನಾನು ಮೋಸ ಮಾಡೋದಿಲ್ಲ, ಅವನು ಎಷ್ಟು ಯಾರು ಏನು ಕೇಳ್ತಾರೆ, ಎಂಥದ್ದು ಕೇಳ್ತಾರೆ, ಎಷ್ಟು ಕೇಳ್ತಾರೆ, ಅಷ್ಟು ಸರಿಯಾಗಿ ಕೊಡ್ತೇವೆ. ಇವತ್ತು ಸರಿಯಾಗಿ ಮೋಸ ಮಾಡ್ತಾರೆ ಎಲ್ಲರೂ, ಅಲ್ಲ ಒಂದೇ ಗುಂಪಿನ ಜನ, ತಕ್ಕಡಿನೇ ಚೇಂಜ್ ಆಗಿಬಿಟ್ಟಿರುತ್ತೆ ಪಾಪ. ತಕ್ಕಡಿ ಮಾಡಿಸ್ಬೇಕಾರೆ ಬೇರೆ ಮಾಡಿಸೋ ಪೈಕಿ ಇವರು ಬೆಳಗ್ಗೆ ಏನೇನೋ ಪೇ ಮಾಡಿಬಿಟ್ಟಿರ್ತಾರೆ, ಹೀಗಾಗಿ ಹೆಚ್ಚು ಕಡಿಮೆ ಮಾಡ್ತಾರೆ. ತುಲಾಧಾರನ ಕಥೆ ಕೇಳಿಬಿಟ್ರೆ ವ್ಯಾಪಾರಿಗಳೆಲ್ಲ ಚೇಂಜ್ ಆಗಿಬಿಡ್ಬೇಕು. ನಾನು ವ್ಯಾಪಾರ ಮಾಡ್ತೇನೆ, ಲಾಭ ತಗೋತೇನೆ ಇಲ್ಲ ಅಂತಲ್ಲ, ಎಷ್ಟು ಲಾಭ ತಗೋಬೇಕು ಅಂತ ನಮ್ಮ ವ್ಯಾಪಾರ ಶಾಸ್ತ್ರ ಹೇಳುತ್ತೆ, ಅಷ್ಟು ಲಾಭ ತಗೋತೇನೆ, ಹೆಚ್ಚು ಮಾತ್ರ ತಗೊಳ್ಳೋದಿಲ್ಲ ನಾನು. ಇದು ನನ್ನ ನಿಯಮ, ಇದು ಆ ರೀತಿ ಮಾಡಿಕೊಂಡು ಜೀವನ ಪೂರ್ತಿ ಬದುಕಿದ್ದೇನೆ, ಅದಕ್ಕೆ ನನಗೆ ಭಗವಂತನ ದರ್ಶನವಾಗಿದೆ ಅಂತ ಹೇಳಿದ್ದೇನೆ. ಈ ತಕ್ಕೆಯೊಳು ದೇವರನ್ನು ಕಂಡಿದ್ದೇನೆ ನಾನು. ಈ ಗೀತಾಶ್ಲೋಕ ಓದಿ ಸಮಬುದ್ಧಿರ್ ವಿಶಿಷ್ಯತೆ, ಸಮಬುದ್ಧಿ ಅಂದರೆ ಹೀಗೆ, ನನಗೆ ಜನ ಮುಖ್ಯ ಅಲ್ಲ, ಅವ್ರು ನಾನು ವ್ಯಾಪಾರಿ, ಅವ್ರು ಏನು ಕೇಳ್ತಾರೆ ಕೊಡಬೇಕಾದ ನನ್ನ ಕೆಲಸ ಅಷ್ಟೇ. ಶತ್ರು ಬರಲಿ ಕೊಡ್ತೇನೆ, ಮಿತ್ರ ಬರಲಿ ಕೊಡ್ತೇನೆ, ಯಾರು ಬಂದರೂ ಕೊಡ್ತೇನೆ. ನನ್ನ ವ್ಯಾಪಾರ ಧರ್ಮ ಅದು, ನನ್ನ ವ್ಯಾಪಾರ ಧರ್ಮ ಆದ್ದರಿಂದ, ನನ್ನ ವೃತ್ತಿಯ ಧರ್ಮ ಆದ್ದರಿಂದ ನಾನು ಮೋಸ ಮಾಡೋದಿಲ್ಲ. ಸ್ನೇಹಿತ ಬಂದರೂ ನಾನು ಕೊಡ್ತೇನೆ, ಶತ್ರು ಬಂದರೂ ಕೊಡ್ತೇನೆ, ಮಿತ್ರ ಬಂದರೂ ಕೊಡ್ತೇನೆ, ಯಾರು ಬಂದರೂ ಕೊಡ್ತೇನೆ. ಗೀತಾಶ್ಲೋಕಕ್ಕೆ ಕಥೆ 100% ಮ್ಯಾಚಿಂಗ್ ಆಗಿರೋ ಕಥೆ. ಯಾರೋ ನೋಡೋದು, ಏನಯ್ಯ ಅವ್ರ ಮಗನ ನೀನು, ನಾನು ಬೈದಿದ್ದ ನೀನು ಅಕ್ಕಿ ಕೊಡೋದಲ್ಲಿ ಹೋಗು ಅಂತ ಹೇಳಿಬಿಡೋದು. ಇನ್ನೊಬ್ಬರು ಬಂದ, ನಿನಗ ಸ್ವಲ್ಪ ಜಾಸ್ತಿ ತಗೊಂಡು ಕೊಡೋದು, ಮತ್ತೊಬ್ಬನಿಗೆ ಕಲಬೇರಿಕೆ ಮಾಡಿಕೊಡೋದು, ಎಲ್ಲ ಈಚೆ ಮಾಡ್ತಾ ಕೂತ್ರೆ ವ್ಯಾಪಾರ ಆಗೋದಿಲ್ಲ, ವೃತ್ತಿಗೆ ಮೋಸ ಆಗುತ್ತೆ. ಇಷ್ಟು ಮಾಡ್ತೇನೆ ಅಷ್ಟೇ ನಾನು. ಅಪರೋಕ್ಷ ಜ್ಞಾನಿ ಹೀಗೆ ಬದುಕಬೇಕು, ಯೋಗಿ ಆದವನು ಹೀಗೆ ಬದುಕಬೇಕು, ಅವನು ಯೋಗಿ ಆಗ್ತಾನೆ. ಈ ಕಥೆ ಕೇಳಿದರೆ ನಿತ್ಯ ಜೀವನದಲ್ಲಿ ಎಂಥ ತಪಸ್ ಮಾಡಕ್ಕೆ ಬರುತ್ತೆ ಯೋಚನೆ ಮಾಡಿ. ನಾನು ನೋಡೋದೆ ಫಸ್ಟ್ ಯಾರು ಅಂತ ನೋಡೋದು ಫಸ್ಟೇನೆ, ಯಾರವನು, ಅವನ ಯೋಗ್ಯತೆ ಏನು, ಅವನು ಎಲ್ಲಿ ಏನೇನು ಮಾಡಿದ್ದಾನೆ ಅಂತ ಯೋಚನೆ ಮಾಡಿಬಿಟ್ಟು ವಿಮರ್ಶೆ ಮಾಡೋ ತಪ್ಪಲ್ಲ. ನಾವು ಪಕ್ಷಪಾತ ಮಾಡಕ್ಕೆ ಪ್ಲಾನ್ ಮಾಡ್ತೇವೆ, ಅದನ್ನು ಮಾಡೋದನ್ನ ಶಾಸ್ತ್ರ ಬೇಡ ಅಂತ ಹೇಳುತ್ತೆ. ಆ ರೀತಿ ಮಾಡದೇ ಇದ್ದು ಒಂದು ದೊಡ್ಡ ಯೋಗಿ ಆಗ್ತಾನೆ ಅನ್ನೋದೇ ತಾತ್ಪರ್ಯ. ಎಷ್ಟೋ ಜನ ಕಂಡವರಿ ಬಿಟ್ಟುಬಿಡಿ, ಮಕ್ಕಳಲ್ಲಿ ಮೋಸ ಮಾಡ್ತಾರೆ, ಒಬ್ಬಮಗನಿಗೊಂದು ಮತ್ತೊಬ್ಬಮಗನಿಗೊಂದು, ಒಬ್ಬಮಗಳಿಗೊಂದು ಮತ್ತೊಬ್ಬಮಗಳಿಗೊಂದು, ಇಂಥ ಜನ ಸಿಗ್ತಾರೆ. ಕೆಲವು ತಂದೆ ತಾಯಿ ಮೋಸ ಇರ್ತಾರೆ, ಕೆಲವರು ಒಂದೇ ಯಾರ್ಯಾರಿಗೂ ಮೋಸ ಮಾಡ್ತಾರೆ, ಕೆಲವರು ಆತ್ಮವಂಚನೆ ಮಾಡ್ಕೊಂಡ್ಬಿಡ್ತಾರೆ, ಕುಡಿದು ಬಿಡ್ತಾರಲ್ಲ, ಇದು ಯಾರಿಗೆ ಮೋಸ? ಇದು ತನಗೆ ಮೋಸ ಮಾಡ್ಕೊಂಡಾಗ ಲೆಕ್ಕ. ಇದೆಲ್ಲ ಒಂದು ದಾಟಬೇಕಾದ್ರೆ ಸಮಬುದ್ಧಿಯೇ ವಿಶಿಷ್ಯತೆ. ಈ ಅರ್ಥ ಬರೆದವರೇ ಇಲ್ಲ, ಆಚಾರ್ಯರು ಬರೆದರು. ಇನ್ನೊಂದು ಹೇಳ್ತಾರೆ, ಇದಕ್ಕೆ ಯಾಕೆ ಸಾಧ್ಯವಾಯಿತು ಗೊತ್ತಾ? ಅದಕ್ಕೆ ಇನ್ನೊಂದು ಅರ್ಥ ಇದೆ. ಯಾಕೆ ಪಕ್ಷಪಾತ ಮಾಡೋದಿಲ್ಲ, ಎಲ್ಲರಿಗೂ ಕೊಟ್ಟು ಕೃಷ್ಣಾರ್ಪಣ ಅಂತ ಯಾತಕ್ಕಂತಾನೆ, ಭಕ್ತಿ ಯಾತಕ್ಕೆ ಮಾಡ್ತಾನೆ ಅಂದರೆ ಸಮಬುದ್ಧಿಯೇ ವಿಶಿಷ್ಯತೆ. ಸಮ ಅಂದರೆ ಮೊನ್ನೆ ಹೇಳಿದೆ ವಿಷ್ಣು ಸಹಸ್ರನಾಮ ಓದಬೇಕು. ಸಮಹ ಅಂತ ದೇವರ ಹೆಸರುಗಳಲ್ಲೇ ಒಂದು, ಪರಮಾತ್ಮನ 1000 ನಾಮಗಳಲ್ಲಿ ಸಮ ಅಂತ ಒಂದು ಹೆಸರಿದೆ. ಪರಮಾತ್ಮನನ್ನ ಎಲ್ಲ ಕಡೆ ನೋಡ್ತಾನಲ್ಲ, ಅದಕ್ಕೆ ಅವನಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಎಲ್ಲ ಕಡೆಗೂ ದೇವರನ್ನು ಕಾಣ್ತಾನಾದ್ರೆ ಮೋಸ ಮಾಡೋ ಬುದ್ಧಿ ಬರೋದಿಲ್ಲ ಅವನಿಗೆ. ಚಿಕ್ಕ ಮಕ್ಕಳ ಅಂಗಡಿ ಕಳಿಸ್ಬಿಟ್ರೆ ಮೋಸ ಮಾಡಿಬಿಡ್ತಾರೆ, ಚಿಕ್ಕ ಮಕ್ಕಳ ಅಂಗಡಿ ಕಳಿಸಿದ್ರೆ ಮೋಸ, ಇವನಿಗೆ ಗೊತ್ತಾಗುತ್ತೆ ಹುಡುಗನ ಅಂತ ಕಡಿಮೆ ಕೊಟ್ಬಿಡೋದು. ಆಮೇಲೆ ಕೇಳಿದ್ರೆ ಹುಡುಗನ ಮೋಸ ಮಾಡಿರ್ಬೇಕು ಸ್ವಾಮಿ ಎಂಬುದು, ಕಲ್ಸಕ್ಕೆ ಕಡಿಮೆ ಕೊಡೋದು, ಹುಡುಗ ತಿಂದಾಕಿರ್ಬೋದು ಸುಳ್ಳು ಹೇಳ್ಬಿಡೋದು. ಆಮೇಲೆ ಯಾಕೆ ಹುಡುಗ ಹೇಳ್ತಾರೆ ಆ ಥರ ಮ್ಯಾಚಿಂಗ್ ಆಗಿ ಸುಳ್ಳು ಹೇಳ್ತಾ ಶುರು ಮಾಡ್ತಾರೆ. ಚಿಕ್ಕ ಮಗುನ ಕೊಟ್ಟರು ಅಷ್ಟೇ ಪ್ರಾಮಾಣಿಕತೆ, ದೊಡ್ಡ ವ್ಯಕ್ತಿ ಒಂದು ಅಷ್ಟೇ ಪ್ರಾಮಾಣಿಕತೆ. ಇದು ಎಷ್ಟನ್ನ ತೋರಿಸ್ತಾರೆ, ಯಾಕೆ ನಮ್ಮ ಪ್ರಕಾರ ಅವನು ಅಷ್ಟೇ, ಶಾಸ್ತ್ರ ಪ್ರಕಾರ ಅವನಲ್ಲ, ಅವನೊಳಗೆ ದೇವರಿದ್ದಾನೆ, ದೇವರು ನೋಡ್ತಾನೆ. ನಮ್ಮ ಮೋಸ ಮಾಡಿದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಒಳಗಿರೋ ದೇವರಿಗೆ ಗೊತ್ತಾಗೋದಿಲ್ವೇ? ಗೊತ್ತಾಗಿ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾರಿಗೂ ಮೋಸ ಮಾಡೋದಿಲ್ಲ. ಎಷ್ಟು ದೊಡ್ಡ ದೃಷ್ಟಾಂತ ಬಂದಾಗ, ಇವತ್ತು ನಮ್ಮ ಜೀವನ ಸೆಟ್ರೇಟ್ ಆಗಬೇಕಾದ್ರೆ ಬೇರೆ ಕಾರಣನೇ ಬೇಡ. ಕಂಡ ಕಂಡಲ್ಲಿ ವಿಶ್ವರೂಪ ಕಂಬರು, ದೇಹ ನೋಡ್ತೇವೆ, ಒಳಗೆ ಜೀವನ ನೋಡ್ತೇವೆ, ಒಳಗೆ ದೇವರಿದ್ದಾನೆ ಅಂತ ನೋಡ್ತೇವೆ. ಅಂದಮೇಲೆ ಮೋಸ ವಂಚನೆಗಳನ್ನ ನಾವು ಮಾಡಬಾರದು, ದೇವರು ನಮ್ಮನ್ನು ನೋಡ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಯೋಗಿಗಳ ಲಕ್ಷಣ ಆಯ್ತಲ್ಲ. ಮಧ್ವಾಚಾರ್ಯ ಅದಕ್ಕೆ ಹೇಳ್ತಾರೆ, ಸಮಬುದ್ಧಿ ಅಂದರೆ ದೇವರನ್ನು ಕಾಣತಕ್ಕಂಥ ಬುದ್ಧಿ ಇದ್ದ ವ್ಯಕ್ತಿ ಜನಗಳಲ್ಲಿ ಪಕ್ಷಪಾತವನ್ನು ಮಾಡದೇನೆ ಆ ಯೋಗ್ಯತೆ ತಕ್ಕಂತೆ ನೋಡ್ತಾನಾದ್ರಿಂದ ಅದು ಸರಿಯಾದದ್ದು ಅಂತ ಹೇಳಿ. ನಮ್ಮ ಆಧುನಿಕ ವ್ಯಾಲ್ಯಗಳು ಇಲ್ಲೇ ಇಲ್ಲ, ಒಂದು ಕೆನೆಗಳು ಮತ್ತೊಂದು ಕೆನೆಗೆ ಹೊಡಿಸಿಕೊ ಅಂತ ಹೇಳ್ತಾರೆ, ಏನೇನೋ ಹೇಳಿಬಿಡ್ತಾರೆ. ಇದನ್ನು ಶಾಸ್ತ್ರ ಅಂತ ಕರೆಯೋದಿಲ್ಲ, ಅದು ಮೋಸ ಅಂತ ಆಗುತ್ತೆ ಅಷ್ಟೇ. ಅದು ಮೋಸ ಅಂತ ಆಗುತ್ತೆ, ಶಾಸ್ತ್ರ ಅಂತ ಆಗೋದಿಲ್ಲ. ಇದು ಶಾಸ್ತ್ರ ಅಂದರೆ ಇದೇನೆ? ಹಾಗೊಂದು ಪ್ರಶ್ನೆ ಬರಬಹುದು. ಹಾಗೆಲ್ಲ ಯಾಕೆ ಮಾಡಬೇಕು? ಇದನ್ನು ಒಂದೇ ರೀತಿ ಕಂಡ್ರೆ ಏನು ತಪ್ಪು? ಯಾರ ಮನೆ ಸ್ವಾಮಿಗಳು ಬಂದರು ಪಾದಪೂಜೆ ಮಾಡಿಬಿಟ್ಟ, ವೀರಪ್ಪನ ಬಂದು ಅವನಿಗೂ ಪಾದಪೂಜೆ ಮಾಡಿಬಿಟ್ಟ ನಡೆಯಂತೆ. ಯಾಕೆ ಗೀತೆ ಹೇಳಿದೆ ಎಲ್ಲ ಸಮವಾಗಿ ನೋಡಬೇಕು ಅಂತ, ಯಾಕೆ ಮಾಡಬಾರ್ದಾಗಿದ್ರೆ? ಈ ರೀತಿ ಮಾಡಿ ಗೊತ್ತಾಗುತ್ತೆ ಯಾವುದು ಭಗವಂತ ಹೇಳ್ತಾನೆ. ಆಚಾರ್ಯ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾದನ? ಆ ರೀತಿ ಮಾಡಿದರೆ ಅವನಿಗೆ ವಿವೇಕ ಇಲ್ಲ ಅಂತಾಗತ್ತೆ. ಇಲ್ಲಿ ಒಳ್ಳೇದಾಗೋದಿಲ್ಲ ಅಲ್ಲ, ಸತ್ತ ಮೇಲೂ ಒಳ್ಳೇದಾಗೋದಿಲ್ಲ, ಅವನಿಗೆ ಕೆಟ್ಟದಾಗತ್ತೆ ಅಂತ ಹೇಳುತ್ತಾರೆ. ಅದಕ್ಕೆ ಅನೇಕ ಆಧಾರಗಳನ್ನು ಕೊಡ್ತಾರೆ. ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮ ತಥಾ ಕ್ರಿಯತೆ ಏರ ದೇವೋಪಿ ಸ್ವಪದಾ ಭಸ್ಯತೆ ಹಿ ಸಹ. ಒಬ್ಬ ವ್ಯಕ್ತಿಯ ಯೋಗ್ಯತೆ ಹೊಂದಿದೆ, ಅದಕ್ಕೆ ತಕ್ಕಂತೆ ಅವನು ಗೌರವ ಕೊಡೋದಿಲ್ಲ, ಅವನಿಗೇನಾಗುತ್ತೋ ಬಿಡುತ್ತೋ, ಇವನಿಗೆ ಪಾಪ ಬಂದೇ ಬರುತ್ತೆ ಅಂತ ಹೇಳಿಬಿಡ್ತಾನೆ. ಇವನಿಗೆ ಪಾಪ ಬಂದೇ ಬರುತ್ತೆ. ವ್ಯಕ್ತಿ ಭಾರಿ ದೊಡ್ಡವನು ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಡ್ಬಿಡ್ತಾನೆ. ಅವನಿಗೆ ಕಡಿಮೆ ಪೂಜೆ ಮಾಡ್ತಾನೆ, ಪೂಜೆ ಮಾಡಿಸ್ಕೊಂಡು ಬಿಟ್ಟು ಬಿಟ್ಟುಬಿಡಿ, ಕಡಿಮೆ ಪೂಜೆ ಮಾಡಿದ ಪಾಪ ಇವನಿಗೆ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನೊಬ್ಬ ಇದ್ದಾನೆ ತೀರ ಸಾಮಾನ್ಯ, ಅವನು ದೊಡ್ಡದ ಗೌರವ ಕೊಟ್ಟು ಬಿಡ್ತಾನೆ, ಅವನಿಗೆ ಪಾಪ ಬರುತ್ತೆ. ಕಡಿಮೆ ಕೊಡಬಾರ್ದು, ಅವನು ಹೆಚ್ಚು ಕೊಟ್ಟರೆ ಪಾಪ ಬಂದೇ ಬರುತ್ತೆ. ಇವ್ರದ್ದು ಬಂಗಾರದ ಸರಕ್ಕೆ ಯಾರೋ ಅಂಗಿ ಹೋಗಿರ್ತಾರೆ, ಗೀತಾ ಶ್ಲೋಕ ಜ್ಞಾಪಕ ಆಗಿಬಿಡುತ್ತವೆ. ಗೀತಾ ಶ್ಲೋಕ ಜ್ಞಾಪಕ ಆಗುತ್ತೆ, ಯಾವುದೋ ಚೈನ್ ತೊಗೊಳ್ತಾ ಹಿತ್ತಾಳಿ ಚೈನ್ ತೊಗೊಂಡಿರ್ತಾನೆ, ಕೇಳ್ತಾನೆ ಎಷ್ಟಾಯ ಅಂತ ಕೇಳ್ತಾನೆ. ಅವನು ಪಾಪ 10 ರೂಪಾಯಿ ಹೇಳ್ತಾನೆ, ಹಾಗೆಲ್ಲ ಹೇಳಬಾರ್ದು, ತೂಕ ಮಾಡು ಅಂತ ಹೇಳ್ತಾನೆ. ಎಷ್ಟು ಗ್ರಾಮ್ಸ್ ಇದೆ, ಚಿನ್ನದ ಬೆಲೆ ಎಷ್ಟಿದೆ ಅಷ್ಟು ಕೊಟ್ಟು ಬಂದ್ಬಿಡೋ ನಡಿ ಅಂತೆ. ಇದು ಭಗವಂತ ಹೇಳಿದ್ದಾನೆ, ಹಿತ್ತಾಳೆ ಚಿನ್ನ ಎಲ್ಲ ಒಂದೇನೆ, ಹಿತ್ತಾಳೆ ಪದಾರ್ಥ ತೊಗೊಂಡ್ರೆ ಚಿನ್ನದ ವ್ಯಾಲೆ ಕೊಟ್ಟ ಬಂದ್ಬಿಟ್ಟ ನಡಿ ಅಂತೆ. ಮನೆಗೆ ಹೋದ ಎಲ್ಲ ಬಾರಿಸ್ತಾರೆ ಅವನಿಗೆ, ಯಾಕೆ ಗೊತ್ತಾ? ಬಾಳೆ ಉದಾರಿ ಗೀತೆ ಓದೇನೆ ಅಂತ ಹೇಳೋದಿಲ್ಲ, ಗೀತೆ ಓದಿ ಹಾಳಾಗಿ ಹೋಗ್ಬಿಟ್ಟೆ ಅಂತ ತಿಳ್ಕೊತಾರೆ. ತಪ್ಪ ಇದನ್ನ ಜನ್ಮನ ಅಂಗಡಿ ಕಳಿಸೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ ಯಾ 10 ರೂಪಾಯಿ ಸರಕ್ಕೆ 1000 ರೂಪಾಯಿ ಕೊಟ್ಟು ಬಂದಿದ್ದೀರಾ, ಬುದ್ಧಿಗೆ ಇದೆ ನಿಧಿ ಅಂತ ಕೇಳ್ತಾರೆ. ಸಮಬುದ್ಧಿ ನಾನು ಅಂತ ಕೇಳಿದ್ರೆ, ಸಮಬುದ್ಧಿ ಅಲ್ಲ, ನಿನ್ನ ಹುಚ್ಚಾಸ್ಪತ್ರೆ ಬುದ್ಧಿನೇ ಹೊರತು ಸಮಬುದ್ಧಿ ನೀನು ಬಂದಿಲ್ಲ. ಜಗತ್ತು ಯಾರೂ ಒಪ್ಪೋದಿಲ್ಲ ಅದನ್ನು, ಇದು ಮೋಸ, ಇದು ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋದು. ಅದು ಗೀತೆ ಹೇಳಿ ಈ ಸಮಬುದ್ಧಿ ಗೀತೆ ಹೇಳಲಿಲ್ಲ, ಒಳಗಿರೋ ಭಗವಂತನ ನೋಡು ಅಂತ ಹೇಳಿತ್ತು. ಪಕ್ಷಪಾತ ಮಾಡಬಾರ್ದು ಅಂತ ಹೇಳಿತ್ತು. ಅವನು ಹೇಳಬೇಕು, ನೋಡಯ್ಯ ಇದು ಹಿತ್ತಾಳೆ ಸರ, ನೀನು 1000 ರೂಪಾಯಿ ಕೇಳಿದ್ರೆ ಕೊಡೋದಿಲ್ಲ, ನಾನು 10 ರೂಪಾಯಿ ಕೊಡೋದು. ಗೀತೆ ಓದಿದ್ದು ಗುರುತು ಸರಿಯಾಗಿ, ಗೀತೆ ಓದಿದ್ದಕ್ಕೆ ಅರ್ಥ ಮೋಸ ಹೋಗೋದಿಲ್ಲ ನಾನು ಅಂತ ಹೇಳಬೇಕೆ ಹೊರತು ಮೋಸ ಹೋಗಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಬಾರದು. ತುಂಬಾ ಜನ ಶಾಸ್ತ್ರ ಓದ್ದವರನ್ನ ಮೊಫ್ಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಪಾಪ ಮೊಂಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಶಾಸ್ತ್ರ ಓದ್ದವನು ಭಾರಿ ಬ್ರಿಲಿಯಂಟ್ ಆಗಿರ್ತಾನೆ, ಆದರೆ ಅವನು ಪಕ್ಷಪಾತ ಮಾಡೋದಿಲ್ಲ ಅಷ್ಟೇ ಹೊರತು ಅವನು ದಡ್ಡನಾಗಿರೋದಿಲ್ಲ. ಇದನ್ನು ಹೇಳಕ್ಕೆ ಹೊರಟಿದ್ದಾರೆ. ಯಾವ ಕಾಲಕ್ಕೂ ಕೂಡ ದಕ್ಷ ಪ್ರಜಾಪತಿಯ ಕಥೆ ಕೇಳಿರ್ತೇವೆ ನಾವು, ಇಂದ್ರದೇವರ ಕಥೆ ಕೇಳ್ತೇವೆ. ಸಭೆಯಲ್ಲಿ ಕೂತಿದ್ದಾರೆ ಇಂದ್ರದೇವರು, ಭಾಗವತದಲ್ಲಿ ಬರುತ್ತೆ. ಬೃಹಸ್ಪತಿ ಆಚಾರ್ಯರು ಬರ್ತಾರೆ, ಇಂದ್ರದೇವರು ಸ್ವಲ್ಪ ಯೋಚನೆ ಮಾಡ್ತಾರೆ. ನಾನು 3 ಲೋಕದ ರಾಜ, ಸ್ವರ್ಗಾಧಿಪತಿ, ಇವರು ನನ್ನ ಗುರುಗಳು ಪುರೋಹಿತರಷ್ಟೇನೆ, ಇವರಿಗೆ ನಾನ್ಯಾತಕ್ಕೆ ಭಾರಿ ಮರ್ಯಾದೆ ಕೊಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಯಾರೋ ಬೇರೆ ಕಡೆ ನೋಡ್ತಾ ಕೂತ್ಬಿಡ್ತಾರೆ. ಬೃಹಸ್ಪತಿ ಆಚಾರ್ಯ ನೋಡ್ತಾರೆ, ತುಂಬ ದುಃಖ ಆಗುತ್ತೆ ಅವರಿಗೆ. ಯೋಚನೆ ಮಾಡ್ತಾರೆ, ನಾನು ಅವರಿಗಿಂತ ಸಣ್ಣವನು ಹೌದು, ದೊಡ್ಡವನಲ್ಲ, ಆದರೆ ನನ್ನ ಪೋಸ್ಟು ಆಚಾರ್ಯ ಪೋಸ್ಟ್ ಅನ್ನೋದು, ನಾನು ಪುರೋಹಿತ, ನಾನು ಗೌರವಾನ್ವಿತವಾದ ವ್ಯಕ್ತಿ, ನಾನು ನನಗೆ ಅವರು ಸ್ವಲ್ಪ ಗೌರವ ಕೊಡಲಿಲ್ವಲ್ಲ, ನನಗೆ ನಮಸ್ಕಾರ ಮಾಡಬೇಕಾಗಿದ್ದಿಲ್ಲ, ಅವರು ಎದ್ನೆತ್ಕೋಬೇಕಾಗಿದ್ದಿಲ್ಲ, ಬನ್ನಿ ಅಂತ ಕೂಡಿಸ್ಬಾರ್ದೆ ನನ್ನ ಕರೆದುಬಿಟ್ಟು, ಇಷ್ಟು ಮಾಡಲಿಲ್ವಲ್ಲ ಅಂಥೇಳಿ ಮಾಯ ವಾಪಸ್ ಹೋಗೇ ಬಿಡ್ತಾರೆ. ಆಮೇಲೆ ಇಂದ್ರದೇವರಿಗೆ ಅನಿಸ್ತಂತೆ, ಏ ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಅವ್ರು ನೋಡಲಿಕ್ಕೆ ಅಂತ ಹೋಗ್ತಾರೆ. ಬೃಹಸ್ಪತ್ಯಾಚಾರ್ಯರು ಕಂಡು ಕ್ಷಮೆ ಕೇಳಬೇಕು ಅಂತ ಹೋಗ್ತಾರೆ. ಬೃಹಸ್ಪತ್ಯಾಚಾರ್ಯರು ಮಾಯ ಬಿಡ್ತಾರೆ, ಕಾಣದೇ ಇಲ್ಲ, ಯಾಕೆಂದ್ರೆ ಮನಸ್ಸು ತುಂಬ ಬೇಜಾರಾಗಿತ್ತಂತ ಅವರಿಗೆ. ಅಲ್ಲಿ ಸಭೆಯಲ್ಲಿ ಅವಮಾನ ಮಾಡಿ ಗುಟ್ಟಾಗಿ ಬಂದು ಕ್ಷಮೆ ಕೇಳಿದರೆ ಏನು ಬೆಲೆ ಅಂತ ಅನ್ಕೊಂಡ್ಬಿಟ್ಟು ಅವ್ರ ಕಣ್ಣಿಗೆ ಕಾಣದೇ ಇಲ್ಲ, ಅವ್ರು ವಾಪಸ್ ಹೋಗ್ತಾರೆ ಇಂದ್ರದೇವರು. ಆಗ ರಾಕ್ಷಸರು ಯುದ್ಧಕ್ಕೆ ಬರ್ತಾರೆ, ಯುದ್ಧ ಮಾಡಲಿಕ್ಕೆ ಆಗೋದು ಇಂದ್ರದೇವರಿಗೆ, ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾತಕ್ಕೆ ಅಂತ ಕೇಳಿದರೆ ಬ್ರಹ್ಮದೇವರು ಹೇಳ್ತಾರೆ, ನೀವು ಗುರುಗಳಿಗೆ ಅವಮಾನ ಮಾಡಿದ್ದರ ಫಲ ಶಕ್ತಿ ಹೋಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಅರ್ಥ ಮಾಡ್ಕೋಬೇಕೀಗ. ಗೀತೆಯ ಪ್ರಕಾರ ಏನೋ ಮೇಲ್ನೋಡ್ರ ಅರ್ಥದ ಪ್ರಕಾರ ಬೃಹಸ್ಪತಿ ಇಂದ್ರದೇವರು ತಪ್ಪು ಮಾಡಿಲ್ಲ ಅಂತ ಆಗ್ತಿತ್ತು, ಗೀತೆ ನಿಜವಾದ ಅರ್ಥದ ಪ್ರಕಾರ ತಪ್ಪು ಮಾಡಿದ್ದಾರೆ ಅವರು. ಯಾಕೆ ಗೌರವ ಕೊಡಬೇಕಾಗಿದ್ದ ಸ್ಥಾನ ಗೌರವ ಕೊಡಲಿಲ್ಲವಲ್ಲ, ಆ ಶಕ್ತಿ ಕುಂದು ಹೋಗಿಬಿಡುತ್ತೆ ತಕ್ಷಣ. ನಮ್ಗೆ ಈಗ ಅರ್ಥ ಆಗಬೇಕು, ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡದೆ ಹೋದರೆ ಅವರು ಶಿಕ್ಷೆ ಆಗಿದ್ದು ತಪ್ಪಿದ್ದಲ್ಲ, ಆಗಲೇಬೇಕಾಗತ್ತೆ ಅಂತೇಳಿ. ಮತ್ತು ಸಹಿಸ್ತೇ ಹೋಗಿಬಿಟ್ರೆ, ಶಿಶುಪಾಲ ನೋಡಿದ ಕೃತ್ರಿಮ ಅಗ್ರ ಪೂಜೆ ಆಯಿತು, ಸಹಿಸ್ಕೊಳ್ಳೋಕ್ಕಾಗಲಿಲ್ಲ, ಬಾಯಿ ಬಂದ ಬೈತಾನೆ, ಹಾಗೆ ಹೀಗೆ ಏನೇನೋ ಬೈತಾನೆ. ಅವನು ಏನೇನೋ ಆರೋಪ ಮಾಡ್ತಾನೆ ಗೊತ್ತೇನು? ಕೃಷ್ಣನಿಗೆ ಅಗ್ರಪೂಜೆ ಯಾಕಯ್ಯ ಮಾಡಿದೆ ಧರ್ಮರಾಜ? ಭೀಷ್ಮರು ಹೇಳಿದ್ರು ಮಾಡಿಬಿಟ್ಟೆ, ಅವನೊಬ್ಬ ಮುದುಕ ನೀನೊಬ್ಬ ಮುದುಕ, ಏನ್ ಮಾಡಿದಾಗತ್ತೆ ಇದರಿಂದ? ಭೀಷ್ಮರು ಯಾಕೆ ಕೇಳಿದೆ ಫಸ್ಟ್ ನೀನ? ಅವನು ಕೇಳಬಾರ್ದಾಗಿ ಕೃಷ್ಣ ಅಂತ ಹೇಳಿದ್ರು ಕೇಳಿಬಿಟ್ಟೆ ನೀನೀಗ, ತುಂಬಾ ತಪ್ಪು ಮಾಡಿದ್ದಿ ಧರ್ಮರಾಜ. ಕೃಷ್ಣನಿಗೆ ಅಗ್ರಪೂಜೆ ಮಾಡಬಾರ್ದಾಗಿತ್ತು. ನೀ ಅಗ್ರಪೂಜೆ ಮಾಡಬೇಕು ಅಂತ ಇದ್ದಿದ್ರೆ ನಿನಗೆ ಕೃಷ್ಣ ಅಪ್ಪನೇ ಮಾಡಬಹುದಾಗಿತ್ತು, ವಸ್ತುವಿನೇ ಮಾಡಬಹುದಾಗಿತ್ತು. ಕೃಷ್ಣಿಗೆ ಯಾಕೆ ಮಾಡಿದೆ? ಪರಿಸರಾವರಿ ಮಾಡಬಹುದಾಗಿತ್ತು, ಅವ್ರಿಗೆ ಯಾಕೆ ಮಾಡಲಿಲ್ಲ? ವೇದವ್ಯಾಸರಿ ಮಾಡಬಹುದು, ಯಾಕೆ ಮಾಡಲಿಲ್ಲ? ಅಂತ ಶಿಷ್ಯಪಾಲ ಒಳ್ಳೆಯವನು ಅಂತ ಅನಿಸುತ್ತೆ ಮಾತು ಕೇಳಿದಾಗ. ಅಷ್ಟಕ್ಕೆ ಮುಂದೆ ಹೇಳ್ತಾ ಜಸ್ಟ್ ಮುಂದೆ ಇರ್ತಾ ಹೋಗ್ತಾನೆ. ಆಮೇಲೆ ಆಮೇಲೆ ದುರ್ಯೋಧನೆ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಈಗ ಅವನು ಯಾಕೆ ಕ್ಯಾಲಿ ಬರುತ್ತೋ ಗೊತ್ತಾಗ. ನಿಜಾನು ದುರ್ಯೋಧನೆ ಮಾಡಬಹುದಾಗಿತ್ತು, ನಮ್ಮ ಶಕುನಿ ಏನಾಗಿತ್ತು ಅವನೇ ಮಾಡಬಹುದಾಗಿತ್ತಲ್ಲ ಅಂತ. ಇವತ್ತು ಮಾಡ್ತಿರೋದು ಅವರಿಗೆ ಶಕುನಿಗೆ ಮಾಡ್ತಿರೋದು ಇವತ್ತೆಲ್ಲ ಕೂಡ. ಶಕುನಿ ಅಂದರೆ ನಾಸ್ತಿಕವಾದ ಚಾರ್ವಾಕವಾದ, ಅದಕ್ಕೆ ಪಟ್ಟಾಭಿಷೇಕ. ಇವತ್ತು ಶಕುನಿ ಯಾಕೆ ಮಾಡಬಾರ್ದು? ಆಮೇಲೆ ಹೇಳ್ತಾನೆ ಕೊನೆಗೆ ಹೋಗ್ತಾನ ಅವನು, ಕರ್ಣನಿಗೆ ಯಾಕೆ ಮಾಡಬಾರ್ದಾಗಿತ್ತು? ಕೊನೆಗೆ ಹೇಳ್ತಾನೆ ನನಗೆ ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳಿದ್ದೆ ನಾನು. ಅವನಿಗೆ ಅವ್ರ ಸೈಕಾಲಜಿ ಅರ್ಥ ಆಯ್ತಲ್ಲ. ಈಗ ಅದು ಕೃಷ್ಣನಿಗೆ ಮಾಡಿದ್ರೆ ಸಹನೆ ಆಗಲಿಲ್ಲ ಅವನಿಗೆ, ಅದಕ್ಕೆ ಕೃಷ್ಣನಿಂದ ಸಾಯ್ತಾನೆ ಮುಂದೆ. ಅವನು ಸಮಬುದ್ಧಿ ಆಗಿದ್ದರೆ ಹಾಗೆ ಆಗ್ತಿದ್ದಿಲ್ಲ. ಅವ್ರು ಏನು ನೋಡಬೇಕಾಗಿತ್ತು? ಹೌದು, ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದು ಅತ್ಯಂತ ಸೂಕ್ತ. ಇಡೀ ಜಗತ್ತು ಒಪ್ಪಿದೆ, ಬ್ರಹ್ಮಾದಿ ದೇವತೆಗಳು ಒಪ್ಪಿದ್ದಾರೆ ಅಂತ ಒಪ್ಪಿಕೊಳ್ಳೋದು ಬಿಟ್ಬಿಟ್ಟು ತಲೆಹರಟೆ ಮಾಡಿದನಲ್ಲ, ಅವನ ಸಮಬುದ್ಧಿ ಆಗಲಿಲ್ಲ, ನಾಶವಾಗಿ ಬಿಡ್ತಾನೆ. ಈ ಮಾತನ್ನು ಅರ್ಥ ಮಾಡಿಕೊಂಡು ನಿತ್ಯ ಜೀವನದಲ್ಲಿ ನಾವು ಕಂಡವನು ಎಲ್ಲವರನ್ನು ಒಂದೇ ರೀತಿ ನೋಡಬೇಕು ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ನೋಡಬೇಕೇ ಹೊರತು ನಮ್ಮ ವೈಯಕ್ತಿಕವಾದ ಕಾಮಕ್ರೋಧಗಳನ್ನು ಮುಂದೆ ಮಾಡಿಕೊಂಡು ಮೋಸ ವಂಚನೆ ಪಕ್ಷಪಾತಗಳನ್ನು ಮಾಡಬಾರದು ಅಂತ ಅದಕ್ಕೆ ಅರ್ಥ. ಇದು ನಿಜವಾದ ಅರ್ಥ. ಇದು ಮತ್ತು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಮತ್ತು ಪೂಜೆ ಹೇಗೆ ಮಾಡಬೇಕಾಗಿದ್ರೆ ನಮಗದು ಗೊತ್ತೇ ಇಲ್ಲ. ಪೂಜೆ ಮಾಡಿ ಅಂದರೆ ಮಾಡೇ ಬಿಡ್ತಾನೆ, ಬಿಡೋದಿಲ್ಲ. ಯಾವುದೋ ದೇವ್ರ ಪೂಜೆ ಅಂತ ಅಷ್ಟು ಅಭ್ಯಾಸ ಗೊತ್ತಲ್ಲ. ಆವಾಹನೆ ಮಾಡು ವಿಸರ್ಜ ಮತ್ತೆ ಅಧ್ಯಾಪಾದ್ಯ ಆಚಮನೀಯ ಅಂತ ಹೇಳೋದು, ಹೂವು ತುಳಸಿ ಹಾಕಿದ, ಕೊನೆಗೆ ಮಂಗಳಾರತಿ ತೆಂಗಿನಕಾಯಿಯನ್ನು ಒಡೆದ, ಮಂಗಳಾರತಿ ಎತ್ತಿದ, ಅಡ್ಡ ಬಿದ್ದ, ವಿಸರ್ಜನೆ ಮಾಡಿದ, ಉರೋಹಿತ ಪೂಜೆ. ಸರ್ ಇದು ಪೂಜೆ ಅಲ್ಲ. ಮೊದಲು ಯಾರಿಗೆ ಪೂಜೆ ಮಾಡ್ತೀವಿ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾರಿಗೆ ಪೂಜೆ ಇದು ಜನಕ್ಕೆ ಗೊತ್ತೇ ಇಲ್ಲ. ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲ ದೇವಸ್ಥಾನ ಶಬ್ದ ಕೇಳುತ್ತೆ, ಚಪ್ಪಲಿ ಬಿಡ್ತಾರೆ, ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ದೇವಸ್ಥಾನದ ಯಾವುದು ಏನು ಯೋಚನೆ ಕೂಡ ಮಾಡೋದಿಲ್ಲ, ಯಾಕೆ ಕೈ ಮುಗಿದ್ದೇ ಕೆಲಸ. ಯಾರು ಪ್ರಸಾದ ಅಂತ ತಂದುಕೊಡ್ತಾರೆ, ಪ್ರಸಾದ ಅಂದ್ಕೊಂಡ ತಕ್ಷಣ ಬಾಯಲ್ಲಿ ಹಾಕ್ಕೊಂಡು ಆಮೇಲೆ ಯಾವ ದೇವ್ರ ಪ್ರಸಾದ ಅಂತ ಕೇಳ್ತಾರೆ. ಎಷ್ಟು ದಡ್ಡ ಇರಬೇಕು ಇವನು. ಯಾವ ದೇವ್ರ ಪ್ರಸಾದದ ತಿಳುವಳಿಕೆ ಕೂಡ ಇಲ್ಲದೆ ಬಾಯಲ್ಲಿ ಹಾಕ್ಕೊಂಡ್ಬಿಟ್ರೆ ಡಸ್ಟ್ಬಿನ್ ಆದಾಗ ಆಗುತ್ತಲ್ಲ ಹೊಟ್ಟೆ. ಏಕಾಚಿ ಕೂಡ ಇಲ್ಲ, ನಿಂತು ಬಾಯಲ್ಲಿ ಹಾಕ್ಕೊಂಡ್ಬಿಡೋದೇ ಸರಿ. ಪ್ರಸಾದ ತಿರುಪತಿ ಪ್ರಸಾದ ಕೊಟ್ಟು ಏಕಾಚಿ ತಿನ್ನಬಾರ್ದು. ಮತ್ತೆ ನಮ್ಮ ಜನ ಪ್ರಸಾದಕ್ಕೆಲ್ಲ ಏನೋ ತಿಂದಾಕ್ಬಿಡ್ತಾರೆ, ಯಾಕಂದ್ರೆ ಪ್ರಸಾದ ಇಟ್ಕೊಂಡ್ಬಿಡ್ತಾರೆ. ಇಷ್ಟು ಪಾಪ, ಪ್ರಸಾದ ತಿಂದ ದೋಷ ಇಲ್ಲವಲ್ಲ. ಅದೆಲ್ಲ ತಪ್ಪುಗಳು. ಏಕಾಚಿ ತಿನ್ನಲೇಬಾರದು, ಮತ್ತೆ ಯಾರ್ಯಾರೋ ಕೊಟ್ಟರು ತಿನ್ನಬಾರದು. ಯಾವ್ಯಾವುದೋ ಪ್ರಸಾದ ತಿನ್ನಕ್ಕೆ ಬರೋದಿಲ್ಲ ಅಂತ ಹೇಳಿ, ಯಾವ್ದಾವುದು ಪ್ರಸಾದ ತಿನ್ನಕ್ಕೆ ಬರೋದಿಲ್ಲ. ಯಾರು ಭಗವದ್ಭಕ್ತಿಯಿಂದ ಮಾಡಿಲ್ಲ ಅದು ಪ್ರಸಾದನೇ ಅಲ್ಲ, ಭಗವಂತನಿಗೆ ಮಾಡಿಲ್ಲ ಅದು ಪ್ರಸಾದನೇ ಅಲ್ಲ. ಮತ್ತು ಪೂಜೆ ಮಾಡಲಿಕ್ಕೆ ಏನು ನಮಗೆ ಗೊತ್ತಿರಬೇಕು? ಆಚಾರ್ಯರು ಬರೀತಾರೆ ನಿತ್ಯ ಜೀವನಕ್ಕೆ ಎಷ್ಟು ಉಪಯುಕ್ತವಾದ ಮಾತು ನೋಡಬೇಕು. ಗೌರವ ಕೊಡಬೇಕಾದ್ರೆ 5 ಫ್ಯಾಕ್ಟರ್ಸ್ ನೋಡಬೇಕು ಅಂತ ಹೇಳ್ತಾರೆ. 5 ಅಂಶಗಳನ್ನು ಗಮನಿಸಿ ಪೂಜೆ ಮಾಡಿ. ಅದರಲ್ಲೇದು ಒಂದೊಂದು ಮಾತುಗಳು ಅಷ್ಟು ಅಪೂರ್ವವಾದ ಮಾತುಗಳು. ವಿತ್ತಂ ಬಂಧುಹು ವಯಃ ಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರಿಯೋ ಯದ್ಯದುತ್ತರಂ ಇತಿ ಮಾನವೇ ಅಂತ ಉಲ್ಲೇಖ ಮಾಡ್ತಾನೆ. ಮನುಸ್ಮೃತಿಯ ಮಾತದು 5 ಕಾರಣ ನೋಡ್ಬೇಕಂತೆ. ಮೊದಲನೇದು ವಿತ್ತಂ, ಅವನು ಎಷ್ಟು ಶ್ರೀಮಂತ ಅಂತ ಫಸ್ಟ್ ನೋಡ್ಬೇಕಂತ. ಇದೊಂದು ನೋಡೇ ನೋಡ್ತೇವೆ ನಾವು, ಇದೊಂದೇ ನೋಡ್ತೇವೆ ಅಷ್ಟೇ, ಉಳಿದ ಯಾವುದು ನೋಡೋದೇ ಇಲ್ಲ. ಅವನ ಹಣ ಎಷ್ಟಿದೆ ಮೊದಲನೇದು. ಆಮೇಲೆ ಬಂಧುಹು, ಅವನ ಸಂಬಂಧ ಏನು ನೋಡಿ, ರಿಲೇಷನ್ಶಿಪ್ ಏನು ನೋಡಬೇಕು. ಮನೆಗೆ ಯಾರೋ ಬಂದಿರ್ತಾರೆ, ಮಗು ನಿಮ್ಮ ತಾತ ಬಂದ ನಮಸ್ಕಾರ ಮಾಡು, ಕಷ್ಟ ಮಾಡ್ತಾನೆ. ಇವತ್ತು ಯಾಕೆ ಹೇಳಬೇಕು ಅಂದರೆ ಮನೆ ಯಾರೇ ಬಂದು ಎಂದೋ ಬೇರೆ ಮಾಡಿಬಿಟ್ಟಿರ್ತಾನೆ ಪಾಪ, ತಾರ ಮುಖನೇ ನೋಡಿರೋದಿಲ್ಲ. ಪರಿಚಯ ಮಾಡಿಕೊಡ್ತಾನೆ, ತಾತ ಬಂದು ನಮಸ್ಕಾರ ಮಾಡು. ಯಾಕೆ ನಮಸ್ಕಾರ ಮಾಡ್ತಾನೆ? ತಾತ ಸಂಬಂಧ ನೋಡ್ತಾನೆ. ಮೊದಲು ಭಾರಿ ಶ್ರೀಮಂತರು ನಮಸ್ಕಾರ ಮಾಡು, ವಿತ್ತಂ. ಬಂಧುಗಳು ನಮಸ್ಕಾರ ಮಾಡು, ಬಂಧುಗು. ಆಮೇಲೆ ಇನ್ನೊಬ್ಬರು ನಮಸ್ಕಾರ ಮಾಡೋವರಿಗೆ ವಯಃ, ಒಳ್ಳೆ ವೃದ್ಧರು ಪಾಪ, ಒಳ್ಳೆ ಎಷ್ಟು ವಯಸ್ಸಾಗಿದೆ ನೋಡಿದೀಯಾ, ನಮಸ್ಕಾರ ಮಾಡು. ಮೂರನೇ ಕಾರಣ ವಿತ್ತಂ ಬಂಧು ವಯಃ. ಬಸ್ತಲ್ಲಿ ಹೋಗಿರ್ಬೇಕಾದ್ರೆ ಹಿರೇಮೇಶ್ರು ಕೂತ್ಕೊಳ್ಳಿ ಅಂತ ಜಾಗ ಕೊಡ್ತಾರಲ್ಲ, ಹಾಕಿ ತುಂಬ ಹಣ್ಣು ಮುದುಕ ಪಾಪ, ನೀವು ಕೂತ್ಕೊಳ್ಳಿ ಪಾಪ. ಯಾಕೆ ವಯಸ್ಸು ನೋಡಿಕೊಡ್ತಾನಲ್ಲ ಆ ಟೈಪ್. ವಿತ್ತಂ ಬಂಧು ವಯಃ. ನಾಲ್ಕನೇ ಅದು ಕರ್ಮ, ದೊಡ್ಡ ಸನ್ಮಾನ ಸಮಾರಂಭ, ನೋಡಿ ಸಣ್ಣ ಹುಡುಗ. ಯಾಕೆ ಅಂದರೆ ಏನ್ರಿ ರ್ಯಾಂಕ್, ಅವನು ಇಡೀ ದೇಶಕ್ಕೆ ಬದಲು ಬಂದುಬಿಟ್ಟಿದ್ದಾನೆ. ಕರ್ಮ ಅವನ ಅಚೀವ್ಮೆಂಟ್ ಇದೆಯಲ್ಲ, ಅದು ಗೌರವ ಕೊಡುದು. ಹಣ ಬಂಧುತ್ವ ವಯಸ್ಸು ಅವನ ಅಚೀವ್ಮೆಂಟ್ ಸಾಧನೆ. 5ನೇದು ಯಾವುದು ಅಂದರೆ ವಿದ್ಯಾ, ಅವನ ಜ್ಞಾನ ಎಷ್ಟು ಅಂತ ಮುಂದಿನ ಪ್ರಶ್ನೆ. 5ನ್ನು ನೋಡಿ ಗೌರವ ಕೊಡಬೇಕೇ ಹೊರತು ಮೆಕ್ಯಾನಿಕರಿಗೆ ಗೌರವ ಕೊಡಬಾರದು ಅಂತ ಹೇಳಿ. ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ 5ನ್ನು ನೋಡಬೇಕು. ಮತ್ತೆ ಒಂದು ಎಚ್ಚರಿಕೆ ಕೊಡ್ತಾರೆ, 5ನ್ನು ಕೂಡ ಈಕ್ವಲ್ ಆಗಿ ನೋಡಬಾರದು ಅಂತ ಹೇಳಿ. 5 ಜನ ಒಟ್ಟಿಗೆ ಬರೆಯ ಬಂದ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಒಬ್ಬ ಶ್ರೀಮಂತ ಬರ್ತಾನೆ, ಒಬ್ಬ ಒಳ್ಳೆಯ ಬಂಧು ಬರ್ತಾನೆ, ಒಳ್ಳೆ ವೃದ್ಧ ಬರ್ತಾನೆ, ಒಬ್ಬ ಒಳ್ಳೆ ಸಾಧನೆ ಮಾಡಿದ ವ್ಯಕ್ತಿ ಬರ್ತಾನೆ, ಮತ್ತೊಬ್ಬ ಜ್ಞಾನಿ ಬರ್ತಾನೆ. ನಾವು ಹೇಗೆ ಗೌರವ ಕೊಡಬೇಕು ಅಂತ ಪ್ರಶ್ನೆ. ಯಾರಿಗೆ ಫಸ್ಟ್ ಗೌರವ ಕೊಡಬೇಕು ಅಲ್ಲಿ ಹೇಳ್ತಾರೆ. ಇದರಲ್ಲಿ ಗರಿಯೋ ಯದ್ಯ ಉತ್ತರಂ ಅಂದರೆ ಮೊದಲೇದಕ್ಕಿಂತ ಎರಡನೇ ದೊಡ್ಡದು. ವಿತ್ತಕ್ಕಿಂತ ಬಂಧುತ್ವ ದೊಡ್ಡದು, ಬಂಧುತ್ವಕ್ಕಿಂತ ವಯಸ್ಸು ದೊಡ್ಡದು, ವಯಸ್ಸಿಗಿಂತ ಕರ್ಮ ದೊಡ್ಡದು, ಕರ್ಮಕ್ಕಿಂತ ಜ್ಞಾನ ದೊಡ್ಡದು. ಫಸ್ಟ್ ಯಾರನ್ನು ಸ್ವಾಗತ ಮಾಡಬೇಕು? ಜ್ಞಾನ ಇದ್ದವರು ಸ್ವಾಗತ ಮಾಡಬೇಕು. ನೆಕ್ಸ್ಟ್ ಯಾರಿಗೆ? ಅಚೀವ್ಮೆಂಟ್ ಮಾಡಿದವನಿಗೆ, ಅವನಿಗೆ ಎರಡನೇ ಸ್ಥಾನ. ಮೂರನೇವನಿಗೆ ವಯೋವೃದ್ಧನಿಗೆ, ನಾಲ್ಕನೇದು ಈ ಬಂಧು ಆದವನಿಗೆ, ಐದನೇದು ಶ್ರೀಮಂತನಿಗೆ. ಶ್ರೀಮಂತನ ಸ್ಥಾನ ಲಾಸ್ಟ್, ಅದು ನಮ್ಮ ಪ್ರಕಾರ ಫಸ್ಟ್ ಹ್ಯಾಂಡ್ ಒಂದು ಲಾಸ್ಟ್ ಫಸ್ಟ್ ಹ್ಯಾಂಡ್ ಲಾಸ್ಟ್ ಆಗಾಗಿಬಿಟ್ಟಿದೆ. ಹಾಗಾಗಬಾರ್ದು, ಅದು ಕೊನೆಯ ಸ್ಥಾನ. ಗೌರವ ಕೊಡಿ, ಕೊನೆಯ ಸ್ಥಾನದಲ್ಲಿ ಗೌರವ ಕೊಡಬೇಕು. ಅವನು ಒಬ್ಬನೇ ಇದ್ದಾನೆ, ಓಕೆ, ನಮಗಿಂತ ಶ್ರೀಮಂತ, ಏನು ಯೋಚನೆ ಮಾಡಾಗಿಲ್ಲ. ಆದರೆ ಅವರಿಗಿಂತ ಜ್ಞಾನಿ ಬಂದಾದ ಬಂದ ತಾರತಮ್ಯ ತೋರಿಸಲೇಬೇಕು ಅಂತ ಶಾಸ್ತ್ರವು. ಪ್ರಾಕ್ಟಿಕಲಿ ನಡ್ಕೋತಾ ಇದ್ದೇವೆ ನಾವೀಗ. ಮೇಷ್ಟ್ರು ಬಂದ ಮಾತಾಡ್ತಿರ್ತಾನೆ, ಕ್ಲಾಸ್ ಟೀಚರ್ ಬಂದ ಅವನ ಕಡೆ ಗಮನ ಕೊಟ್ಬಿಡ್ತಾನೆ ತಕ್ಷಣ. ಬರೀ ಮೇಷ್ಟ್ರು ಬೇರೆ, ಕ್ಲಾಸ್ ಟೀಚರ್ ಬೇರೆ. ಅವರು ಹೆಡ್ ಮಾಸ್ಟರ್ ಬಂದ ತಕ್ಷಣ ಆ ಕಡೆ ತಿರುಗಿಬಿಡ್ತಾರೆ, ಯಾಕೆ ಇನ್ನೂ ಜಾಸ್ತಿ. ಅವನು ಅವ್ರು ಡೈರೆಕ್ಟರ್ ಬಂದ್ಬಿಡ್ತಾರೆ, ಆ ಕಡೆ ತಲೆ ಎತ್ಬಿಡ್ತಾನೆ. ಮತ್ತೆ ಇನ್ನು ಮೇಲೆ ಇದ್ದಾನೆ ಅವನು. ತಾರತಮ್ಯ ಹೇಗಿದೆ ನೋಡ್ಬೇಕಾದ್ರೆ. ಇದನ್ನು ಫಾಲೋ ಮಾಡದೆ ಏನಾದ್ರು ಗೀತೆ ಓದಿ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಡಿಸ್ಮಿಸ್ ಆಗಿಬಿಡ್ತಾನೆ ಅಷ್ಟೇ. ಮಾತಾಡ್ತಾ ಕೂತಿರ್ತಾನೆ ಕ್ಲಾಸ್ನೊಳಗೆ, ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಟರ್ ಬಂದ್ಬಿಡ್ತಾರೆ, ಇನ್ಸ್ಪೆಕ್ಷನ್ಗೆ ಬರ್ತಾರೆ. ನಾನು ಯಾರು ಬಂದರೂ ಹೇಳೋದಿಲ್ಲ, ಇವನು ಬಂದರೂ ಹೇಳೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ಟ. ಅವ್ರು ನೋಡ್ದ, ಓ ಸವಬುದ್ಧಿನ ನೀನು, ಗೆಟ್ ಔಟ್ ಅಂತ ಕಳಿಸಿಬಿಡ್ತಾರೆ. ಇದು ಸವಬುದ್ಧಿ ಅಲ್ಲ, ಫಸ್ಟ್ ಹೇಳಬೇಕು, ಇಮಿಡಿಯೇಟ್ ಆಗಿ ಹೇಳಬೇಕು. ಯಾರು ಕ್ಲಾಸಲ್ಲಿ ಪಾಠ ಮಾಡ್ತಿರ್ತಾನೆ, ಪ್ರಿನ್ಸಿಪಾಲ್ ಹೇಗೆ ಕಳಿಸ್ತಾನೆ, ತಕ್ಷ ಬಾ ಅಂತೇಳಿ ಬಿಟ್ಟು ಹೋಗ್ಬಿಡ್ತಾನೆ ಕ್ಲಾಸ್. ಅವ್ನು ಬಿಟ್ಟು ಹೋಗ್ಲೇಬೇಕು. ಅವ್ನು ಯಾತಕ್ಕೆ ಹೇಳಿದ್ದಾನೆ ಯಾರಿಗೆ ಗೊತ್ತಾಗ, ಇನ್ಯಾರು ಬಂದ್ರೆ ಬಿಡಾಗಿಲ್ಲ. ಅವ್ನು ಹೇಳಿದ ತಕ್ಷಣ ಬಿಡಬೇಕು. ಅವ್ನು ಏನು ಸರ್ ಕರೆದಿರಿ ಅಂತ ಹೋಗ್ತಾನೆ. ಅದು ಹೇಳ್ತಾರೆ, ಈಗಲೇ ಬರಲ್ಲ ಆಮೇಲೆ ಬರಲ್ಲ, ಈಗಲೇ ಬಾ, ತಕ್ಷಣಕ್ಕೆ ಉತ್ತರ ಕೊಡಬೇಕಾಗ. ಯಾಕೆ ಅವನು ಫುಲ್ ಪವರ್ ಇದೆ ಅಷ್ಟೆ, ಮಾತಾಡಬೇಕಾಗ. ಹೋಗ್ರಿ, ಅವೆಲ್ಲ ಬರೋದಿಲ್ಲ ನನಗೆ, ಆಮೇಲೆ ಬರ್ತೇನೆ ಅಂದರೆ ಅವನ ಕಥೆನೇ ಮುಗಿದೋಯ್ತಾರೆ. ಎಷ್ಟು ಒಳ್ಳೆ ಮೇಷ್ಟ್ರು ಬೇಕಾದ್ರೆ ಆಗಿರಿ, ನಿಮ್ಮ ಮ್ಯಾನರ್ಸೇ ಇಲ್ಲ ಅಂತ ಆಗ. ನಿಮ್ಮ ಮ್ಯಾನರ್ಸೇ ಇಲ್ಲ, ತಾರತಮ್ಯ ಜ್ಞಾನನೇ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡು ನಿತ್ಯ ಜೀವನದೊಳಗೆ ಗೌರವ ಕೊಡೋದಕ್ಕೆ ಅನೇಕ ಸ್ಥಾನಮಾನಗಳು ಉಂಟು, ಅದಕ್ಕೆ ಕಾರಣಗಳು ಉಂಟು, ಅದಕ್ಕೆ ತಕ್ಕಂತೆ ಕೊಡಬೇಕು ಅಂತ ಶಾಸ್ತ್ರ ಹೇಳಿರೋದ್ರಿಂದ, ಸಮಬುದ್ಧಿ ಅಂತ ಪದ ಇಟ್ಟುಕೊಂಡು ಮೆಕ್ಯಾನಿಕಲಿ ಮಾಡಿದರೆ ಅದೆಂದೂ ಕಲ್ಯಾಣಕ್ಕೆ ಕಾರಣವಾಗೋದಿಲ್ಲ, ಅದು ಕೆಟ್ಟದಕ್ಕೆ ಕಾರಣವಾಗುತ್ತೆ. ಎಲ್ಲರನ್ನು ಈಕ್ವಲ್ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ಕೊಡಬೇಕಾರೆ ಫಸ್ಟ್ ಪ್ರೈಸ್ ಅಂತ ಕರೆ, ಸೆಕೆಂಡ್ ಪ್ರೈಸ್ ಅಂತ ಕರೀತಾರೆ. ಎರಡಕ್ಕೆ ಈಕ್ವಲ್ ಅಮೌಂಟ್ ಇಡೋದಿಲ್ಲ. ಫಸ್ಟ್ ಪ್ರೈಸ್ಗೂ 10,000 ರೂಪಾಯಿ, ಸೆಕೆಂಡ್ ಪ್ರೈಸ್ಗೂ 10,000 ರೂಪಾಯಿ. ಯಾರು ಫಸ್ಟ್ ಪ್ರೈಸ್ ಟ್ರೈ ಮಾಡೋದೇ ಇಲ್ಲ, ಸೆಕೆಂಡ್ ಪ್ರೈಸ್ ಹಾಕು ಅಂತ ಹೇಳಿಬಿಡ್ತಾರೆ. ಯಾಕೆ ಅಮೌಂಟ್ ವೇರಿಯೇಷನ್ ಇಲ್ಲೇ ಇಲ್ಲ ಅಲ್ಲಿ. ವೇರಿಯೇಷನ್ ಇರಲೇಬೇಕಾಗ, ಫಸ್ಟು ಸೆಕೆಂಡು ಥರ್ಡ್ ವೇರಿಯೇಷನ್ ಇರಲೇಬೇಕಾಗ. ಇವತ್ತು ಫುಟ್ಬಾಲ್ ಮ್ಯಾಚ್ ಆಗ್ತಾ ಎರಡಿಗೆ ಒಂದೇ ಪ್ರೈಸ್ ಕೊಟ್ಬಿಡ್ತಾರೆ, ಲೆಕ್ಕ ಹಾಕಿ ನೋಡಂತೆ. ಯಾವ ರಷ್ಯಾದಲ್ಲಿ ಆಡಿದ್ರು ಅಷ್ಟೇ, ಎಲ್ಲ ಆಡಿದ್ರು ಅಷ್ಟೇ. ಎಂಥ ಈಕ್ವಾಲಿಟಿ ಮೇಂಟೈನ್ ಮಾಡಿದ್ರು ಕೂಡ ಇಲ್ಲಿ ನಾವು ತೋರಿಸಲೇಬೇಕಾದ ತಾರತಮ್ಯ ತೋರಿಸಲೇಬೇಕಾಗ. ಆದ್ದರಿಂದ ಭಗವಂತ ಮೆಕ್ಯಾನಿಕಲಿ ಸಾಮ್ಯವನ್ನು ಹೇಳೋದಿಲ್ಲ, ಅದರಿರ್ತಕ್ಕಂಥ ಯೋಗ್ಯತೆಗೆ ತಕ್ಕಂತಹ ತಾರತಮ್ಯವನ್ನು ಗಮನಿಸಿ ಮಾಡಿ ಅಂತ ಹೇಳಿ. ಇದು ಶ್ಲೋಕದ ಅರ್ಥ. ಇನ್ನು ಮುಂದಿನ ಶ್ಲೋಕದಲ್ಲಿ ಯೋಗಾಭ್ಯಾಸಕ್ಕೆ ನಮಗೆ ಆಶ್ಚರ್ಯ ಅಂದರೆ ಆಸನ ಇನ್ನು ಕೃಷ್ಣ ಹೇಳೇ ಇಲ್ಲ. ಆ ಆಸನ ಹಾಕಿ, ಶೀರ್ಷಾಸನ ಹಾಕಿ, ಪದ್ಮಾಸನ ಹಾಕಿ ಯಾವುದು ಹೇಳೇ ಇಲ್ಲ. ಇದನ್ನು ಹೇಳ್ತಾ ಇದ್ದ. ಯೋಗದ ಕ್ಲಾಸಿಗೆ ಬೇಕಾದ ಮೊದಲನೇ ಕ್ವಾಲಿಫಿಕೇಶನ್ ಅಂದರೆ ಅದು ಮೆಂಟಲ್ ಕ್ವಾಲಿಫಿಕೇಶನ್ ಬೇಕು. ಸ್ಪಿರಿಚುವಲ್ ಎಲಿಜಿಬಿಲಿಟಿ ಫಸ್ಟು, ಆಮೇಲೆ ಫಿಸಿಕಲ್ ಎಲಿಜಿಬಿಲಿಟಿ ಬರುತ್ತೆ. ಇವತ್ತು ಯೋಗಾಸನ ಅಂದರೆ, ಯೋಗ ಅಂದರೆ ಯೋಗಾಸನ ಆಗಿಬಿಟ್ಟಿರೋದ್ರಿಂದ ಆಸನ ಹಾಕಿ ಯೋಗಿ ಆಗಲಿಕ್ಕೆ ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ. ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡ್ರೆ ವ್ಯಕ್ತಿ ಆಗೋದಿಲ್ಲ. ಅರ್ಹತೆ ಬಂದು ಯೂನಿಫಾರ್ಮ್ ಹಾಕೋಬೇಕೇ ಹೊರತು ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬಾರದು. ಮೊನ್ನೆ ಹೇಳಿದೆ, ಬರೀ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಪೊಲೀಸ್ ಕೆಲಸ ಸಿಗಲಿಲ್ಲ, ಡ್ರೆಸ್ ಹಾಕೊಂಡ್ಬಿಟ್ಟ, ಫ್ಯಾನ್ಸಿ ಡ್ರೆಸ್ ಆಗುತ್ತೆ, ಅದೆಂದೂ ಕೂಡ ಯೂನಿಫಾರ್ಮ್ ಆಗೋದಿಲ್ಲ. ಯೂನಿಫಾರ್ಮ್ ಕೆಲಸ ಸಿಕ್ಕೇ ಹಾಕೋತಾರಲ್ಲ, ಅದು ಯೂನಿಫಾರ್ಮ್ ಆಗ. ಇವತ್ತು ಯೋಗಿ ಆಗಬೇಕಾದ್ರೆ ಈ ಮೆಂಟಲಿ ಈ ರೀತಿ ತಯಾರಾಗಬೇಕು. ಎಲ್ಲ ಸಮಬುದ್ಧಿ ಬರಬೇಕು, ಜಿತೇಂದ್ರಿಯತ್ವ ಬರಬೇಕು, ಎಲ್ಲ ಮಾಡಬೇಕು. ಮುಂದೆ ಧ್ಯಾನಕ್ಕೆ ಕೊಡಬೇಕಂತೆ. ಆಗ ಭಗವಂತ ಮುಂದೆ ಹೇಳ್ತಾನೆ, ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯತಚಿತ್ತಾತ್ಮ ನಿರಾಸೀಹಿ ಅಪರಿಗ್ರಹ. ಯೋಗ ಕೊಡಬೇಕಾದ್ರೆ ಇಷ್ಟೆಲ್ಲ ಪ್ರಿಪರೇಷನ್ ಆಗಿರಬೇಕು. ಅವನು ಹೇಗೆ ಕೊಡಬೇಕು ಅಂದ್ರೆ ಆಚಾರ್ಯ ಭಗವಂತ ಹೇಳ್ತಾನೆ, ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ. ಅವನಾದಷ್ಟು ಏಕಾಂತಲ್ಲಿರಬೇಕು, ಎಕ್ಸ್ಪೋಸ್ ಆಗಬಾರದು ಅಂತ ಹೇಳಿಬಿಡ್ತಾನೆ. ಏಕಾಂತಲ್ಲಿ ಕೊಡಬೇಕು. ಅದಕ್ಕೆ ಋಷಿಗಳು ಮುನಿಗಳೆಲ್ಲ ಊರು ಬಿಟ್ಟು ಯಾತಕ್ಕೆ ವನಕ್ಕೆ ಹೋಗ್ತಿದ್ರು ಅಂದರೆ ರಹಸಿ ಸ್ಥಿತ, ಏಕಾಂತಲ್ಲಿರಬೇಕು ಅಂತ ಹೋಗ್ತಾ ಇದ್ರು. ಯೋಗಕ್ಕೆ ಮೊದಲು ಬೇಕಾದ್ರೂ ಏಕಾಂತ ಸ್ಥಾನ. ಇವತ್ತು ಕಾನ್ಸೆಪ್ಟೇ ಇಲ್ಲ. ಇವತ್ತು ಯಾರು ಇಲ್ಲದೆ ಬಿಡಲಿ, ಟಿ ವಿ ಅಂತೂ ಜೊತೆಗಿರುತ್ತೋ, ಏಕಾಂತ ಏನಿರುತ್ತೆ ಅವರಿಗೀಗ? ಏಕಾಂತದ ಕಾನ್ಸೆಪ್ಟೇ ಇಲ್ಲ. ಏಕಾಂತದಲ್ಲಿರಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ, ಅವನಿಗೆಂದೂ ಯೋಗ ಬರೋದೇ ಇಲ್ಲ. ಅದಕ್ಕೆ ಯೋಗ ಆತ್ಮಾನಂ ರಹಸಿ ಸ್ಥಿತ. ರಹಸ್ಯದಲ್ಲಿ ಯಾತಕ್ಕೆ ಕೂಡಬೇಕು ಅಂದರೆ ಕುಡ್ಕೊಂಡು ಡಿಸ್ಟರ್ಬ್ ಮಾಡ್ತಾರೆ. ಕಣ್ಣಿಗೆ ಕಾಣ ಕೂತ್ರೆ, ಕಣ್ಣಿಗೆ ಕಾಣ ಕಣ್ಮುಚ್ಚಿಕೊಳ್ಳಿ, ಎಲ್ಲ ಬಂದು ಯಾಕ್ರಿ ಕೂತ್ರಿ, ಯಾಕ್ರಿ ಕೂತ್ರಿ ಶುರು ಮಾಡಿಬಿಡ್ತಾರೆ ತಕ್ಷಣನೇ. ಯಾಕ್ರಿ ಕೂತ್ರಿ, ಏನು ಉದ್ದೇಶ ಇತ್ತು ಅಂತ ಹೇಳ್ತಾರೆ. ಬಡದು ಬಡದು ಮಾತಾಡಲಿಲ್ಲ, ಬಡದು ಮಾತಾಡಿಸ್ತಾರೆ. ಆಮೇಲೆ ಇನ್ನೂ ಎತ್ತು ಕೂಡಿಸಿಬಿಡ್ತಾರೆ ಆ ಕಡೆಗೆ. ಅದು ಜನಗಳ ಮಧ್ಯೆ ಕೂಡಲಿಕ್ಕೆ ಹೋಗಬೇಡಿ, ರಹಸ್ಯದಲ್ಲಿ ಇರಿ. ಮತ್ತೆ ಒಂಟಿಯಾಗಿ ಕೂಡಿ, ಏಕಾಕಿ ಒಂಟಿಯಾಗಿ ಕೂಡಿ, ಜನಗಳ ಮಧ್ಯೆ ಕೂಡಬೇಡಿ. ಏಕಾಕಿ ಸಾಮೂಹಿಕ ಯೋಗ ಅಂದರೆ ಅರ್ಥನೇ ಇಲ್ಲ ಅದಕ್ಕೆ. ಸಾಮೂಹಿಕ ಯೋಗ ಅಂದರೆ ಅರ್ಥನೇ ಇಲ್ಲ. ಏಕಾಕಿ ಒಂಟಿಯಾಗಿರಬೇಕು. ಯಥಚಿತ್ತಾತ್ಮ ನಿರಾಸೀಹಿ ಅಪರಿಗ್ರಹ. ಒಂಟಿಯಾಗಿದ್ದರೆ ಮಾತ್ರ ಯೋಗ ಬರುತ್ತೆ ಹೊರತು ಇವರು ಯೋಗ ಬರೋದೇ ಇಲ್ಲ. ಇವತ್ತು ಯೋಗಗಳ ಸಂಖ್ಯೆ ಯಾತಕ್ಕೆ ಕಡಿಮೆ ಆಗುತ್ತೆ ಅಂದರೆ ದಿನೇ ದಿನೇ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇನ್ನು ಮೊದಲು ರೇಡಿಯೋ ಬಂದಾಗಲೇ ಏಕಾಂತತನ ಹೋಗಿತ್ತು, ಟಿ ವಿ ಬಂದ ಇನ್ನೂ ಜಾಸ್ತಿ ಆಯಿತು, ಕೇಬಲ್ ಬಂದ ಇನ್ನೂ ಜಾಸ್ತಿ ಆಯಿತು, ಡಿಶ್ ಬಂದ ಮೇಲೆ ಅಂತೂ ಉಚ್ಚಾಪಟ್ಟೆ ಜಾಸ್ತಿ ಆಗೋಯ್ತು. ಇನ್ನು ಅವೆಲ್ಲ ಇನ್ನೂ ಮುಂದುವರೆದು ಏನೇನೋ ಬರ್ತಿರೋದ್ರಿಂದ ಏಕಾಂತಕ್ಕೆ ಅವಕಾಶವೇ ಇಲ್ಲ. ಮನೆಯಲ್ಲಿ ಮತ್ತೆ ಬಾಳೆ ಕೊಡೋದು ಮುಂದೋಗ್ತಿತ್ತು. ಈ ಫೋನ್ ಮಾಡುತ್ತೆ, ಫೋನ್ ಶಬ್ದ ಮಾಡುತ್ತೆ, ಅದಕ್ಕೆ ಇಡ್ತಾರೆ ಮೊಬೈಲ್ ಶಬ್ದ ಮಾಡುತ್ತೆ, ಇಲ್ಲ ಪೇಜರ್ ಕರೆಯುತ್ತೆ. ಇದು ಏಕಾಂತದಲ್ಲಿ ಹೇಗಿರ್ತಾನೆ ಲೆಕ್ಕ ಹಾಕಿ ಸಾಧ್ಯನೇ ಇಲ್ಲ. ಅದಕ್ಕೆ ಯೋಗ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಯೋಗಕ್ಕೆ ಬೇಕಾದ ನಮ್ಮ ಪರಿಸರವೇ ಸರಿಯಾಗಿಲ್ಲ. ಇವತ್ತಿನ ದಿವಸ ಏಕಾಕಿ ಒಬ್ಬನಿದ್ರೆ ತಪಸ್ ಮಾಡಕ್ಕೆ ಬರುತ್ತೆ. ಸುಭಾಷಿತ ಉಂಟು ಸಂಸ್ಕೃತದಲ್ಲಿ, ಭಾರಿ ಚೆನ್ನಾಗಿರೋ ಸುಭಾಷಿತ. ಯಾವ ಕೆಲಸಕ್ಕೆ ಎಷ್ಟು ಜನ ಇರಬೇಕು ಅಂತ ಒಂದು ಮಾತು ಹೇಳುತ್ತೆ. ಯಾವ ಕೆಲಸಕ್ಕೆ ಎಷ್ಟು ಜನ ಇರಬೇಕು? ಏಕಃ ತಪಃ ದ್ವಿರಧ್ಯಾಯಿ ತ್ರಿಭಿರ್ಗೀತಂ ಚತುಷ್ಪಥಂ ಸಪ್ತಪಂಚ ಕೃಷೀಣಾಂಚ ಸಂಗ್ರಾಮೋ ಭೂಭಿರ್ಜನೈಹಿ. ಒಳ್ಳೆ ಶ್ಲೋಕ. ಏಕಃ ತಪಃ, ತಪಸ್ ಮಾಡಕ್ಕೆ ಒಬ್ಬನಿರ್ಬೇಕಂತ. ತುಂಬ ಜನ ಇದ್ರೆ ತಪಸ್ಸಾಗೋದಿಲ್ಲ, ತಪಸ್ಸಿಗೆ ಒಬ್ಬನೇ ಇರಬೇಕು. ಅದನ್ನೇ ಗೀತೆ ಹೇಳೋದು ಏಕಾಹಿ ಅಂತ ಹೇಳಿ. ಏಕಸ್ತಪಃ ದ್ವಿರಧ್ಯಾಯಿ, ಓದಕ್ಕೆ ಇಬ್ಬರು ಇರಬೇಕಂತ. ಹೇಳ್ಕೊಡೋನೊಬ್ಬ, ಓದೋನೊಬ್ಬ, ಅದಕ್ಕೆ ಕ್ಲಾಸ್ ಅಂದ್ರೆ ಇಬ್ಬರಲೇಬೇಕು. ಮಿನಿಮಮ್ ಇಬ್ಬರು ಇರಬೇಕು. ಒಬ್ಬ ಸ್ಟೂಡೆಂಟ್ ಆರು ಇರಬೇಕು ಕೊನೆ ಪಟ್ಟ. ಇಲ್ಲ ಬರೀ ಸ್ಟೂಡೆಂಟ್ ಇದ್ರೂ ಆಗೋದಿಲ್ಲ, ಬರೀ ಪ್ರೊಫೆಸರ್ ಇದ್ರೂ ಆಗೋದಿಲ್ಲ, ಇಬ್ಬರು ಇರಬೇಕು. ಇಲ್ಲ ಫ್ರೆಂಡ್ಸ್ ಡಿಸ್ಕಷನ್ಗೆ ಕೂತ್ರೆ ಇಬ್ರು ಕೂಡಬೇಕು. ಅದಕ್ಕೆ ದ್ವಿರಧ್ಯಾಯಿ, ಅಧ್ಯಯನಕ್ಕೆ ಇಬ್ಬರು ಇರಬೇಕು. ಮೂರನೇದಾಗಿ ಏಕಸ್ತಪಃ ದ್ವಿರಧ್ಯಾಯಿ ತ್ರಿಭಿರ್ ಗೀತಂ, ಸಂಗೀತಕ್ಕೆ ಮೂರು ಜನ ಇರಬೇಕಂತ. ಸಂಗೀತಕ್ಕೆ ಹಾಡೋನೊಬ್ಬ, ಬಾರಿಸೋನೊಬ್ಬ, ಓದೋನೊಬ್ಬ, ಬಳಿಯೋನೊಬ್ಬ ಇದ್ದಾಗೆ ಇಲ್ಲಿ ಸಂಗೀತಕ್ಕೆ ಮೂರು ಜನ ಇರಲೇಬೇಕಾದ್ರೆ. ಅದಕ್ಕೆ ಅದು ಡೆಫಿನ್ ಸಂಸ್ಕೃತ ಎಲ್ಲದಕ್ಕೂ ಡೆಫಿನೇಷನ್ನೇ, ಎಲ್ಲದಕ್ಕೂ ಶ್ಲೋಕಗಳೇ. ನೃತ್ಯಂ ವಾದ್ಯಂಚ ಗೀತಂಚ ತ್ರಯಂ ಸಂಗೀತ ಮುಚ್ಚತೆ, ಡೆಫಿನೇಷನ್. ಅದಕ್ಕೆ ಒಬ್ರು ಕುಣಿಯೋರು ಇರಬೇಕಂತೆ ನೃತ್ಯ, ವಾದ್ಯ ಬಾರಿಸೋದಿರಬೇಕಂತೆ, ಇನ್ನೊಬ್ರು ಹಾಡೋದು ಇರಬೇಕಂತ. ಫಸ್ಟ್ ಕ್ಲಾಸ್ ಸಂಗೀತ ಕಚೇರಿ ಆಗುತ್ತೆ ಅಂತ ಹೇಳ್ತಾನೆ. ನೃತ್ಯಂ ಗೀತಂಚ ವಾದ್ಯಂಚ ತ್ರಯಂ ಸಂಗೀತ ಮುಚ್ಚತೆ ಅಂತ ಮೂರು ಜನ ಇರಬೇಕು. ತ್ರಿಭಿರ್ ಗೀತಂ ಚತುಷ್ಪಥಂ, ಈ ಟೂರ್ ಹೋಗ್ಬೇಕಂದ್ರೆ ನಾಲ್ಕು ಜನ ಇರಬೇಕಂತ. ಅದಕ್ಕೆ ಟ್ರಾವೆಲರ್ಸ್ ಜೊತೆಗೆ ಹೋಗೋದು. ಸಾಮಾನ್ಯವಾಗಿ ಯಾರೋ ಹೋಗ್ತಾ ಇರುತ್ತೆ, ರಿಜಿಸ್ಟರ್ ಮಾಡೋ ಕಾರಣ ಅದೇನೆ. ಚತುಷ್ಪಥಂ ನಾಲ್ಕು ಜನ ಇರಬೇಕು ಅಂತ ಅರ್ಥ ಅಲ್ಲ, ಜಾಸ್ತಿ ಇದ್ರೆ ಒಳ್ಳೇದು. ಟೂರಿಗೆ ಜಾಸ್ತಿ ಇದ್ದಷ್ಟು ಒಳ್ಳೇದು, ಏನೇನು ಅಪಾಯ ಇರುತ್ತೋ ಗೊತ್ತಿರೋದಿಲ್ಲ, ಆದ್ರಿಂದ ಹೆಚ್ಚನ ಇರಬೇಕು. ಐದನೇದಾಗಿ ಸಪ್ತಪಂಚ ಕೃಷೀಣಾಂಚ, ವ್ಯವಸಾಯ ಮಾಡಬೇಕಾದ್ರೆ ಏಳೆಂಟು ಜನ ಇರಬೇಕು. ಇದು ಬಿತ್ತಲಕ್ಕಾಗತ್ತಾ, ಶುದ್ಧ ಮಾಡೋಕ್ಕಾಗತ್ತಾ, ಆಗೋದೇ ಇಲ್ಲ. ಒಬ್ಬನಿಗೆ ವ್ಯವಸಾಯ ಮಾಡಕ್ಕೆ ಆಗೋದೇ ಇಲ್ಲ, ತುಂಬ ಜನ ಬೇಕದಕ್ಕೆ. ಸಪ್ತಪಂಚ ಕೃಷೀಣಾಂಚ, ಇನ್ನು ಕೊನೆಯದು ಯುದ್ಧ. ಅದಕ್ಕೆ ಎಷ್ಟು ಜನ ಬೇಕು ಅಂದ್ರೆ ಸಂಗ್ರಾಮೋ ಬಹುಬಿರ್ಜನೈಹಿ. ಯುದ್ಧ ಅಂದ್ರೆ ಗುಂಪಲ್ಲಿ ಹೋಗು, ಬೆಟಾಲಿಯನ್ಸೇ ಹೋಗ್ಬೇಕೆ ಹೊರತು ಇಬ್ಬರು ಮೂರು ಜನ ಅವರು ಹೊರದಾಕ್ಬಿಡ್ತಾರೆ. ಬೆಟಾಲಿಯನ್ಸಲ್ಲಿ ಹೋಗ್ಬೇಕು, ಯುದ್ಧಕ್ಕೆ ಬೆಟಾಲಿಯನ್ಸಲ್ಲಿ ಹೋಗ್ಬೇಕು ಅಂತ ಒಂದರ್ಥ. ಬೆಟಾಲಿಯನ್ಸ್ ಆದ್ರೆ ಯುದ್ಧ ಆಗುತ್ತೆ ಇನ್ನೊಂದರ್ಥ. ಗುಂಪು ತೀರ್ಥಕ್ಕೂ ಯುದ್ಧ ಅಂತ ಹೇಳಿ ಮಂತ್ರಾಲಯ ಯುದ್ಧ ಅಂತ ಗಲಾಟೆ ಮಾಡ್ತಾರಲ್ಲ, ಗುಂಪು ಸೇರಿದಾಗೆಲ್ಲ ಗಲಾಟೆ ಶುರುವಾಗುತ್ತೆ ಇನ್ನೊಂದರ್ಥ. ಇದರಲ್ಲಿ ಯಾವ್ಯಾವ ಕೆಲಸಕ್ಕೆ ಎಷ್ಟು ಜನ ಬೇಕು ಅಂತ ಹೇಳಿರೋದ್ರಿಂದ ತಪಸ್ ಮಾಡಬೇಕಾದ್ರೆ ಒಬ್ಬನಿರಬೇಕು. ಭಾಗವತ ಪುರಾಣದಲ್ಲಿ ಪ್ರಸಂಗ ಹೇಳ್ತಾರೆ, ಒಬ್ಬ ಹುಡುಗಿ ಇದ್ಲಂತೆ, ಅವಳಿಗೆ ಮದುವೆ ಆಗಬೇಕಾಗಿತ್ತು, ಕನ್ಯಾ ಮದುವೆ ಆಗಬೇಕಾಗಿತ್ತು. ಅವತ್ತಿನ ದಿವಸ ಹೆಣ್ಣು ನೋಡ್ಲಿಕ್ಕೆ ಬರೋರಿದ್ರು, ಪಾಪ ತನ್ನ ನೋಡ್ಲಿಕ್ಕೆ ಜನ ಬರೋರಿದ್ದಾರೆ, ಬೇರೆ ಕಡೆ ಬರೋರಿದ್ದಾರೆ, ಅದು ಮನೆಯಲ್ಲಿದ್ದಾರೆ. ಆದ್ರೆ ಏನಾಗಿದೆ, ಅದು ಹೇಳಿಸ್ತಾವಕ್ಕಿಂತ ಮುಂಚೆ ಬರ್ತಾ ಇದ್ದ ತಂದೆ ತಾಯಿ ಪಾಪ ಪ್ರಿಪರೇಷನ್ ಅಂತ ಎಲ್ಲ ಮನೆಯಲ್ಲೆಲ್ಲ ಹೋಗಿಬಿಟ್ಟಿದ್ದಾರೆ. ಅವ್ರು ಸ್ವಲ್ಪ ಶೆಡ್ಯೂಲ್ ಪಕ್ಕ ಮುಂಚೆ ಬರ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡ್ತಾ ಇದ್ದಾಳೆ, ಅದು ಮನೆ ಒಳಗೆ ಇವ್ರು ಕೆಲಸ ಮಾಡ್ಕೊಂಡಿರ್ಬೇಕಲ್ಲ, ಕುಟ್ತಾ ಇದ್ದಾರೆ, ಏನೋ ಕುಟ್ಟಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರು ಬರ್ತಾ ಇದ್ದಾರೆ, ಮನೆ ಕೆಲಸ ಇದೆ, ಕುಟ್ತಾ ಇದ್ದಾರೆ. ಕುಟ್ಬೇಕಾದ್ರೆ ನಿಂತವ್ರು ಏನಿಷ್ಟು ಅಂದ್ರೆ, ಎಲ್ಲ ಅವರೆಲ್ಲ ನನ್ನ ನೋಡಕ್ ಬರ್ತಾ ಇದ್ದಾರೆ, ನಾನು ಈ ಕುಟ್ಕೋತ ಕೂತ್ಬಿಟ್ರೆ ಬಳೆ ಕುಟ್ತಾ ಬಳೆ ಶಬ್ದ ಆಗ್ತಾ ಇದೆ, ಬಳೆ ಶಬ್ದ ಆಗ್ತಾ ಇದೆ, ಕುಟ್ಕೋತ ಕೂತ್ರೆ ಶಬ್ದ ಕೇಳಿಸುತ್ತೆ, ಬಂದೆ ನಾನು ಹೋಗ್ತೇನೆ. ಅವ್ರು ಯೋಚನೆ ಮಾಡ್ತಾರೆ, ಓಹೋ ಇವಳೇ ಕುಟ್ತಾ ಇದ್ದು ಹೊರಗೆ ಬಂದು ಕೆಲಸದವರಿಲ್ಲ ಅಂತ ಕಾಣುತ್ತೆ, ಬಾರಿ ಬಡವರೋ ಏನೋ ಅಂದ್ಕೊಂಡ್ಬಿಟ್ರು ಕಷ್ಟ, ಕೆಲಸಗಾರಿಲ್ಲ ಅಂತ ತಿಳ್ಕೊಂಡ್ಬಿಟ್ರು ಕಷ್ಟ, ಯೋಚನೆ ಮಾಡ್ತಾಳೆ ಪಾಪ. ಆದ್ದರಿಂದ ಕೆಲಸ ತಾನು ಕುಟ್ಟಬೇಕು, ಶಬ್ದ ಆಗಬಾರ್ದು. ಶಬ್ದ ಬಳೆ ಶಬ್ದ ಮಾಡ್ತಾ ಇದೆ. ಕೊನೆಗೆ ಏನು ಮಾಡಿದ್ಲಂತೆ, ಶಬ್ದ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಒಂದೊಂದೇ ಬಳೆ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಒಂದೊಂದೇ ಬಳೆ ತೆಗಿತಾರೆ, ಒಂದು ಹತ್ತು ಇಪ್ಪತ್ತು ಹಾಕ್ಕೊಂಡಿದ್ಲು ಪಾಪ, ಒಂದೊಂದು ತೆಗಲು ಶಬ್ದ ಕಡಿಮೆ ಆಯಿತು, ನಿಲ್ಲಿಲ್ಲ. ಕೊನೆಗೆ ಎರಡು ಉಳಿಸ್ಕೊಂಡ್ಳು, ಎರಡು ಉಳಿಸ್ಕೊಂಡು ಇನ್ನೂ ಶಬ್ದ ಆಗ್ತಾನೆ ಇದೆ. ಅವಳು ಎಂಥವಳು ಗೊತ್ತೇನು, ತಾನು ಕೆಲಸ ಮಾಡಬೇಕು, ಮಾಡೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಇದು ಅವಳ ಸೈಕಾಲಜಿ, ನಮ್ದು ಹಾಗಲ್ಲ. ಕೆಲಸ ಮಾಡಬಾರದು, ಮಾಡದೇ ಜನ ತಿಳ್ಕೊಂಡ್ಬಿಡ್ಬೇಕು, ಇದು ನಮ್ಮ ಸೈಕಾಲಜಿ. ಅದು ಅವಾಯ್ಡಿಂಗ್ ಟ್ಯಾಕ್ಟಿಕ್ಸ್ ನೋಡಿ, ಎಲ್ಲ ಅಡಿಗೆ ಯಾರೋ ಮಾಡಿರ್ತಾರೆ ಪಾಪ, ಯಾರೋ ಬರೋ ಹೊತ್ತಿಗೆ ಕೈ ತೊಗೊಂಡು ಹೊರಿಸ್ಕೊಂಡ್ಬಿಡ್ಬೇಡ ಒಳಗಡೆಯಿಂದ. ಅವಳೆಲ್ಲ ಹೊರಗೆ ಕಳಿಸಿರೋದು ನೋಡಿದ್ರೆ ಪಾಪ ಏಕೆ ಮಾಡಿದ್ರು ಅಂತ ತಿಳ್ಕೊಂಡಿರ್ಬೇಕು. ಈ ಕುತಂತ್ರ ಇದೆಲ್ಲ ಜಾಸ್ತಿ. ಅವಳು ಹುಡುಗಿ ಆಗಲ್ಲ ಪಾಪ, ತುಂಬ ಪ್ರಾಮಾಣಿಕಳು, ತನ್ನ ಕೆಲಸ ಮಾಡಬೇಕು ಗೊತ್ತಾಗಬಾರ್ದು. ಕೊನೆಗೆ ಎರಡೆರಡು ಉಳಿಸ್ಕೊಂಡಂತೆ, ಅಲ್ಲಿಗೂ ಟಪ ಟಪ ಶಬ್ದ ಆಗ್ತಾನೆ ಇದೆ. ತನಗೆ ಯೋಚನೆ ಮಾಡಿಬಿಟ್ಟು ಒಂದೊಂದೇ ಉಳಿಸ್ಕೊಂಡ್ಬಿಟ್ಲಂತೆ, ಅಲ್ಲಿ ಶಬ್ದ ಆಗಲಿಲ್ಲ, ಭಾರಿ ಖುಷಿ ಆಯ್ತಂತ ಅವಳಿಗೆ. ಇದನ್ನೆಲ್ಲ ಒಬ್ಬ ಅವಧೂತ ನೋಡ್ತಾ ಇದ್ದಾನೆ, ಭಾಗವತ ಪುರಾಣ ಹೇಳ್ತಾ ಇದೆ, ಯೋಗಿ ತಪ್ಪ ಇದ್ದಾನೆ. ನನಗೆ ಆಶ್ಚರ್ಯ ನೋಡಿದ, ಯೋಗಿ ಅವಸ್ಥ ಎಲ್ಲಿ ಸಿಕ್ಕಿರೋ ಅವನು ನೋಡಿದ, ಅಬ್ಸರ್ವ್ ಮಾಡ್ದ, ಅಬ್ಬ ದೊಡ್ಡ ಸಿದ್ಧಾಂತ ಗೊತ್ತಾಯ್ತು ಅಂತ ಹೇಳ್ಕೊಂಡ್ಬಿಟ್ಟು. ನನಗೆ ಸಿದ್ಧಾಂತ ಗೊತ್ತಾಯ್ತು, ನನಗೆ ಏನು ಗೊತ್ತಾಯ್ತು, ತುಂಬ ಬಳೆ ಹಾಕ್ಕೊಂಡಿದ್ದು ಭಾರಿ ಗಲಾಟೆ ಆಯಿತು, ಎರಡೇ ಉಳಿಸ್ಕೊಂಡು ಪಟಪಟ ಶಬ್ದ ಆಯಿತು, ಒಂದೇ ಉಳಿಸ್ಕೊಂಡು ಸರಿ ಹೋಯ್ತು. ಅದಕ್ಕೇನೆ ವಾಸೋ ಬಹುನಾಂ ಕಲಹ, ತುಂಬಾ ಜನರ ಮಧ್ಯೆ ಇದ್ರೆ ಗಲಾಟೆ ಆಗತ್ತೆ. ಆಮೇಲೆ ಇಬ್ಬರೇ ಇದ್ರೆ ದ್ವಯಾ ವಾರ್ತಾ ಭವೇದ್ ವಾರ್ತಾ ದ್ವಯೋರಪಿ, ಇಬ್ಬರೇ ಇದ್ರೆ ಹರಟೆ ಶುರುವಾಗತ್ತೆ. ಅದಕ್ಕೆ ಏಕಏವ ಚರೇತ್ ತಸ್ಮಾತ್ ಕುಮಾರಿಯಾ ಇವ ಕಂಕಣ, ಆ ಹುಡುಗಿಯ ಒಂದೇ ಬಳೆ ಹಾಕೊಂಡಲ್ಲ, ಹಾಗಿದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ, ಕೆಲಸನೂ ಆಗತ್ತೆ, ಗೊತ್ತೂ ಆಗೋದಿಲ್ಲ ಅಂತ ಹೇಳಿ ಯೋಗಿ ಆದವನು ತಗೊಂಡು ಹೊರಟುಬಿಟ್ಟಂತೆ. ಯೋಗಿ ಆಗೇ ಬಿಡ್ತಾನ ಅವನು ಪುಣ್ಯಾತ್. ಅಂದ್ರೆ ಹುಡುಗಿಯ ಕಥೆ ಉದ್ಬೋಧಕವಾಗಿದ್ದು ಭಾಗವತ ಹೇಳ್ತಾ ಇದೆ. ಅಂದ್ರೆ ಒಂಟಿಯಾಗಿದ್ರೆ ಯೋಗ ಬರುತ್ತೆ ಅಂತ ಅದಕ್ಕೆ ಅರ್ಥ. ಅಲ್ಲೂ ನೋಡಿ ಎಲ್ಲ ಬಳೆ ತೆಗಲಿಲ್ಲ ಪುಣ್ಯಾತ್ಗಳು, ಮತ್ತೆ ಗಮನಿಸ್ಬೇಕು ಎಲ್ಲ ಬಳೆ ತೆಗೆದುಬಿಟ್ರೆ ಇನ್ನೂ ಗಲಾಟೆ ಕಡಿಮೆ ಆಗುತ್ತೆ ಅಂತೇಳಿ ಅದನ್ನು ಮಾಡಲಿಲ್ಲ, ಒಂದೊಂದು ಉಳಿಸ್ಕೊಂಡು. ಅಂದ್ರೆ ಭಾಗವತ ಹೇಳೋ ಗಲಾಟೆಯಲ್ಲೂ ಕೂಡ ನಮ್ಮ ಸಂಪ್ರದಾಯವನ್ನು ಬಿಡೋದಿಲ್ಲ, ಮತ್ತೆ ಬಳೆ ಇರಬೇಕಾದದ್ದು ಲಕ್ಷಣವಾದಿಂದ ಇರಲೇಬೇಕು. ಆದ್ರೆ ಹೆಚ್ಚಿದ್ರೆ ಗಲಾಟೆ ಯಾವಾಗಲೂ ಹಾಕೋಬಾರದು ಅಂತಲ್ಲ, ಗಲ ಕೆಲಸ ಮಾಡ್ಬೇಕಾರಷ್ಟೇ, ಯಾಳು ಒಂದೊಂದು ಹಾಕೋಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಭಾಗವತದ್ದು ಎಕ್ಸಾಂಪಲ್, ಟೂ ಮಚ್ ಟೆಸ್ಟ್ ಮಾಡಿಬಿಟ್ಟು ಏನೇನು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು, ಟೆಸ್ಟ್ ಮಾಡ್ತಾ ಹೋಗ್ಬಿಟ್ರೆ ಕೆಟ್ಟ ಹೋಗ್ಬಿಡೋದು. ಆ ಯೋಗ ಮಾಡ್ಬೇಕಾದ್ರೆ ಈ ರೀತಿ ಇರಬೇಕು ಅಂತ ಅರ್ಥ. ಇನ್ನು ಮುಂದೆ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯತ ಚಿತ್ತಾತ್ಮ ತಕ್ತ ಅಪರಿಗ್ರಹ ಅಪರಿಗ್ರಹ ನಿರಾಶೀಹಿ ಅಪರಿಗ್ರಹ ಅಂತ ಹೇಳಿದ್ರು. ಯಥ ಚಿತ್ತಾತ್ಮ ಅವನು ಹೇಗಿರ್ಬೇಕಂತೆ, ಹೊರಗೆ ಯಾರೋ ಗಲಾಟೆ ಇಲ್ಲ, ಮನಸ್ಸನ್ನೇ ಗಲಾಟೆ ಇದ್ರೆ ಏನು ಮಾಡ್ಬೇಕು ಆಮೇಲೆ, ಅದಕ್ಕೆ ಮನಸ್ಸನ್ನು ಫ್ರೀ ಮಾಡ್ಕೊಂಡ್ಬಿಡೋದು. ಯಥ ಚಿತ್ತಾತ್ಮ ಯಥ ಚಿತ್ತ ಯಥಾತ್ಮಾಚ, ಮನಸ್ಸಿನ ಮೇಲೆ ಇಂದ್ರಿಯಗಳ ಮೇಲೆ ಪೂರ್ಣ ಹತೋಟಿ ಹೊಂದಬೇಕು. ನಿರಾಶೀಹಿ, ಬೇರೆ ಕಡೆಗೆ ಆಸೆ ಇಟ್ಕೊಳ್ಳೇ ಹೋಗ್ಬಾರ್ದು. ಯಾರು ಬಂದ್ರೆ ಗೊಬ್ಬಿ ನೋಡ್ತಿರ್ತಾರೆ, ಸುಮ್ಮನೆ ಯಾರು ಬಂದ್ರೆ ಬಂದ್ರೆ ಡಿಸ್ಟರ್ಬ್ ಮಾಡ್ಕೊಳ್ಬೇಕು, ಆ ಕಡೆ ಗಮನನೇ ಹಾಕಬೇಡ. ನಿರಾಶೀಹಿ, ನಾನೇನೋ ಕೂತೆ, ಊಟದೊತ್ತಿ ಯಾರು ಬರ್ತಾರೋ ಇದು, ಯಾರು ಕೊಡೋರು ಏನು ಮಾಡೋದು ಆಮೇಲೆ, ಸುಮ್ಮನೆ ಕೂತಿದ್ದ ಅಷ್ಟೇ ಬಂದು ಏನು ಮಾಡ್ಬೇಕು ಇವತ್ತು ಅಂತೇಳಿ ಕಣ್ಣು ಮುಚ್ಚಿರೋದು, ಯಾರು ಬಂದ ಅಷ್ಟೇ ಕಣ್ಣು ಮುಚ್ಚಿಡೋದು, ಇಲ್ಲೋದ್ರೆ ತಗೊಂಡು ಕೊಡೋದು, ಎಲ್ಲ ಮಾಡಬಾರ್ದು. ನಿರಾಶೀಹಿ, ಅದೇ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಅಂತ, ಏನು ಎಕ್ಸ್ಪೆಕ್ಟೇ ಮಾಡಬಾರ್ದು. ಮಾಡಿದಂದ್ರೆ ಯೋಗಿ ಆಗೋದಿಲ್ಲ, ಕೇಳಬಾರ್ದು ಅಲ್ಲ, ಮನಸ್ಸಲ್ಲಿ ಎಕ್ಸ್ಪೆಕ್ಟು ಮಾಡಬಾರ್ದು. ಏಕಾಕಿ ನಿರಾಶೀಹಿ ಅಪರಿಗ್ರಹ, ಮುಂದಿನ ನೆಕ್ಸ್ಟ್ ಸ್ಟೇಜ್ ಅದು, ಫೈನಲ್ ಸ್ಟೇಜ್ ಅದು. ಅಪರಿಗ್ರಹ, ಏನಾದ್ರು ಯಾರು ಕೊಂಡಕ್ಕೆ ಬಂದ್ರೆ ಅದನ್ನು ತಗೊಳ್ಳಕ್ಕೆ ಹೋಗಬಾರ್ದು. ಅಪರಿಗ್ರಹ, ಪರಿಗ್ರಹವನ್ನು ತ್ಯಾಗ ಮಾಡಿಬಿಡಬೇಕು. ಇದು ಯಾರಿಗೆ ಹೇಳಿದ್ದಿದ್ದನ, ಯೋಗಿ ಆಗಬೇಕು ಅಂತ ಇದ್ರೆ, ಯೋಗಾಭ್ಯಾಸಕ್ಕೆ ಅಂತ ಕೂತ್ರೆ ಹಾಗೆ ಮಾಡಬೇಕು. ಆ ರೀತಿ ಮಾಡಿದ ಯೋಗಿಗಳಾಗ್ತಾರೆ. ಇದರ ಅರ್ಥ ಕೊಟ್ಟರೆ ತಗೋಬಾರ್ದು ಅಂತ ಅರ್ಥ ಅಲ್ಲ. ಫಸ್ಟ್ ಆಫ್ ಆಲ್ ಕೇಳಿ ತಗೊಳ್ಳೋದು ಯಾವ ಕಾಲಕ್ಕೂ ತಪ್ಪು, ಎಂದೆಂದೂ ಕೇಳಬಾರ್ದು. ಇನ್ನು ಕೊಟ್ಟರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು ಹೊರತು ಕೂಡಿಡಷ್ಟು ತಗೊಳ್ಳೋಕೆ ಹೋಗಬಾರ್ದು. ಅದನ್ನು ತಾನು ತಗೊಳ್ಳೋಕೆ ಸಾಧ್ಯವಾದರೆ ಆಗ ಇನ್ನೊಬ್ರು ಕೇಳಕ್ಕೆ ಹೋಗಲೂಬಾರ್ದು. ಇನ್ನೊಬ್ಬರಿಂದ ತಗೊಳ್ಳೋಕೆ ಹೋಗಿ ತನ್ನ ಕೈಲಿ ಇರೋದಾದರೆ ಇಸ್ಕೊಳ್ಳೋಕೆ ಹೋಗಬಾರ್ದು. ಅನೇಕ ಸ್ಟೆಪ್ಸ್ ಅವೆಲ್ಲ ಕೂಡ. ಅದಕ್ಕೇನೆ ಆ ರೈಕ್ವರ ಹತ್ತಿರ ಜ್ಞಾನಶ್ರುತಿ ಹೋಗಿ ದೊಡ್ಡ ಯೋಗಿ ರೈಕ್ವರು ಯೋಗ ಹೇಳಿಸ್ಕೋಬೇಕು ಅಂತ ಹೇಳಿ ಅವರ ಮುಂದೆ ಕುದುರೆಗಳನ್ನು ನಿಲ್ಲಿಸಿದನಂತೆ, ಗೋಗಳನ್ನು ನಿಲ್ಲಿಸಿದನಂತೆ, ವಸ್ತ್ರ ಆಭರಣಗಳನ್ನು ಇಟ್ಟನಂತೆ, ಬಂಗಾರದ ಪದಾರ್ಥ ಇಡ್ತಾನೆ, ಕನ್ನೇರನ್ನು ಇಡ್ತಾನೆ, ಸ್ವಾಮಿ ಸ್ವೀಕಾರ ಮಾಡಬೇಕು, ನನಗೆ ಯೋಗ ಹೇಳ್ಕೊಡಿ ಅಂದರೆ ಅವರು ಬೆಂಕಿಯಾಗಿಬಿಟ್ರಂತೆ. ಏನಯ್ಯ ಇದೆಲ್ಲ ತೊಗೊಂಡು ಬಂದಿದ್ದೀಯಾ, ಇಲ್ಲಿ ಬುದ್ಧಿ ಇದೆಯಾ ಅಂತ ಕೇಳ್ತಾರೆ. ನನಗೆ ಆಶ್ಚರ್ಯ ಆಯಿತು, ಕಡಿಮೆ ಅಂತೂ ಮತ್ತೆ ಕೊಂಡು ನಿಲ್ಸೋ ಕೊಡ್ಲಕ್ಕೆ ಹೋದಂತೆ, ಕಡಿಮೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡು ಮತ್ತೆ ಕೊಡ್ಲಕ್ಕೆ ಹೋದನು. ಇನ್ನೂ ಸಿಟ್ಟು ಬಂತಂತೆ, ಏನಂತ ತಿಳ್ಕೊಂಡಿದ್ಯಾ ನನ್ನ, ಮತ್ತೆ ಎಲ್ಲ ವಾಪಸ್ ತಗೋ ಅಂತ, ಎಲ್ಲ ವಾಪಸ್ ತಗೋ ಇದನ್ನ ಬಿಡಿ, ಅಪರಿಗ್ರಹ ಅನ್ನೋದು ಒಳ್ಳೆ ಅರ್ಥ, ಎಲ್ಲ ವಾಪಸ್ ತಗೊಂಡ್ಬಿಡಿದನ. ಸ್ವಾಮಿ ನನಗೆ ಯೋಗ ಬೇಕು, ಯೋಗ ಹೇಳ್ಕೊಡ್ತೇನಯ್ಯ, ಇನ್ನು ಕೊಟ್ಟು ಟೆಂಪ್ ಮಾಡ್ಲಕ್ಕೆ ಬರಬೇಡ, ತಗೊಂಡ್ಬಿಡು ಫಸ್ಟ್ ಅಂತ ಹೇಳಿದ್ದ. ಕೊಟ್ಟರೆ ಹೇಳ್ಕೊಡೋದಿಲ್ಲ, ಕೊಡದೆ ಹೋದ್ರೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದ. ಆದರೆ ಆಶ್ಚರ್ಯ ಆಗಿದೆ ತಕ್ಷಣ, ಓ ನಿಜವಾದ ಯೋಗಿಗಳು ಗೊತ್ತಾಗ್ಬಿಡುತ್ತಂತ, ನಿಜವಾದ ಯೋಗಿಗಳು ಇವರು. ನಾನು ಛತ್ರಗಳನ್ನಿಗಿದ್ದು ರಾಜ್ಯ ತಂದವನು, ನಾನಾಗಿ ಕೊಡ್ಲಿಕ್ಕೆ ಹೋದ್ರೆ ಬೇಡ ಅಂತಾರಲ್ಲ, ಯಾತಕ್ಕೆ ನೋಡಯ್ಯ ನಾನೊಬ್ಬ ಯೋಗಿ, ನಾನು ದೇವರ ಕೂತಿದ್ದೆ, ಇದು ನನ್ನ ಬರಡನ್ನ ತರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಭಾರವಾಗುತ್ತೆ, ಅದು ಸಂಸಾರ ಬಂದೀಗ ಅಲ್ಲ, ನಾನು ಯಾವುದು ಕಪಿಟ್ಬಿಟ್ಟೆ ಇಲ್ಲ, ತಗೊಂಡು ಅದೇನು ಮಾಡಿದ್ದೆ. ಇದು ಸಕಲ ಪ್ರಶ್ನೆ, ಯೋಗಿಯ ಪ್ರಶ್ನೆ ಇರಬೇಕು. ಮಹಾಭಾರತದಲ್ಲಿ ಮರುತ್ತ ರಾಜ ಯಜ್ಞ ಮಾಡಿದ ಅಂತ ಕಥೆ ಹೇಳಿದ್ದಾರೆ. ಮರುತ್ತ ರಾಜ ಯಜ್ಞ ಮಾಡಿದನಂತೆ, ತುಂಬಾ ಜನ ಬ್ರಾಹ್ಮಣರನ್ನು ಕರೆದ, ಯಾಜ್ಞಿಕ ಕರೆದ, ವೇದ ಬಲ್ಲವರನ್ನು ಕರೆದ, ದಾನ ಧರ್ಮ ಮಾಡಿದ, ಸಾಕಷ್ಟು ದಾನ ಕೊಟ್ಟು ಬಿಟ್ಟ. ಬಂದವರು ಎಷ್ಟು ದಾನ ಕೊಟ್ಟ ಅಂದರೆ ಬಂಗಾರದ ಗಟ್ಟಿಗಳನ್ನೇ ಕೊಟ್ಟಂತೆ ಪುಣ್ಯಾರ್ಥ, ಬೇಕಾದಷ್ಟು ಕೊಡಕ್ಕಿಲ್ಲೇ ಇಲ್ಲ, ಎಲ್ಲ ಇಟ್ಕೊಂಡು ಒಳಗೆ ಹಾಕಿಬಿಟ್ಟಿರ್ತಾರಲ್ಲ, ಕೊಡೋರಿಗೆ ಇರೋ ಪ್ರಸಂಗನೇ ಬರೋದಿಲ್ಲ, ಎಲ್ಲ ಕೂಡಿ ಹಾಕಿಬಿಟ್ಟು ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಹಿಂದಿನ ಕಾಲ ಫ್ರೀ ಮೂಮೆಂಟ್ ಇರ್ತಾ ಇತ್ತು, ಯಾವನು ಕೂಡಿಡ್ತಿದ್ದಿಲ್ಲ, ಅದರಿಂದ ಬೇಕಾದಷ್ಟು ಸಂಚಾರ ಆಗ್ತಾ ಇತ್ತು. ಅಷ್ಟೆಲ್ಲ ಕೊಟ್ಟಾಗ ಪಾಪ ಇಸ್ಕೊಟ್ಟು ಹೊರಟು ಹೋಗಿಬಿಟ್ರು. ಸ್ವಲ್ಪ ದೂರ ಹೋದರಂತೆ, ಎಂಥ ಜ್ಞಾನಿಗಳಿದ್ದ ಕಾಲ ಲೆಕ್ಕ ಹಾಕಿ, ಅವರಿಗೆ ಭಾರಿ ಭಾರ ಅನಿಸ್ಬಿಡ್ತಂತೆ ಅದೆಲ್ಲ ಕೂಡ, ಆ ಚಿನ್ನ ಬೆಳ್ಳಿ ಬಂಗಾರ ಭಾರ ಆಗಿಬಿಡ್ತಂತೆ. ಒಳ್ಳೆ ಪದಿ ಸಿಕ್ಕಾಕೊಂಡ, ತುಂಬಾ ನೆಟ್ಟ ತಪಸ್ ಮಾಡಿಕೊಂಡಿದ್ದ ನಮಗೆ ಇದೇನು ಗಂಟು ಬಿತ್ತು ಪ್ರಾರಬ್ಧ ಅಂದ್ಕೊಂಡು ಬಿಟ್ಟು ಕಷ್ಟಪಟ್ಟು ಇನ್ನೂ ಸೊಪ್ಪಿರುವ ಪಾಪ ರಾಜ ಕೊಟ್ಟಿದ್ದಾನೆ ಅಂತ ಅಷ್ಟೇ ಅವರಿಗೆ ಪಾಪ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿ ಊರು ಬಾರ್ಡ್ರು ಪೂರ್ತಿ ದಾಟಿದ ಮೇಲೆ ರಾಜೇನು ನೋಡೋದಿಲ್ಲ ಅಂತ ಗೊತ್ತಾದ ಮೇಲೆ ಎಲ್ಲ ಬಿಸಾಕ್ಬಿಟ್ರಂತೆ. ಎಲ್ಲ ಕೂಡ ಎಲ್ಲ ಅವಾಗ ತಗೊಳ್ಳೋರು ಯಾರು ಇಲ್ಲ, ಇವತ್ತು ಒಬ್ರು ಬಿಸಾಕಿದ್ರೆ 20 ಜನ ತಗೊಳ್ಳೋಕೆ ಕಾಯ್ತಿರ್ತಾರೆ, ಒಬ್ಬರು ತಗೊಳ್ಳಿ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಟ್ರಂತ. ಎಂಥ ಜನ ಇದ್ದ ಕಾಲ ಲೆಕ್ಕ ಹಾಕಿ, ಅವ್ರಿಗೆ ಯಾವುದು ಬೇಕಿದ್ದಿಲ್ಲ. ಯಾಕೆ ನಾವು ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ಬೇಕಾದ್ರೆ ಇದು ಹೊತ್ಕೊಂಡು ಏನು ಮಾಡೋದು ಅಂತೇಳಿ ಬಿಸಾಕಿದ್ರೆ. ಈ ಕಥೆನ ಕೃಷ್ಣ ವೇದವ್ಯಾಸರು ಹೇಳ್ತಾರೆ ಧರ್ಮರಾಜನಿಗೆ. ಧರ್ಮರಾಜ, ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಯೋಚನೆ ಮಾಡಬೇಡ. ಹಿಮಾಲಯ ಪ್ರಾಂತದೊಳಗೆ ಆ ಯೋಗಿಗಳು ಹಾಕಿದ ದುಡ್ಡಿನ ರಾಶಿ ಬಿದ್ದಿದೆ, ಚಿನ್ನದ ಗಟ್ಟಿಗಳು ಬಿದ್ದುಬಿಟ್ಟಿದೆ, ಅಂತಂದು ಯಜ್ಞ ಮಾಡಯ್ಯ ಅಂತ ಹೇಳಿದ್ರೆ. ಅಂದ್ರೆ ಯಾವತ್ತು ಒಗದಿದ್ದು ಕೃಷ್ಣ ಉಪಯೋಗ ಮಾಡಿ ದೇವರು ನೋಡಿ ದೇವ್ರ ಕಣ್ಣೆ ಬಿತ್ತದು, ಒಂದು ವೇಸ್ಟ್ ಆಗಬಾರ್ದಲ್ಲ. ಯಜ್ಞಕ್ಕೆ ಉಪಯೋಗಿಸಿ ಜನಗಳಿಗೆ ಮುಟ್ಟಿಸ್ಬಿಡ್ತಾನೆ ಕೃಷ್ಣ. ಇದು ಮಾತು ಅರ್ಥ ಮಾಡಿಕೊಂಡ್ರೆ ಯೋಗಿ ಆದವನು ಹೇಗಿರ್ತಾನೆ, ತನ್ನ ಸ್ವಂತಕ್ಕೋಸ್ಕರ ಏನನ್ನೂ ಬಯಸಬಾರದು, ಸ್ವಂತಕ್ಕೋಸ್ಕರ ಏನನ್ನೂ ಬಯಸಬಾರದು. ಸ್ವಂತಕ್ಕೆ ಬಯಸ್ತ ಅಂದ್ರೆ ಅವನು ಕೆಳಗಿಳಿತಾನೆ, ದೇವರಿಗೆ ಬಯಸ್ತ ಜನಗಳಿಗೋಸ್ಕರ ಬಯಸ್ತ ಅಂದ್ರೆ ಮೇಲೆ ಬರ್ತಾನೆ. ಈ ಕಷ್ಟ ಅರ್ಥ ಮಾಡ್ಕೊಂಡಾಗ ಪರಿಗ್ರಹ ತಮಾಷೆ ಅಂತ ಅವರಾಗಿ ಪ್ರೀತಿ ಕೊಟ್ಟರೇನೆ ತಗೊಳ್ಳಿ ಯೋಚನೆ ಮಾಡಿದ್ರೆ ಎಲ್ಲರೂ ಕಡೆಗೆ ಕಳಿಸ್ತಾರಲ್ಲ, ಇದೆಂತ ಯೋಗ ಆಗುತ್ತೆ. ಕೊಟ್ಟಿಯೋ ಇಲ್ಲೋ ಇನ್ನೊಂದು ಕೆಲಸ ಕೊಡೋದಿಲ್ಲ, ಡಿಸ್ಟ್ರಿಕ್ಟ್ ಸರಿ ನಾಳೆ ಸಾಯಂಕಾಲ ಕೊಡದೆ ಹೋದ್ರೆ ಇನ್ನೊಬ್ಬರು ಸುಬ್ರತೆ ಕೆಲಸ ಸಿಗ್ತಾರೆಲ್ಲ ಉತ್ತಮ ರೋಗ ಬರುತ್ತೆ, ಅಧಿಕಾರದಲ್ಲಿದ್ದ ರೋಗ ಬಂದು ಸತ್ತು ಬಿಡ್ತಾರೆ. ಇಂತಕ್ಕಾದ ಯೋಗಿಗಳಾಗಿ ಪ್ರಾಣ ಬಿಡುತ್ತಿದ್ದರೆ ರೋಗಿಗಳಾಗಿ ಪ್ರಾಣ ಬಿಡಕ್ಕೆ ಕಾರಣ ಈ ನ್ಯಾಯವಾದ ಪರಿಗ್ರಹವನ್ನೇ ಬೇಕಂತ ಶಾಸ್ತ್ರ ಹೇಳಬೇಕಾದ್ರೆ ಭ್ರಷ್ಟಾಚಾರದ ಹಣ ನಮ್ಮಿಂದ ಬರುತ್ತಾ ಸಾಧ್ಯವೇ? ಈಗ ಅರ್ಥ ಮಾಡ್ಕೋಬೇಕು. ಲಕ್ಷಾಧಿಪತಿ ಲಂಚ ಹೊಡಿತಾನೆ, ಯೋಗದ ಕ್ಲಾಸ್ಗೆ ಪ್ರಾಣಾಯಾಮ ಮಾಡ್ತಾ ಕೂತಿರ್ತಾನೆ, ಯಾವ ಜನದಲ್ಲಿ ಯೋಗಿ ಆಗ್ತಾನೆ? ಸಾಧ್ಯವೇ? ಒಂದು ದಿವಸ ಮೋಸ ಮಾಡಿದಿರಿ, ಭ್ರಷ್ಟಾಚಾರ ಮಾಡಿದಿರಿ ಅಂದ್ರೆ ಯೋಗ ನಿಮ್ಮಿಂದ ದೂರ ಆಗಿಬಿಡುತ್ತೆ ಅಂತ ಹೇಳಿದ. ಯೋಗ ದೂರ ಆಗಿಬಿಡುತ್ತೆ. ಯೋಗಿಗಳಾಗಬೇಕು ಅಂತಿದ್ರೆ 100% ಪ್ರಾಮಾಣಿಕರಾಗಬೇಕು. ಈಗ ಆಗಿಲ್ಲ, ಇನ್ಮೇಲೆ ಆಗಬೇಕು ಸಂಕಲ್ಪ ಮಾಡಬೇಕು. ಇನ್ಮೇಲೆ ನಾನು ಮೋಸ ಮಾಡೋದೇ ಇಲ್ಲ, ಯಾಕೆ ಗೊತ್ತಾ? ನಾನು ಯೋಗಿ ಆಗಬೇಕು. ಈ ಕಾನ್ಸೆಪ್ಟ್ ಇದ್ರೆ ಸಾಕು. ಏನ್ರಿ ಮೊನ್ನೆ ನೆಚ್ಚಿಗೆ ಇವತ್ತು ಯಾಕೆ ಬೇಡ ಅಂತೀರಿ ಅಂದ್ರೆ, ಮೊನ್ನೆ ನನಗೆ ಗೊತ್ತಿ ಇವತ್ತು ಯೋಗಿ ಆಗಬೇಕು ತೀರ್ಮಾನ ಮಾಡಿಬಿಟ್ಟಿದ್ದೇನೆ, ಇನ್ಮೇಲೆ ಅವೆಲ್ಲ ತಗೊಳ್ಳೋದು ಸಾಧ್ಯ ಇಲ್ಲ. ಆ ರೀತಿ ಅಂದ್ಕೊಂಡ್ರೆ ಜಗತ್ತೆಲ್ಲ ರಾಮರಾಜ್ಯ ಅಂತ ಯಾಕೆ ಕರೀತಾರೆ, ಧರ್ಮರಾಜ್ಯ ಅಂತ ಯಾಕೆ ಕರೀತಾರೆ ಅಂದ್ರೆ ಅದು ಪ್ರಾಮಾಣಿಕತೆಗೋಸ್ಕರ ಕರೀತಾರೆ. ಅಂದ್ರೆ ಭಗವದ್ಗೀತೆಯನ್ನು ಏನ್ ಸೆಟ್ರೇಟ್ ಮಾಡುತ್ತೆ ಕೇಳಿ. ತುಂಬಾ ಜನ ಭಗವದ್ಗೀತೆ ಅಂದ್ರೆ ಇತರ ಆದ್ಮೇಲೆ ಓದಿ, ಮುದುಕರು ಓದಿ ಅಲ್ಲ, ಹುಡುಗ ಓದಿಬಿಟ್ರೆ ಇದನ್ನ 15-20 ವರ್ಷ ಹುಡುಗ ಭಗವದ್ಗೀತೆ ಓದಿಬಿಟ್ರೆ ದೊಡ್ಡ ಬುದ್ಧಿವಂತನಾಗ್ತಾನೆ, ದೊಡ್ಡ ಅಧಿಕಾರಿ ಆಗ್ತಾನೆ, ಒಂದು ಚೂರು ಮೋಸ ಮಾಡೋದಲ್ಲಿ ಹಾಗೆ ತಯಾರಾಗ್ತಾನೆ. ಸತ್ತ ಮೇಲೆ ಮೋಕ್ಷ ಎಷ್ಟು ಗ್ಯಾರಂಟಿ ಅನ್ನೋ ಭಗವದ್ಗೀತೆ ಓದಿದ್ರೆ ಅದಕ್ಕಿಂತ ಜಾಸ್ತಿ ಗ್ಯಾರಂಟಿ ಜಗತ್ತಿಗೆ ಮೋಕ್ಷ ಬದುಕಿದ್ದಾಗ ಸಮಾಜ ಸುಖವಾಗಿ ಬದುಕುತ್ತೆ. ಎಲ್ಲನೂ ಕೊಡೋನಾದ್ರೆ ಕಳ್ತಾನೆ ಅವನು ಮಾಡ್ತಾನೆ, ಯಾರು ಮಾಡೋದೇ ಇಲ್ಲ. ಎಲ್ಲರೂ ಕೂಡ ಉದಾರಿಗಳಾದ್ರೆ ಮೋಸ ಮಾಡೋ ಜನ ಸಿಗೋದೇ ಇಲ್ಲ. ಇಂಥ ಸಮಾಜದ ಕಲ್ಪನೆ ಭಗವಂತನದು. ಇಷ್ಟೆಲ್ಲ ಹೇಳಿದ ಕೃಷ್ಣ ಅರ್ಜುನ, ನೀನು ಕಾಡಿಗೆ ಹೋಗು ಅಂತ ಹೇಳೋದಿಲ್ಲ, ಯುದ್ಧಸ್ವ ಭಾರತ ಅಂತ ಹೇಳ್ತಾನೆ. ಯುದ್ಧ ಮಾಡು, ರಾಜನಾಗು, ಆದರೆ ಯೋಗಿಯಾಗಿ ರಾಜನಾಗಬೇಕೆ ಹೊರತು ನಾ ಹಣಕ್ಕೋಸ್ಕರ ರಾಜನಾಗಬೇಡ ಅಂತ ಸಂಬೋಧನೆ ಮಾಡ್ತಾನೆ. ಆದ್ರಿಂದ ಇದರ ಮುಂದಿನ ಶ್ಲೋಕ ಯೋಗಕ್ಕೆ ಎಲ್ಲಿ ಕೊಡಬೇಕು ಅಂತ ಭಗವಂತ ಹೇಳಿ. ಯೋಗಕ್ಕೆ ಎಲ್ಲಿ ಕೊಡಬೇಕು? ಅದನ್ನ ಸದ್ಗು ಕೊಡೋರು ಯಾರೋ, ಎಲ್ಲೂ ಕೊಡೋರು ಯಾರೋ, ಅದರಲ್ಲಿ ಯೋಗ ಬರೋದಿಲ್ಲ. ಎಲ್ಲವನ್ನ ಅರ್ಥ ಮಾಡಿಕೊಂಡ್ರೆ ಕುಟುಂಬ ಸಿದ್ಧತೆ ಮಾಡ್ಕೊಂಡಿರೋ ಮನದಟ್ಟಾಗ ದೇಶ ಹೇಗಿರಬೇಕು, ಹಾಕೊಳ್ಳೋ ಮನೆ ಹೇಗಿರಬೇಕು, ವಸ್ತ್ರ ಹೇಗಿರಬೇಕು, ಕೃಷ್ಣಾಜನೆ ಹೇಗಿರಬೇಕು, ಯಾವ್ದನ್ನ ಹೇಗೆ ಉಪಯೋಗಿಸಬೇಕು, ಹೇಗೆ ಕೂಡಬೇಕು, ಇದೆಲ್ಲ ಭಗವಂತ ಹೇಳುತ್ತಾರೆ. ಅದಕ್ಕೆ ಈ ಅಧ್ಯಾಯಕ್ಕೆ ಧ್ಯಾನ ಯೋಗ ಅಂತ ಅದಕ್ಕೆ ಕರೆದಿದೆ. ಹೇಗೆ ಕೂಡಬೇಕು ಅನ್ನೋದ್ರ ಮೇಲೆ ಧ್ಯಾನ ಪ್ರಾರಂಭ ಆಗುತ್ತೆ. ನಾಳೆ ದಿವಸ ಆ ಯೋಗದ ಮುಂದಿನ ಭಾಗವನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನಿರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.